ஸ்ரீகுருப்போ நமஹ. ஹரிஹ ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் புரந்தாவன கதம் வந்தே ப்ரஹ்ம ருத்ரேந்திர பந்திதம் ஸ்வாந்தஸ்தானந்த சய்யாய பூரண ஜ்ஞான ரசார்ணசே உத்துங்கவாத்தரங்காய மத்மதுக்தார்த்தயே நம. குருமகில குணஜ்ஞம் சர்வுணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்பூத கஷ்டம் ஹயமுகபதனிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்ய தர்மரதாய ச பஜதாம் கல்பவக்ஷாய நமதாம் காமதேனவே. லீலாகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्या वादशारिणः इष्टदान कष्टहर्तॄन्नः विद्यामान्यान्मुनीन् नमः. वाजराज पदद्वन्द्वा वारिजासक्तमानसान् विश्वप्रिय गुरून् वन्दे मन्दोहम् देविशुद्धये. सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ. चिन्तामणिम् स्वभक्तानाम् कल्पवृक्षम् च कामदम् ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீகுருப்யோ நம. ஹரிஹ ஓம். ஓம் ஜன்மாத்யஸ்ய யதோன்வயாதிதரதஸ்சார்த்தேஷ்வவிக்னஸ்வராட் தேனே ப்ரஹ்மருதாயாதிகவயே முஹ்யந்தியம் சூரயஹ தேஜோவாதிமுதாம் யதா விநிமயோ யத்ர த்ரிஸர்கோம் ரஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். பகவந்தன பக்கே திருசிக்கொட்டு ஆறனே ஸ்கந்ததல்லி ஏழனே ஸ்கந்ததல்லி பிரஷ்னை பர்த்தா இது பகவந்தன பகு. சமஹ பிரிய சுஹ்ருத் பிரம்மன் பூதானாம் பகவான் ஸ்வயம் இந்திரஸ்யார்த்தே கதம் தைத்யான் அவதி விஷமோ யதா. பகவந்தன பக்கு நனக்கு தும்பா சம்சய பர்த்தா இது. ஏனது பகவந்த எல்லரிகும் பேக்காதவ, ஒப்பரிகே அந்தல்ல எல்லர வஸ்து அவர். ಅಂಥವ ಒಬ್ಬರ ಬಗ್ಗೆ ಒಂದು ರೀತಿ ಇನ್ನೊಬ್ಬರ ಬಗ್ಗೆ ಇನ್ನೊಂದು ರೀತಿ ನಡೆಕೊಳ್ಳುವುದು ಸರಿಯ. ಎಲ್ಲಿ ನಡ್ಕೊಂಡ ಅಂದರೆ ಇಂದ್ರನಿಗಾಗಿ ದೈತ್ಯರನ್ನ ಕೊಲ್ತಾ ಬಂದರಲ್ಲ, ಅದು ಸರಿಯ. ತಾಯಿ ಇಬ್ಬರು ಮಕ್ಕಳಿದ್ದರೆ ಒಬ್ಬ ತುಂಬಾ ಕೆಟ್ಟವನಾದರೆ ಅವನನ್ನ ಬೈಯಬಹುದು ಬಡಿಯಬಹುದು. ಒಬ್ಬ ಮಗನಿಗಾಗಿ ಇನ್ನೊಬ್ಬ ಮಗನನ್ನ ತಲೆ ಕಡಿಯುವುದು ಸರಿಯ. ದೇವರ ಮಗ ಬ್ರಹ್ಮ, ಬ್ರಹ್ಮದೇವರ ಮಗ ಹಾಗೆ ಪರಂಪರ ಬಂದರೆ ಆ ವಂಶದಲ್ಲಿ ಬಂದವರೇ ದೈತ್ಯರು ದೇವತೆಗಳು. ಅದರಲ್ಲಿ ತನ್ನ ವಂಶದಲ್ಲೇ ಬಂದ ಎರಡು ಕುಡಿಗಳು ಅದರಲ್ಲಿ ಇಂದ್ರದೇವರಿಗಾಗಿ ದೈತ್ಯರನ್ನು ಕೊಂದು ಬಿಡುತ್ತಾ ಇದ್ದಾನಲ್ಲ, ಇದು ಸರಿಯಾ ಎಂಬ ಪ್ರಶ್ನೆಯಲ್ಲಿ ಬಂದಾಗ ಅದನ್ನು ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಮತ್ತು ಹೇಳುತ್ತಾರೆ, ಇವನು ಸಮನಾಗಿರಬೇಕಾದವ. ಇಲ್ಲ, ದೇವತೆಗಳಿಂದ ಇವನಿಗೆ ಲಾಭ ಇದೆ, ದೈತ್ಯರಿಂದ ಭಯ ಉದ್ವೇಗ ಇದೆ, ಅದಕ್ಕೆ ಅವರು ಕಂಡ್ರೆ ಆಗಲ್ಲ ಇವರಂದ್ರೆ ಬಹಳ ಪ್ರೀತಿ ಎಂದರೆ ಹೇಳ್ತಾ ಇದ್ದಾರೆ. ನಕ್ಷಸ್ಯಾರ್ಥ ಸ್ವರಗಣೈ ಸಾಕ್ಷಾನ್ ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚ ಅಗುಣಸ್ಯ ಹಿ. ಭಗವಂತನಿಗೆ ಸುರಗಣೈ ನಹಿ ಅಸ್ಯ ಅರ್ಥ. ದೇವತೆಗಳೆಲ್ಲ ವಿಶೇಷವಾದ ಪೂಜಾ ಮಾಡಿ ಪರಿಹರಣ ಕೊಟ್ಟು ನಾನಾ ರೀತಿ ಮಾಡುತ್ತಾರೆ ಅಂದರೆ ಅದರಿಂದ ಇವನಿಗಾಗಬೇಕಾದ್ದೇನಿಲ್ಲ. ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ದೇವತೆಗಳು ಭಗವಂತನ ಆರಾಧನೆ ಮಾಡುವ ಕ್ರಮ ಏನು ಅಂತ ಅಲ್ಲಿ ಪ್ರಶ್ನೆ ಬಂದರೆ ಅವರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಎಲ್ಲಾ ವಸ್ತುಗಳನ್ನ ಎಲ್ಲ ಇಟ್ಟು ವಿಶೇಷ ಪೂಜೆ ಮಾಡುವ ಕಾಲಕ್ಕೆ ಒಂದರಿಂದ ಹೆಚ್ಚು ವಿಶೇಷ ಮಾಡುತ್ತಾರೆ. ಏನದು ಅಂದರೆ ಭಗವಂತನಿಗೆ ನಮ್ಮಿಂದ ಆಗಬೇಕಾಗಿದ್ದು ಏನೂ ಇಲ್ಲ ಅಂತ ಸ್ಪಷ್ಟ ತಿಳಿದು ಅವನು ಕೊಟ್ಟದ್ದೇ ನಮ್ಮತ್ರ ಇದೆ ಅಂತಲೂ ತಿಳಿದು ಅದರಲ್ಲಿ ಅವನಿಗೆ ಬೇಕಾಗಿದ್ದು ಏನೂ ಇಲ್ಲ ಅಂತ ಚೆನ್ನಾಗಿ ತಿಳಿದು ಅವನ ಆರಾಧನೆ ಮಾಡಲಿಕ್ಕೆ ಬೇರೆ ಏನೂ ಇಲ್ಲ, ಆದ್ದರಿಂದ ಅವನ ಪಾದಕ್ಕೆ ನಾವು ಇದನ್ನ ಅರ್ಪಣೆ ಮಾಡುತ್ತಾ ಇದ್ದೇವೆ ಎಂಬ ಎಚ್ಚರ ಪೂರ್ವಕ ಅವರು ಪೂಜೆಯನ್ನು ಮಾಡುತ್ತಾರೆ. ಅದಕ್ಕೆ ದೇವತೆಗಳು ಮಾಡುವಂತಹ ಪೂಜಾ ಭಗವಂತನಿಗೆ ಬಹಳ ಪ್ರೀತಿಕರ. ಯಾಕೆ ಅಂದರೆ ಈ ರೀತಿಯಾಗಿರತಕ್ಕ ಅನುಸಂಧಾನ, ಭಗವಂತನ ಅಧೀನ ಅನುಸಂಧಾನ ಮಾಡುತ್ತಾರೆ. ಆದ್ದರಿಂದ ದೇವತೆಗಳು ಮಾಡತಕ್ಕಂತಹ ಪೂಜಾ ಭಗವಂತನಿಗೆ ಬಹಳ ಪ್ರೀತಿಕರ. ಆದರೆ ಅದರಿಂದ ಅವರು ಕೊಡುವ ಪದಾರ್ಥಗಳಿಂದ ಯಾವುದರಿಂದ ದೇವರಿಗಾಗಬೇಕಾಗಿದ್ದೇನೂ ಇಲ್ಲ ಎಂಬ ಎಚ್ಚರ ಇರಬೇಕು. ಹಾಗೆ ನೈವಾಸುರೇಭ್ಯೋ ವಿದ್ವೇಷ ನ ಉದ್ವೇಗಶ್ಚ ಗುಣಸ್ಯಹಿ, ಅವನಿಗೆ ಅಸುರರಿಂದ ದ್ವೇಷವೂ ಇಲ್ಲ, ಅವರಿಂದ ಉದ್ವೇಗವೂ ಇಲ್ಲ. ಈ ದ್ವೇಷ ಉದ್ವೇಗ ಇತ್ಯಾದಿಗಳೆಲ್ಲವೂ ಕೂಡ ಯಾರ ಲಕ್ಷಣ ಅಂದ್ರೆ ಜೀವರ ಲಕ್ಷಣ, ಜೀವರ ಸ್ವರೂಪ ಲಕ್ಷಣ ಅಲ್ಲ, ಜೀವರ ಸುತ್ತೂ ಇರುವ ಲಿಂಗ ದೇಹದ ಸಂಬಂಧದಿಂದ ಬಂದ ಗುಣಗಳಿವು. ಮೂರು ಗುಣ, ಪ್ರಕೃತಿಯ ಮೂರು ಗುಣಗಳಿಂದ ಬಂದ ಈ ಗುಣಗಳು ಏನು, ಉದ್ವೇಗ ದ್ವೇಷ ಇವೆಲ್ಲವೂ ಅದರಿಂದಲೇ ಬರ್ತಾ ಇದೆ. ಅದು ಭಗವಂತನಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಆ ಭಗವಂತನಿಗೆ ದೇವತೆಗಳ ಮೇಲೆ ಪ್ರತ್ಯೇಕ ಅಭಿಮಾನ ಆಗಲಿ, ದೈತ್ಯರ ಮೇಲೆ ಪ್ರತ್ಯೇಕ ದ್ವೇಷವಾಗಲಿ ಇಲ್ಲದಿದ್ದಾಗ ದೇವತೆಗಳಿಗಾಗಿ ತತ್ರಾಪಿ ಇಂದ್ರನಿಗಾಗಿ ದೈತ್ಯರನ್ನ ಯಾಕೆ ಕೊಂದ ಎಂಬ ಪ್ರಶ್ನೆಯಲ್ಲಿ ಬಂದಾಗ ಉತ್ತರ ಹೇಳುತ್ತಾರೆ. ಸಾಧುಪೃಷ್ಠಂ ಮಹಾರಾಜ ಹರೇಶ್ಚರಿತಂ ಅದ್ಭುತಂ ಯತ್ರ ಭಾಗವತ ಮಹಾತ್ಮ್ಯಂ ಭಗವದ್ ಭಕ್ತಿವರ್ಧನಂ. ಚೆನ್ನಾಗಿ ಭಗವಂತನ ಚರಿತ್ರೆ ಕುರಿತು ಪ್ರಶ್ನೆ ಮಾಡಿದ್ದೀರಾ, ಆದರೆ ಹೇಳಿಕ್ಕೆ ಹೊರಟದ್ದೇನು, ಪ್ರಹ್ಲಾದರಾಜನ ಚರಿತ್ರೆ. ಭಾಗವತ ಮಹಾತ್ಮ್ಯ, ಭಗವಂತನ ಮಹಾತ್ಮ್ಯ ಕೇಳಿದರೆ ಭಾಗವತನ ಮಹಾತ್ಮ್ಯ ಹೇಳುತ್ತೀರಲ್ಲ, ಅಂದರೆ ಭಾಗವತರ ಮಹಾತ್ಮ್ಯವನ್ನು ಕೇಳಿದರೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಅದು ಹೇಗೆ? ಆ ಭಾಗವತರಲ್ಲಿ ತಾನೇ ನಿಂತು ಮಾಡಿ ಮಾಡಿಸುವ ಸಕಲ ಚರ್ಯಗಳನ್ನು ನಾವು ನೋಡಿದಾಗ ಭಗವಂತನಲ್ಲಿ ಭಕ್ತಿ ವಿಶೇಷವಾಗಿ ವೃದ್ಧಿಯಾಗುತ್ತೆ. ಇನ್ನ ಮುಂದೆ ಹೇಳುತ್ತಾರೆ, ನಿರ್ಗುಣೋಪಿಹಿ ಅಜಃ ಅವ್ಯಕ್ತ ಭಗವಾನ್ ಪ್ರಕೃತಿ ಪರಃ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯ ಬಾಧಕತಾಂ ಗತಃ. ನೋಡಿ, ಭಗವಂತನ ಸುಂದರವಾದ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದ. ಸಪ್ತಮಸ್ಕಂದ ಭಾಗವತ ಅಂದ ಕೂಡಲೇ ಹಿರಣ್ಯಕಶಿಪು, ಅವರ ನಾಲ್ಕು ಜನ ಮಕ್ಕಳು, ಅದರಲ್ಲಿ ಪ್ರಹ್ಲಾದ ರಾಜ ತುಂಬಾ ದೇವರು ದೇವರು ಅಂತ ಇದ್ದ. ಸಿಟ್ಟು ಬಂತು ಹಿರಣ್ಯಕಶಿಪುವಿಗೆ, ಕೊಲ್ಲಲಿಕ್ಕೆ ನೋಡಿದ, ಆಗಿಲ್ಲ, ಯಾರಿದ್ದಾರೆ ಅಂತ ಹೇಳಿದ, ಕಂಬ ಹೊಡೆದ, ಕಂಬಕ್ಕೆ ಹೊಡೆದ, ಕಂಬ ಹೊಡೆಯಿತು, ದೇವರು ಹೊರಗೆ ಬಂದರು, ಕೊಂದು ಬಿಟ್ಟರು, ಪ್ರಹ್ಲಾದ ರಾಜರು ಪಟ್ಟ ಕಟ್ಟಿದ್ರು, ಸಪ್ತಮಸ್ಕಂದ ಮುಗಿತು ಅಷ್ಟೇ ಅಲ್ವಾ? ಇಲ್ಲ ಅಂತ ಹೇಳ್ತಾರೆ. ಸಪ್ತಮಸ್ಕಂದ ಭಾಗವತ ಒಂದು ಸಲ ಬಾಯಿ ತೆರೆದರೆ, ವಿಶ್ವರೂಪಿ ಭಗವಂತ ಬಾಯಿ ತೆರೆದರೆ ಹೇಗಿತ್ತು ಹಾಗೆಲ್ಲ ಕಾಣತಾ ಬರುತ್ತೆ. ನಮಗೆ ಸಾಧನೆಗೆ ಬೇಕಾದ ಜ್ಞಾನದ ನಿಧಿ ಸಪ್ತಮಸ್ಕಂದ. ಹೇಳ್ತಾರೆ ಆ ಭಗವಂತ ಹೇಗಿದ್ದಾನೆ ಅಂದರೆ, ನಿರ್ಗುಣೋಪಿಹಿ, ಅವ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು ಯಾವುದೂ ಇಲ್ಲ. ಅಂದರೆ ಅವನಿಗೆ ಈ ಮೂರು ಗುಣದ ಕಾಟ ಇಲ್ಲ, ಲಿಂಗ ದೇಹದ ಬಂಧನ ಇಲ್ಲ. ಆದರೂ ಸ್ವಮಯಾ ಗುಣಮಾವಿಶ್ಯ, ತನ್ನದೇ ಆದಂಥ ವಿಶೇಷವಾದ ಇಚ್ಛಾಶಕ್ತಿಯಿಂದ ಏನು ಮಾಡುತ್ತಾ ಇದ್ದಾನಿವ ಅಂದರೆ, ಹೇಳುತ್ತಾರೆ ಬಾಧ್ಯ ಬಾಧಕತಾಂಗತ ಅಂದ್ರು. ಇದು ಚೆನ್ನಾಗಿ ತಿಳ್ಕೋಬೇಕು. ಅದನ್ನ ದಾಸರು ಹೇಳುತ್ತಾರೆ, ಬಾಧ್ಯ ಬಾಧಕನಾಹ ನಿರ್ಭೀತ ಅಂದ್ರು. ಅದೇ ಶಬ್ದ ಪ್ರಯೋಗ ಇಲ್ಲಿ ಬರ್ತಾ ಇದೆ ಅಲ್ಲ, ಇದೇ ಶಬ್ದ ಪ್ರಯೋಗ ಅವರು ಮಾಡಿದ್ರು ಅಲ್ವಾ? ಆ ಶಬ್ದ ಪ್ರಯೋಗ ಇಲ್ಲಿ ಮಾಡಲಿಲ್ಲ, ಈ ಶಬ್ದ ಪ್ರಯೋಗ ಅಲ್ಲಿ ಮಾಡಿದ್ರು. ವೇದವ್ಯಾಸರು ಏನು ಮಾಡಿದ್ದಾರೋ ಅದನ್ನೇ ಕನ್ನಡದಲ್ಲಿ ಹೇಳಿದ್ರು, ಬಾಧ್ಯ ಬಾಧಕನಾಹ ನಿರ್ಭೀತ. ಏನು ಈ ಬಾಧ್ಯ ಬಾಧಕನಾಗುವುದು ಅಂದ್ರೆ ಏನರ್ಥ ಅದನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ಒಬ್ಬ ಹೊಡೆಯುತ್ತಾನೆ, ಇನ್ನೊಬ್ಬ ಬಡಿಸಿಕೊಂಡು ದುಃಖ ಪಡುತ್ತಾನೆ. ದೇವ ಬಡಿಯೋನು ಅಲ್ಲ, ಅವನಿಗೆ ಯಾರ ಮೇಲೆ ದ್ವೇಷ ಇಲ್ಲ, ಬಡಿಸಿಕೊಳ್ಳೋನು ಅಲ್ಲ, ಅವನನ್ನು ಯಾರು ಬಡಿಲಿಕ್ಕಾಗಲ್ಲ. ಆದರೆ ಬಡಿಯೋನಲ್ಲಿದ್ದುಕೊಂಡು ತಾನೇ ಅವನನ್ನ ಬಡಿಯುವಂತೆ ಮಾಡುತ್ತಾನೆ, ಹೊಡೆಯುವನಲ್ಲಿ ಅದಕ್ಕೆ ಬಾಧಕ ಅಂತ ಕರೆಸಿಕೊಳ್ತಾನೆ, ಅವನಿಂದ ಹಾಗೆ ಮಾಡಿಸ್ತಾನೆ. ಅದರಿಂದ ಇನ್ನ ಯಾರು ತೊಂದರೆ ಪಡ್ತಾರೋ ಅವರಿಗೆ ವಿಶೇಷವಾಗಿ ಅವರಲ್ಲಿದ್ದುಕೊಂಡು ತೊಂದರೆ ಪಡುವಂತೆ ಮಾಡುತ್ತಾನೆ. ಅದರಿಂದ ಬಾಧ್ಯ ಅಂದ್ರು, ಅಂದ್ರೆ ಬಾಧ್ಯ ಅಂದ್ರೆ ಬಾಧೆ ಪಡುವವ ಅಂತರ್ಥ, ಬಾಧಿತನಾದವ. ದೇವರಿಗೆ ಬಾಧೆಯಲ್ಲಿ ಬರುತ್ತೆ, ಅದಕ್ಕೆ ಹೇಳ್ತಾರೆ ಬಾಧೆ ಪಡುವವರಲ್ಲಿ ಇದ್ದುಕೊಂಡು ಅವರನ್ನ ಬಾಧೆ ಪಡುವಂತೆ ಮಾಡುತ್ತಾನಾದ್ದರಿಂದ ದೇವರಿಗೆ ಬಾಧ್ಯ ಅಂತ ಹೆಸರು. ಏನೋ ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ. ಇಷ್ಟೇ, ಅವನಿಗೆ ಯಾವುದರ ಅಂಟೂ ಇಲ್ಲ, ಅಂಟಿದ್ದವನಂತೆ ನಟನೆ ಮಾಡ್ತಾ ಕೂತಿದ್ದಾನೆ. ಒಬ್ಬರ ಇಬ್ಬರ ಎಲ್ಲರಲ್ಲಿ ಸೇರಿಕೊಂಡು ಅಂಟಿದ್ದವನಂತೆ ನಟನೆ ಮಾಡ್ತಾ ಇದ್ದಾನೆ. ಮಾಡ್ಲಿ ಅಂತೀರಾ? ನೀವು ಮಾಡಿ ನೋಡೋಣ. ಒಂದ್ ದಿವಸ ನೀವೇನೋ ಸಂತೋಷವಾಗಿದ್ದೀರಪ್ಪ, ಫಸ್ಟ್ ಕ್ಲಾಸ್ ಆಗಿ ಮನೆಯಲ್ಲೆಲ್ಲ ಎಲ್ಲ ಚೆನ್ನಾಗಿದ್ದೀರಾ, ನಗ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಹಬ್ಬದ ಅಡಿಗೆ ಆಗ್ತದೆ, ಎಲ್ಲ ಚೆನ್ನಾಗಿದೆ. ನಾನು ಬಂದು ರಿಕ್ವೆಸ್ಟ್ ಮಾಡಿದೆ ಏನಂತ, ಸ್ವಲ್ಪ ನನಗಾಗಿ ಅತ್ತಂತೆ ಮುಖ ಇಡಬೇಕು, ಅಳದಾ ಇರಬೇಕು. ಅಳ್ಳಿಕ್ಕೆ ಕಾರಣ ಇಲ್ಲ, ನಿಮ್ಗೆ ಯಾವ ಕಾರಣ ಇಲ್ಲ, ನಿಮ್ಮವ್ರು ಯಾರು ಹೋಗಿಲ್ಲ, ಯಾರು ಹೋಗಿಲ್ಲ, ಏನಾಗಿಲ್ಲ, ಚೆನ್ನಾಗಿದ್ದೀರಾ. ಆದ್ರೆ ನಾ ಕೇಳಿದೆ, ಈ ದಿನ ಎಲ್ಲ ನೀವು ಅತ್ತಂತೆ ಮುಖ ಇಟ್ಟು ನನ್ನ ಜೊತೆಗೆ ತಿರುಗ್ತಾ ಇರಬೇಕು, ಯಾಕೆ ನಮ್ಮವ್ರು ಹೋಗಿದ್ದಾರೆ. ನಮ್ಮವ್ರು ಹೋಗಿದ್ದಕ್ಕೆ ನಿಮ್ಗೆ ಅಳು ಬರದಾಗಿದ್ರು ಕೂಡ ಅತ್ತಂತೆ ಮುಖ ಇಟ್ಟು ನಾನು ಸರಿ ಇರ್ರಿ ಅಂದ್ರೆ ನನಗೇನು ಕರ್ಮ ಅಂತ ಹೇಳ್ತೀವಿ. ಹೌದಾ? ನನಗೇನು ಕರ್ಮ ನಿನ್ ಜೊತೆಗೆ ನಿನ್ನಂತೆ ಮುಖ ಇಟ್ಟುಕೊಂಡು ಕೂಡ್ಲಿಕ್ಕೆ? ನನ್ನ ಪಾಡಿನ ಸಂತೋಷ ನಗುಮುಖ ಬರೋದೇ ಬಹಳ ಅಪರೂಪ, ಅಂತಾಗ ನಗು ಬಂದಿದೆ, ಅದು ಬಿಟ್ಟು ಇನ್ಸುತ್ತೆ ಆಗ್ಬೇಡಿ ಅಂತ ಹೇಳ್ತೀವಿ. ಹೌದಾ? ಅಂತಹದ್ದು ಒಬ್ಬರ ಇಬ್ಬರ ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬ ಜೀವರಾಶಿ ಅವರವರ ಕರ್ಮಕ್ಕೆ ತಕ್ಕಂತೆ ಒಂದ ನಗಬೇಕು, ಒಂದ ಅಳಬೇಕು, ಒಂದ ನಾನಾ ಬಾಧೆ ಪಡ್ತಾ ಅಯ್ಯೋ ಅನ್ಬೇಕು. ಅವರು ಅಯ್ಯೋ ಅನ್ನಬೇಕಾದ್ರೆ ಸ್ವತಂತ್ರವಾಗಿ ಅಯ್ಯೋ ಅನ್ಲಿಕ್ಕೆ ಆಗಲ್ಲ ಅವರಿಗೆ. ಅದಕ್ಕೆ ಇವನೇನು ಮಾಡಬೇಕು? ಅವರಲ್ಲಿದ್ದುಕೊಂಡು ತಾನು ಹಾಗೆ ಮಾಡಿದರೆ ಅವರು ಹಾಗೆ ಮಾಡ್ತಾರೆ, ಇವನಿಗೆ ದುಃಖ ಇಲ್ಲ. ಹೇಗೆ ಅಳು ಬಾಳದಿದ್ರು ಅಳು ಬಂದವನಂತೆ ಮುಖ ಇಡಬೇಕಲ್ಲ, ಹಾಗೆ ಮಾಡುತ್ತಾ ಪ್ರತಿಯೊಬ್ಬರಲ್ಲಿ ನಟನೆ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ದಾಸರು ಕೇಳುತ್ತಾರೆ, ಅಚ್ಚುತನೆ ನಿನ್ನಂತ ಹುಚ್ಚು ದೊರೆಯನು ಕಾಣೆ ಅಂದ್ರು. ಅದಕ್ಕೆ ಮರ್ತ್ಯನೊಳ ಹೊರ ಗೆತ್ತ ನೋಡಲು ಸುತ್ತು ತಿಪ್ಪನು ಅಂತ ಹೇಳ್ತಾ. ಅಂದ್ರೆ ಸುತ್ತು ತಿಪ್ಪನು ಅಂದ್ರೆ ಸುಮ್ಮನೆ ನಮ್ಮ ಸ್ಕೂಟರ್ ಹಾಕೊಂಡು ತಿರುಗಾಡ್ತಾನೆ ಅಂತ ಆತರ ಅಲ್ಲ, ಎಲ್ಲರೊಳಗೆ ನಿಲ್ತಾನೆ. ಅವರವರಲ್ಲಿ ಆಯಾ ಭಾವನೆಗಳು ತರಲಿಕ್ಕೆ ಆ ಭಾವನೆಯಿಂದ ಮುಖ ತಾನಿಟ್ಟು ಅವರಲ್ಲಿ ತರಿಸ್ತಾನೆ, ಆ ಕೆಲಸ ತಾನು ಮಾಡಿ ಮಾಡಿಸ್ತಾನೆ. ಕೇಳಿದ್ರು, ನಿನಗೇನು ಕರ್ಮವು? ಇಡೀ ಜಗತ್ತನ್ನ ಆಳುವ ಸ್ವಾಮಿ, ನಿನ್ನ ಪಾಡಿಗೆ ನೀನು ಆನಂದವಾಗಿರಬಹುದಾಗಿತ್ತು. ನಮ್ಮಲ್ಲೆಲ್ಲ ನಿಂತು ನಮ್ಮಂತೆ ಮುಖ ಇಟ್ಟು ನಮ್ ಸರಿ ಆಡಿಸಿ ನಮ್ ಜೊತೆಗೆ ಇದ್ದು ನಾವು ಒಬ್ಬರ ಇದ್ರೆ ನಮ್ ಜೊತೆಗೇ ಕೂತಿರ್ತಾನೆ, ನಮಗೆಲ್ಲ ಉಣಿಸ್ತಾನೆ, ನಮ್ಮ ಆಲೋಚನೆ ಕೊಡ್ತಾನೆ. ಒಬ್ಬರೇ ಕೂತಿರ್ತೀವ? ಯಾರು ಬೇಡಪ್ಪ ಅನ್ಸ್ಬಿಡುತ್ತೆ. ಒಬ್ಬರ ಮೇಲೆ ಕೂಡ್ತೀವಿ, ಏನೋ ಆಲೋಚನೆ ಬರ್ತಾ ಇರ್ತದೆ, ಆನಂದ ಪಡ್ತಾ ಇರ್ತೀವಿ. ಒಂದು ಸಲ ನೋಡಿ, ನೀವು ಒಬ್ಬರೇ ಕೂತಿಲ್ಲ, ನಿಮ್ ಜೊತೆಗೆ ಒಬ್ಬ ಕೂತಿದ್ದಾನೆ, ನಿಮಗೆ ಆಲೋಚನೆ ಕೊಡ್ತಾನೆ, ಆನಂದ ಪಡಿಸ್ತಾನೆ. 24 ಗಂಟೆ ನಿಮ್ ಜೊತೆಗಿದ್ದು ನಿಮ್ ಸರಿ ತಿರುಗುತ್ತಾ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಹೊತ್ತಿದ್ದಾನೆ. ಅವನನ್ನೇ ಚಿಕ್ಕ ಮಾತಿಂದ ಕರೀತಾ ಇದ್ದಾರೆ. ಬಾಧ್ಯ ಬಾಧಕತಾಂಗತಃ ಯಾರಿವ ಹರೇ ಕಥಾಂ ಅಂತ ಹೇಳ್ತಾ ಇದ್ದಾರೆ. ಇವನೇ ಬಿಂಬ, ನಿಮ್ಮೊಳಗೆ ಇದ್ದುಕೊಂಡು ನಿಮಗಾಗಿ ಅನಾದಿಯಿಂದ ಶ್ವಾಸ ಕಾರ್ಯ ಮಾಡಿಸ್ತಾ ನಿಮ್ಮನ್ನ ಹೊತ್ತಿದ್ದಾನೆ. ಹಾಗೆ ಒಳ ಲಿಂಗ ದೇಹದ ಒಳಗಿರುವ ಕರ್ಮ ಬೀಜವನ್ನ ಪಕ್ವ ಮಾಡುತ್ತಾ ಇದ್ದಾನೆ. ಹಾಗೆ ಸೃಷ್ಟಿಗೆ ತಂದ ಮೇಲೆ ನಮ್ಮ ಒಳಗೆ ಇದ್ದು ಸದಾ ಕಾಲ ನಮಗಾಗಿ ಹೆಣಗುತ್ತಾ ಇರುವಂತಹ ಏಕೈಕ ಚೈತನ್ಯ ಮೂರ್ತಿಯವ, ನಮ್ಮನ್ನ ಕ್ಷಣವೂ ಬಿಡದೆ ಅಗಲದೇ ಇರತಕ್ಕಂಥವ, ನಮ್ಮ ದೋಷಗಳ ಸಹಿತ ನಮ್ಮನ್ನ ಅಭಿಮಾನ ಪಡುವವ. ನಮ್ಮ ಗುಣಗಳು ಕಂಡಾಗ ನಮ್ಮನ್ನ ಹತ್ತಿರ ಕರೆಯುವರು ತುಂಬಾ ಜನ ಇರುತ್ತಾರೆ, ನಮ್ಮ ದೋಷಗಳು ಕಂಡಾಗ ಹತ್ತಿರ ಕರೆಯುವರು ಬಹಳ ಕಷ್ಟ. ಯಾಕೆ ಅಂದ್ರೆ ದೋಷ ನೋಡಿದ ಕೂಡಲೇ ಅಪ್ಪಪ್ಪ ಇಷ್ಟು ದಿವಸ ಇವ್ರನ್ನ ಬಹಳ ಒಳ್ಳೆಯವರು ಅಂದುಕೊಂಡು ಇವರು ಕೆಟ್ಟವರು ಅಂತ ಗೊತ್ತಾಯಿತು. ದೆನ್ ನೆಕ್ಸ್ಟ್ ಗೆಟ್ ಲಾಸ್ಟ್ ಅಲ್ವಾ? ಸಿಂಪಲಿ ಒಂದ ಅವ್ರನ್ನ ದೂಡೋದು, ಒಂದ ನಾವು ಹೊರಕ್ ಹೋಗೋದು, ಸರಿಯಾ ಅಂತ ಕೇಳ್ತಾರೆ. ಅದರಿಂದ ನಮ್ಮ ದೋಷಗಳಿಂದ ನಾವೆಷ್ಟು ಭೀಕರವಾಗಿದ್ರು ನಮ್ಮನ್ನ ಎಡಬಿಡದೆ ಸಲಹುವ ಸ್ವಾಮಿ ಅವನೊಬ್ಬನೇ, ಅವನ ಪರಿಚಯ ಇಲ್ಲಿ ಮಾಡಿಕೊಡುತ್ತಾ ಇದ್ದೇವೆ ಎಂದರು. ಸರಿ, ನಿಮ್ಮ ಪ್ರಶ್ನೆ ಬಂತಲ್ಲ, ಅವರನ್ನ ಮೇಲಿಡುತ್ತಾನೆ, ಇವರನ್ನ ಕಳೆದಾಕ್ತಾನೆ, ದೇವತೆಗಳನ್ನು ಮೇಲಿಡುತ್ತಾನೆ, ದೈತ್ಯರನ್ನ ಯಾವಾಗೂ ಕಳೆಹಾಕ್ತಾನೆ, ಅದಿಲ್ಲ. ಮೂರು ಗುಣಗಳಿವೆ, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಕ್ಕೆ ಸಂಬಂಧಪಟ್ಟ ಜೀವರಾಶಿಗಳಿದ್ದಾರೆ. ಆಯಾ ಗುಣಕ್ಕೆ ಉನ್ನಾಹ ಕಾಲ, ಮೇಲೆ ಬರುವ ಕಾಲ ಬಂದರೆ ಆಯಾ ಜೀವರಾಶಿಗಳನ್ನ ಮೇಲೆ ಎತ್ತಿ ಹಿಡಿತಾನೆ ಭಗವಂತ. ಅದನ್ನೇ ಪರಿಚಯ ಮಾಡಿಕೊಡುತ್ತಾರೆ. ಜಯಕಾಲೇತು ಸತ್ವಸ್ಯ ದೇವರಶೀನ್. ಸತ್ವಗುಣಕ್ಕೆ ಜಯಕಾಲ ಬಂದಾಗ, ಸತ್ವಗುಣಕ್ಕೆ ಜಯಕಾಲ ಬಂದಾಗ ದೇವತೆಗಳನ್ನ ಋಷಿಗಳನ್ನ ಮೇಲಕ್ಕೆ ಎತ್ತಿ ಹಿಡಿಯುತ್ತಾನೆ. ಹಾಗೆ ರಜಸೋ ಅಸುರಾನ್, ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅಸುರರನ್ನ ಮೇಲಕ್ಕಿಡುತ್ತಾನೆ. ತಮಸೋ ಯಕ್ಷರಕ್ಷಾಂಸಿ ಅಂದ್ರು. ಇಲ್ಲಿ ಹೇಳುತ್ತಾರೆ ತಮೋ ಗುಣಕ್ಕೆ ಉನ್ನಹ ಕಾಲ ಬಂದರೆ ಯಕ್ಷ, ರಾಕ್ಷಸರು, ದೈತ್ಯರು ಇವರೆಲ್ಲ ಮೇಲೆ ಕೇಳಿದ್ದಾನೆ. ಇಲ್ಲಿ ಹೇಳ್ತಾರೆ ಗುಣ ಅಂದ್ರೆ ಏನು, ಯಾವ ಗುಣ ಇದು ಅಂತ ಮತ್ತು ಪ್ರಶ್ನೆ. ಗುಣ ಎರಡು ರೀತಿಯಾಗಿದೆ. ಒಂದು ಜೀವರ ಸ್ವರೂಪದಲ್ಲಿರುವ ಗುಣ, ಒಂದು ಅದು ಅಪ್ರಾಕೃತ ಗುಣ. ಹೊರಗಿರುವುದು ಪ್ರಕೃತಿಗೆ ಸಂಬಂಧಪಟ್ಟ ಗುಣ, ಅದು ಅಂಟು ಬರ್ತಾ ಇದೆ. ಈ ಹೊರಗಿರುವ ಗುಣ ಬಿಟ್ಟು ಹೋಗುತ್ತೆ, ಲಿಂಗ ದೇಹ ಹೋದ ಕೂಡಲೇ ಬಿಟ್ಟು ಹೋಗಿ ಬಿಡುತ್ತೆ. ಅಂದ್ರೆ ಹೇಳಿದ್ದನಲ್ಲ ಟ್ಯೂಬ್ ಲೈಟ್, ಅದರ ಸುತ್ತು ಎಲ್ಲೋ ಟ್ರಾನ್ಸ್ಪರೆಂಟ್ ಪೇಪರ್ ಹಾಕಿದವು, ಸ್ವಿಚ್ ಹಾಕಿದರೆ ಅದರ ಒಳಗಿಂದ ಬೆಳಕು ಆ ಟ್ರಾನ್ಸ್ಪರೆಂಟ್ ಪೇಪರ್ ಇಂದ ಹೊರಗೆ ಬರ್ತಾ ಇದ್ರೆ ಆ ಪೇಪರಿನ ಬಣ್ಣ ಬೆಳಕಿಗೆ ಅಂಟಿ ಬರ್ತಾ ಇರುತ್ತೆ, ಎಲ್ಲೋ ಕಲರ್ ಏನು ಬರ್ತಾ ಇರುತ್ತೆ. ಆದರೆ ಆ ಬೆಳಕಿಗೆ ಬಣ್ಣ ಅಂಟಿದೆಯಲ್ಲ, ಬಣ್ಣ ಹೋಗ್ಬೇಕಾದ್ರೆ ಏನ್ ಮಾಡಬೇಕು, ಪೇಪರ್ ತೆಗೆದು ಬಿಟ್ಟರೆ ನಮ್ಗೆ ಹೋದೋಯ್ತು, ಆ ಬೆಳಕಿನ ಬಣ್ಣ ಹೊರಟೇ ಹೋಗ್ಬಿಡುತ್ತೆ, ಮತ್ತು ಬಣ್ಣ ಇರಲ್ಲ. ಹೌದಾ? ಹಾಗೆ ಲಿಂಗದೇಹದ ಒಳಗಿರುವ ಮೂರು ಗುಣಗಳ ಅಂಟು ಜೀವನಿಗೆ, ಪ್ರಕೃತಿಯ ಗುಣಗಳ ಅಂಟು ಬರ್ತಾ ಇದೆ. ಆದರೆ ಆ ಲಿಂಗದೇಹ ಹರಿದೋದರೆ ಜೀವಶುದ್ಧ. ಅವಾಗ ಅನಿಸ್ತುತ್ತೆ ಈ ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅಂದ್ರೆ ನಮಗೆ ಕಾಣುವ ಈ ಮೂರು ಗುಣಗಳೇನಾ, ಇನ್ನೇನಾದರೂ ಇವ ಅಂದ್ರೆ ಇಲ್ಲ ಅಂತ ಯಾರಾದರೂ ಹೇಳೋದಾದರೆ ಕಲಿಗೂ ಕೂಡ ಸುತ್ತು ಮೂರು ಗುಣದಿಂದ, ಯಾವುದು ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ತಮೋಗುಣದಿಂದ ಅವನಿಗೆ ಜಾಸ್ತಿ ಇದೆ ಅಂತ ಹೇಳಿದರೆ, ಲಿಂಗದೇಹ ಭಂಗ ಆದರೆ ಅವರಿಗೂ ಲಿಂಗದೇಹ ಭಂಗ ಇದೆಯಾ? ಕಲಿಗೂ ಕೂಡ ಭೀಮಸೇನ ದೇವರ ಗದಾಪ್ರಹಾರದಿಂದ ಆದ ಮೇಲೆ ಸ್ವರೂಪ ದೇಹದಲ್ಲಿ ಯಾವ ಗುಣ ಇಲ್ಲ ಅಂತ ಹೇಳಿದರೆ, ಅವಾಗ ಲಿಂಗದೇಹ ಹೋದ ಮೇಲೆ ಕಲಿಯನ್ನ ಎಲ್ಲಿ ಕೂಡಿಸಿಡಬೇಕು? ಹೇಗೆ? ಒಳಗೆ ಯಾವ ಗುಣ ಇಲ್ಲ, ಏನೂ ಇಲ್ಲ. ಅದಕ್ಕೆ ಹೇಳುತ್ತಾರೆ ಸ್ವರೂಪ ದೇಹದಲ್ಲಿರುವ ಗುಣಗಳು ಬೇರೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನಿದೆ, ಸ್ವರೂಪದಲ್ಲಿರುವ ಸತ್ವಗುಣ, ಸ್ವರೂಪದಲ್ಲಿರುವ ರಜೋಗುಣ, ಸ್ವರೂಪದಲ್ಲಿರುವ ತಮೋಗುಣ ಅಂತ ಮೂರು ಪ್ರತ್ಯೇಕ ವಿಭಾಗ. ಕಲಿಗೆ ಸುತ್ತಿರುವಂತ ಲಿಂಗದೇಹ ಭಂಗ ಆದರೂ ಕೂಡ ಸ್ವರೂಪದಲ್ಲೇನೆ ತಮೋಗುಣ ಕೂತಿದ್ದಕ್ಕೆ ಅವನಿಗೆ ತಮಸಿಗೆ ಹಾಕ್ತಾರೆ. ಸಜ್ಜನರಿಗೆ ಸ್ವರೂಪದಲ್ಲೇನೆ ಸತ್ವಗುಣ ಸುಖ ಇದ್ದದ್ದಕ್ಕೆ ಅವರಿಗೆ ಲಿಂಗದೇಹ ಭಂಗ ಆದರೂ ಒಳಗೆ ಸತ್ವಗುಣ ಸುಖ ಇದ್ದದ್ದರಿಂದ ಅವರನ್ನ ಮೋಕ್ಷದಲ್ಲಿ ಇಡುತ್ತಾರೆ. ಇದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಈ ಮೂರು ಗುಣಗಳ ಉನ್ನಾಹಕಾರ ಅಂದ್ರೆ, ಅದಕ್ಕೆ ಹೇಳ್ತಾರೆ ಸ್ವಭಾವಕ್ಕೆ ತಕ್ಕಂತ ಹೊರಗಿನ ಗುಣಗಳ ಉನ್ನಾಹ ಆಗ್ತಾ ಇರುತ್ತೆ. ಅಂಥ ಉನ್ನಾಹ ಕಾಲ ಬಂದಾಗ ಅವರವರನ್ನ ವಿಶೇಷವಾಗಿ ಮೇಲಕ್ಕಿಡುತ್ತಾನೆ. ಸರಿ, ಏನು ಹೇಳಿದಿವಾಗ? ಅಲ್ಲ, ಅಲ್ಲಿ ನೀನು ಆನ್ಸರ್ ಬರ್ತಾ ಇದೆ, ಅಲ್ಲಿ ಸಮಾಧಿಗೆ ಹೋಗಿದೆ. ಅದಕ್ಕೆ ಪ್ರಶ್ನೆ ಮಾಡಿದೆ, ಸ್ವಲ್ಪ ಎಚ್ಚರ ಬರಲಿ. ಇಷ್ಟೇ ನಾನು ಪ್ರಶ್ನೆ ಮಾಡೋದು, ಇಷ್ಟೇ ಕೇಳ್ತಾ ಇದ್ದೀರಾ? ಇವಾಗ ಕೇಳ್ತಾ ಇರೋದು ಹಾಗೆ ತಲೆ ನಿಂತಿದೆಯಾ? ಎಷ್ಟವರೆಗೆ ನಿಂತಿದೆ? ಕೇಳಿ ಬಿಡೋದು ಪುರಾಣ ಅಲ್ಲ, ಪುರಾಣ ಕೇಳಿದ್ರೆ ಫ್ರೆಶ್ ಆಗುತ್ತೆ ಅಂತ. ಹೇಗೆ? ಅಲ್ಲಿಗಲ್ಲಿ ಬಿಟ್ಬಿಡ್ತೀವಿ, ಆದ್ದರಿಂದ ತಲೆಗೆ ಪುರಾಣ ಹೋದ ಕೂಡಲೇ ಭಾರ ಆಗುತ್ತೆ, ಅಬ್ಬಾ ಇಟ್ಕೋಬೇಕಾ ಅಂತ, ಅವಾಗ ಬಿಟ್ಬಿಟ್ಟು ಕೂಡಲೇ ಫ್ರೆಶ್ ಆಗ್ಬಿಡುತ್ತೆ. ಆದ್ದರಿಂದ ಪುರಾಣ ಕೇಳಿದ್ರೆ ಫ್ರೆಶ್ ಆಗುತ್ತೆ ಎಂಬುದು ಹಾಗೆ ಇಲ್ಲ. ಸರಿ, ಮುಂದಕ್ಕೆ ಹೋಗೋಣ. ಉಚ್ಚಾರ ನಿಮಗೆ ಎಚ್ಚರ ಬಂತಲ್ಲ. ಸರಿ, ಮುಂದೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ರಲ್ಲ, ಮೂರು ಗುಣಗಳು, ಮೂರು ಗುಣಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಆಯಾ ಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಆಯಾ ವ್ಯಕ್ತಿಗಳನ್ನ ಮೇಲಕ್ಕೆ ತರ್ತಾನೆ ಭಗವಂತ ಅಂತ ಹೇಳ್ತಿರಲ್ಲ, ಅದ್ ತಿಳ್ಕೊಂಡು ನಂಗೇನಾಗ್ಬೇಕಾಗಿದೆ? ಈ ಪ್ರಶ್ನೆ ಎಲ್ಲಾ ಕಡೆ ನಾವು ಮಾಡ್ಕೋಬೇಕು ನೋಡಿ. ಅದಕ್ಕೆ ಹೇಳ್ತಾರೆ ಬಿ ಪ್ರಾಫಿಟ್ ಓರಿಯೆಂಟೆಡ್ ಅಂತ ಹೇಳ್ತಾರೆ. ಭಾಗವತ ಭಾರತ ಕೇಳೋ ಕಾಲಕ್ಕೆ ನಿಮಗೇನು ಬರುತ್ತೆ ಎಂಬುದನ್ನು ತಿಳ್ಕೊಂಡು ಮಾಡಿ, ಸುಮ್ಮನೆ ಏನಾಗುತ್ತೆ ಬರೇ ಕಟಾಚಾರ ಆಗ್ಬಿಡ್ತಾ ಇರುತ್ತೆ. ಅದೇ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಗೊತ್ತಾದ್ರೆ ಇಂಟ್ರೆಸ್ಟ್ ಇಂದ ಪುರಾಣ ಕೇಳ್ಬೋದು. ಅದಕ್ಕೆ ಪ್ರಾಫಿಟ್ ಓರಿಯೆಂಟೆಡ್ ಆಗಿರ್ಬೇಕು. ಏನ್ ಪ್ರಾಫಿಟ್ ಇದೆ ಇಲ್ಲಿ? ಈ ಗುಣಕ್ಕೆ ಉನ್ನಹ ಕಾಲ ಬಂದ ಕಾಲಕ್ಕೆ ಹೀಗೆ ಆಗುತ್ತೆ ಅಂದ್ರೆ ಅದನ್ನು ಹೇಳುತ್ತಾ ಇದ್ದಾರೆ. ಜ್ಯೋತಿರಾದಿರಿವಾಭಾತಿ ಸಂಘಾತಾತ ನ ವಿವಿಚ್ಛತೆ ವಿಂದಂತಿ ಆತ್ಮಾನ ಆತ್ಮಸ್ಥಂ ಮತಿತ್ವ ಕವಯೋಂತತಃ. ಒಬ್ಬ ಎಂದು ಹಾಲಿನಿಂದ ತುಪ್ಪ ಬರುವುದನ್ನು ನೋಡಲಿಲ್ಲ. ಹಾಲು ಕಾಸಿ ಹೆಪ್ಪಾಕಿ ಮೊಸರಾಗಿ ಅದನ್ನು ಕಡೆದು ನಂತರ ವಿಶೇಷವಾಗಿ ತುಪ್ಪ ಬರುವುದು ನೋಡಲಿಲ್ಲ. ಅವನ ಮುಂದೆ ಹಾಲಿನ ಪಾತ್ರೆ ಇಟ್ಟದ್ದು ಕೇಳಿದ್ದು, ತುಪ್ಪ ಕಾಣಿಸ್ತಾ ಇದೆಯಾ, ಇದರಲ್ಲಿ ತುಪ್ಪ ಇದೆಯಾ? ಇಲ್ಲಿದೆ, ಇದು ಹಾಲಿದು, ತುಪ್ಪ ಇಲ್ಲ ಅಂತಲೇ ಹೇಳುತ್ತಾರೆ. ಹೌದು ತಾನೆ? ಗೊತ್ತಿದ್ದವರು ಮಾತ್ರ ಹೇಳುತ್ತಾರೆ ಇದರಲ್ಲಿ ತುಪ್ಪ ಇದೆ. ಯಾವಾಗ ಅನುಭವದಿಂದ ಮಾತ್ರ ಒಳಗೆ ತುಪ್ಪ ಇದೆ ಎಂಬುದು ಗೊತ್ತಾಗುತ್ತೆ ಹಾಲಿನೊಳಗೆ. ಅದಕ್ಕೆ ಹೇಳುತ್ತಾರೆ ಜ್ಯೋತಿರಾದಿ ದಿವ, ಜ್ಯೋತಿ ಅಂದ್ರೆ ತುಪ್ಪ, ವಿಶೇಷವಾದಂತಹ ತೇಜಸ್ಸನ್ನು ಕೊಡತಕ್ಕಂತಹ ತುಪ್ಪ. ಇವೆಲ್ಲ ಕೂಡ ಏನಾಗುತ್ತೆ? ಹಾಲಿನೊಳಗೆ ಬಚ್ಚಿಟ್ಟುಕೊಂಡಿದೆ. ಅದನ್ನು ಯಾವಾಗ ತ್ವರೆಗೆ ತೆಗೀಲಿಕ್ಕಾಗುತ್ತೆ ಅಂದರೆ ಆ ಹಾಲನ್ನು ಚೆನ್ನಾಗಿ ಕಾಸಬೇಕು. ಕಾಸಿದ ಮೇಲೆ ಹೆಪ್ಪು ಕೊಡಬೇಕು. ಹೆಪ್ಪು ಕೊಟ್ಟರೆ ನೋಡಿ ಹೇಗಿರುತ್ತೆ ಹಾಲು, ನೀರು ನೀರಾಗಿರುತ್ತೆ. ಏನ್ ಚೂರು ಪಾತ್ರೆ ಹಿಡ್ಕೊಂಡ್ರೆ ಮೇಲೆ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ತುಳುಕ್ತಾನೇ ಇರುತ್ತೆ. ಅಂಥದ್ದಕ್ಕೆ ಹೆಪ್ಪು ಕೊಟ್ರೆ ಏನಾಗುತ್ತೆ? ಏನಂದ್ರೂ ಅರುಗಾಡಲ್ಲ, ಗಟ್ಟಿಯಾಗಿರುತ್ತೆ. ನಮ್ ಕಡೆ ಹಾಲು ಸ್ವಲ್ಪ ನೀರು ಮಿಕ್ಸ್ ಆಗದ್ರಿಂದ ಸ್ವಲ್ಪ ಮೊಸರು ಹಾಗೆ ಇರುತ್ತೆ, ಇಲ್ಲೆಲ್ಲ ಹಾಗಲ್ಲ. ನೋಡಿ ಹೇಗಿರುತ್ತೆ, ಚಾಕಿಂದ ಕೊಯ್ದು ತೆಗಿತಾರೆ ಮೊಸರು ಅಂದ್ರೆ ಹಾಗಿರುತ್ತೆ ಇಲ್ಲಿ. ಅದಕ್ಕೆ ಹೇಳ್ತಾರೆ ಅಂಥ ಒಳ್ಳೆ ಮೊಸರು ಏನಾಯ್ತು, ಗಟ್ಟಿಯಾಯಿತು, ಕದಲಲ್ಲ. ಹಾಲು ಕದಲತ್ತೆ, ಈ ಕದಲದ ಇರುವ ಮೊಸರಾಯಿತು. ಆ ಮೊಸರನ್ನು ಚೆನ್ನಾಗಿ ಕಡದರೆ ಹೇಗೆ ಕಡಿಬೇಕು? ಒಂದ್ ಸಲ ಬಂದು ಹೀಗೆ ಕಡದು ಕೂತ್ಕೊಂಡು ಬರುತ್ತ ತುಪ್ಪ? ಸರ್ವಥ ಬರಲ್ಲ. ತುಪ್ಪ ಬರೋ ಪರ್ಯಂತ ಸಾರ 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 ಕಡಿತಾನೆ ಇರಬೇಕು. ಅಭ್ಯಾಸ ತಪ್ಪೋಗಿದೆ ನಮಗೆ. ಆ ಮಿಕ್ಸಿಗಳು ಎಲ್ಲ ಬಂದ್ಮೇಲೆ ಇನ್ನೊಂದೇನು ಸಿಸ್ಟಮ್ ಇದೆ ಅಂತಲ್ಲ, ಬಾಟ್ಲಲ್ಲಿ ಹಾಕೊಂಡು ಹೀಗೆ ಹೀಗೆ ಅಂದ್ರೆ ಅದು ಬೆಣ್ಣೆ ಬರುತ್ತಂತ ಬಹಳ ಜನ ಹೇಳ್ತಾರಪ್ಪ. ಅವರು ವಿದ್ಯಾಪೀಠದಲ್ಲಿ ಹೇಳಿದ್ರು, ನಂಗೆ ಗೊತ್ತಿದ್ದಿಲ್ಲ. ಒಬ್ಬ ಬಾಕಿ ಹೇಳಿದ್ರು, ನಾ ಬಾಟ್ಲಲ್ಲಿ ಹಾಕೊಂಡು ಆ ಮೊಸರನ್ನ ಸರಿಯಾಗಿ ಹೀಗಂದ್ರೆ ಅದರಲ್ಲಿ ಬರುತ್ತ ಹೇಳಿದ್ರೆ ಒಟ್ಟಾರೆ ಆ ಶೇಖ ಹೆಂಗ್ ಮಾಡ್ಬೇಕು? ಸ್ವಲ್ಪ ಹೀಗಂದ್ರೆ ಸಾಕ? ಊರ ಅಂದ್ರೇನು, ನೀವು ಮಿಕ್ಸಿಯಲ್ಲಿ ಹಾಕ್ತೀರೋ ಅಥವಾ ಶೇಖೆ ಮಾಡ್ತೀರೋ ಕಡಿತೀರೋ, ಎಡಬಿಡದೆ ಮಾಡಬೇಕು. ಮಾಡಿದ್ರೆ ಬರುತ್ತೆ, ಸೂತ್ರ ಅಂತ ಬಂತಲ್ಲ. ಹಾಗಾದರೆ ನಾವು ಕೂಡ ದೇವರನ್ನ ಪಡೆಯಬೇಕಾದ್ರೆ ದೇವರು ಹೇಗಿದ್ದಾರೆ? ಹಾಲಿನೊಳಗೆ ತುಪ್ಪದಂತೆ ಎಲ್ಲ ಕಡೆ ಬೆರೆತಿದ್ದಾನೆ. ಎಲ್ಲರಲ್ಲಿ ಇರೋದೇ ಎರಡು, ಒಂದು ಜಡ ಚೇತನ. ಎಲ್ಲರಲ್ಲಿ ಎಲ್ಲರೂ ಹಾಲಿನಂತಾದರೆ ಒಳಗೆ ತುಪ್ಪದಂತೆ ಸ್ವಾಮಿ ಬೆರೆತಿದ್ದಾನೆ. ಅವನ ಕಾಣಬೇಕಾದ್ರೆ ನಾವೇನು ಮಾಡಬೇಕು? ಮಥನ ಮಾಡಬೇಕು, ಚೆನ್ನಾಗಿ ಮಥನ ಮಾಡಬೇಕು. ಮಥನ ಅಂದ್ರೆ ಎಲ್ಲ ಹಿಡ್ಕೊಂಡು ಮಥನ ಮಾಡೋದಲ್ಲ, ಎಲ್ಲರನ್ನ ಏನು ಮಾಡೋದು ಎಲ್ಲ. ಹೌದು, ನಾವದು ಮಾಡ್ತಾ ಇರ್ತೀವಿ. ನಮ್ಮ ಮಡಿ, ನಮ್ಮ ಆಚಾರ ಅದೆಲ್ಲ ಇಟ್ಟುಕೊಂಡು ಎಲ್ಲರನ್ನ ಮಥನ ಮಾಡಿಬಿಡ್ತಾ ಇರ್ತೀವಿ. ಹೌದಾ? ಏ ಇಲ್ಲಿ ಬರಬೇಡ್ರಿ, ಅಲ್ಲಿ ಬರಬೇಡ್ರಿ, ಹಾ ಕೂಡ್ರಿ, ಹೀಗೆ ಕೂಡ್ರಿ, ನಮ್ಮ ಪಂಕ್ತಿಯಲ್ಲಿ ಕೂಡ್ಲಿಕ್ಕಿಲ್ಲ, ನೀವು ಆರೇ ಹೋಗ್ಬೇಕು, ನೀವು ನಮ್ಮ ಜೊತೆಗೆ ಬರ್ಲಿಕ್ಕೇ ಇಲ್ಲ. ಎಲ್ಲರಿಗೆ ಮಥನ, ಆ ಮಥನ ಬೇಡ. ಈ ಮಥನ ಯಾವುದು? ಎಲ್ಲರೊಳಗೆ ಸ್ವಾಮಿ ಇದ್ದಾನೆ ಅಂತ ಅನುಭವದಿಂದ ನೋಡ್ತಾ 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 ಬರ್ತಾರೆ. ಅದರಲ್ಲಿ ಬೇಸರ ಇರಲ್ಲ. ಒಂದು ವೇಳೆ ನಿಮ್ಗೆ ಹೇಳಿದ್ರೆ, ನಾನು ಇವತ್ತು ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಕಾಣಿಸಿದ ಪ್ರತಿಯೊಂದು ವ್ಯಕ್ತಿಯಲ್ಲಿ ಕಂಪಲ್ಸರಿಯಾಗಿ ಶ್ರೀಹರಿ ಇದ್ದಾನೆ, ಆ ಆಕಾರದಲ್ಲಿದ್ದಾನೆ, ಹೇಗೆ ಮಾಡಿಸ್ತಾ ಇದ್ದಾನೆ ಅಂತ ನೋಡಿ 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 ಮಲಗಿರಿ ಎಂದೆ. ಒಂದು 5 ಸಲ ನೋಡ್ತೀರಾ 5-6 ಜನದಲ್ಲಿ. 8ನೇ ವ್ಯಕ್ತಿ ಬಂದ್ರೆ ಸಾಕಪ್ಪ ನೋಡಿದ್ದೇ ನೋಡ್ಬೇಕು, ಈ ದೇವರೇ ಅಲ್ಲ ಎಲ್ಲಾ ಕಡೆ ಇರೋದು, ಏನ್ ನೋಡ್ಬೇಕು ಅಂತ. ಹಾ ಹಾ ಬೇಸರ ಬರದೆ ಸದಾ ಭಗವಂತನನ್ನ ಎಲ್ಲರಲ್ಲಿ ಹೀಗ್ ಮಾಡಿಸ್ತಾ ಇದ್ದಾನೆ, ಹೀಗ್ ಮಾಡಿಸ್ತಾ ಇದ್ದಾನೆ, ನೋಡ್ತಾ 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 ಬಂದ್ರೆ ಅದೇನಾಗುತ್ತೆ ಗೊತ್ತೇನ್ರಿ? ನಾವು ಅಭ್ಯಾಸ ಮಾಡಲ್ ನೋಡಿ, ಅಭ್ಯಾಸ ಮಾಡ್ತಾ ಬಂದ್ರೆ ಏನಾಗುತ್ತೆ, ಮೊದಲು ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅಭ್ಯಾಸ ಆದ ಕೂಡಲೇ ನಾವು ಬಿಟ್ಟರು ಕೂಡ ತಾನಾಗಿ ಹೊರಟು ಹೋಗ್ತಾ ಇರುತ್ತೆ, ಅದು ಅಭ್ಯಾಸದ ಲಕ್ಷಣ ಹೌದಾ ಅಲ್ವಾ? ಮೊದಲು ಈ ಗಾಡಿ ಡ್ರೈವಿಂಗ್ ಕಲಿತಾ ಇರ್ತಾರೆ, ಸ್ಕೂಟರ್ ಹೋಗೋದು ಇದು, ಕಲಿಯುವ ಕಾಲಕ್ಕೆ ಬ್ಯಾಲೆನ್ಸ್ ಹಿಡಿಲಿಕ್ಕೆ ಹೀ ಹೀ ಹೀಗೊಂದು ಇಬ್ಬರು ಹಿಂದೆ ಹಿಡ್ಕೊಂಡು ಮುಂದೆ ಹಿಡ್ಕೊಂಡು ಹೋಗ್ತಾ ಇರಬೇಕು ಹೌದಾ? ಬ್ಯಾಲೆನ್ಸ್ ಬಂದ ಮೇಲೆ ಗಾಡಿ ಓಡಿಸೋರು ಹೇಗಿರ್ತಾರೆ, ತಲೆ ಎಲ್ಲೋ ಇರುತ್ತೆ, ಆಲೋಚನೆ ಮಾಡ್ತಾ ಇರ್ತಾರೆ, ಎರಡೂ ಕೈ ಬಿಟ್ಟು ಸೂರ್ಯ ನಮಸ್ಕಾರ ಮಾಡೋರಿಗೂ ನೋಡಿದ್ದೀನಿ ನಾನು ಮೇನ್ ರೋಡ್ ಅಲ್ಲಿ, ಎರಡು ಕೈ ಬಿಟ್ಟಿರ್ತಾರೆ, ಎಲ್ಲೇನಾಗತ್ತೊಂದು ನೋಡ್ತಾ ಇರ್ತೀವಿ, ಸ್ವಾಮಿ ಅಂತ ನಮಸ್ಕಾರ ಮಾಡಿ ಮತ್ತೆ ಹೋಗ್ತಾ ಇರ್ತಾನೆ. ಅಂದ್ರೆ ಬಾಡಿ ಆಟೋಮ್ಯಾಟಿಕ್ ಆಗಿ ಸೆಟ್ ಆಗಿದೆ, ಬ್ಯಾಲೆನ್ಸಿಂಗ್ ಬರ್ತಾ ಇದೆ. ಅಂದ್ರೆ ಇವನ ಅಭ್ಯಾಸದಿಂದ ಅದು ನಮಗೆ ಗೊತ್ತಿಲ್ಲದೇನೆ ತಾನಾಗಿ ಬರಲಿಕ್ಕೆ ಶುರು ಆಗುತ್ತಲ್ಲ, ಅದಕ್ಕೆ ಹೇಳಿದ್ರು. ಹಾಗೆ ನಾವು ಪ್ರತಿಯೊಂದು ಕಡೆ ಭಗವಂತನನ್ನ ನೋಡಿ 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 ಅಭ್ಯಾಸ ಮಾಡಿದ್ದಾದರೆ ಒಮ್ಮೆ ನಾವು ಮರೆತಿದ್ರು ಸ್ವಾಮಿ ಒಳಗಿದ್ದವ ತಾನೇ ಕೊಡ್ತಾ ಬರ್ತಾನೆ. ಆ ರೀತಿಯಾಗಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ವಿಂದಂತಿ ಆತ್ಮಾನಂ ಆತ್ಮಸ್ಥಂ ಮಜಿತ್ವ ಕವಯಂತತಃ. ನೋಡಬೇಕಾದ ದೃಷ್ಟಿ ಹೇಗೆ, ಇವನೇ ಅಲ್ಲಿದ್ದಾನೆ, ಇವನೇ ಅಲ್ಲಿದ್ದಾನೆ, ಇಲ್ಲಿ ಕನೆಕ್ಷನ್ ಬೇಕು. ಮನಸ್ಸುತ್ತೂ ವೈರಿಂಗ್ ಹಾಕಿದ್ರು ಏನು ಉಪಯೋಗ, ವೈರ್ ತಗೊಂಡು ಹೋಗಿ ಪ್ಲಗ್ ಅಲ್ಲಿ ಇಟ್ಟು ಸ್ವಿಚ್ ಹಾಕ್ದಂಗಿದ್ರೆ ಅದಕ್ಕೆ ಇಡೀ ಶಾಸ್ತ್ರ ತಿಳ್ಕೊಂಡೇನು ಉಪಯೋಗ, ಬಿಂಬನ ಹತ್ರ ತಂದು ಅವನೇ ಎಲ್ಲ ಮಾಡಿಸಿದ್ದಾನೆ ಎಂಬ ಸ್ವಿಚ್ ಹಾಕದಿದ್ರೆ ಎಲ್ಲ ವೈರಿಂಗ್ ಇದ್ರೂ ಕೂಡ ವೇಸ್ಟ್ ಹೌದಾ? ಅದನ್ನೇ ಹೇಳ್ತಾ ಇದ್ದಾರೆ. ಸರಿ, ಮುಂದೆ ಒಳ್ಳೆ ದುಷ್ಟಾಂತ ಕೊಡ್ತಾ ಇದ್ದಾರೆ. ರಾಜಸೂಯ ಯಾಗ, ದೇವರನ್ನ ಬೈದ ಶಿಶುಪಾಲ ಸತ್ತ, ಸ್ವಾಮಿ ಸಂಹಾರ ಮಾಡಿದ. ಹೇಳುತ್ತಾರೆ ಸತ್ತ ಕೂಡಲೇ ಸಾಯುಜ್ಯಂ ಛೇದಿ ಭೂಭುಜ, ಶಿಶುಪಾಲ ಎಲ್ಲರೂ ನೋಡುವಂತೆ ದೇವರ ಸನ್ನಿಧಾನ ಸೇರಿದ. ಸಾಯುಜ್ಯ ಮೋಕ್ಷ ಬಂತವನಿಗೆ. ಅದು ನೋಡಿದ ಕೂಡಲೇ ಧರ್ಮರಾಜ ಕೇಳುತ್ತಾ ಇದ್ದಾನೆ, ಇದೇನು ಆಶ್ಚರ್ಯ, ವೇನ ದೇವರನ್ನ ಬೈತಾ 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 ಇದ್ದು ಬ್ರಾಹ್ಮಣರು ತಮಸ್ಸೆಗೆ ಹಾಕಿಬಿಟ್ರು ಆ ವೇನನನ್ನ. ಇವನೂ ಬೈದ, ಹೇಗ್ ಬೈದ, ದಮಘೋಷ ಸುತಃ ಪಾಪ ಆರಭ್ಯ ಕಲಭಾಷಣಾತ್ ಸಂಪ್ರತ್ಯ ಮನುಷಿ ಗೋವಿಂದೇ ದಂತ ವಕ್ರಶ್ಚ ದುರ್ಮತಿ. ಹೇಳ್ತಾ ಇದ್ದಾರೆ ಈ ಶಿಶುಪಾಲ ಹುಟ್ಟಿದಾಗಲಿಂದ, ಇನ್ನೇನು ತೊದಲು ನುಡಿ ಬರಲಿಕ್ಕೆ ಶುರುವಾದಾಗಲಿಂದ ಶ್ರೀಹರಿಯನ್ನ ಬೈತಾನೇ ಇದ್ದಾನೆ ಇಷ್ಟರ ಪರ್ಯಂತ. ದಂತವಕ್ರನು ಹಾಗೆ ಮಾಡುತ್ತಾ ಇದ್ದಾನೆ. ಇಂಥ ಭಗವಂತನನ್ನ ಬೈತಾ ಇರುವಂತವರಿಗೆ ಕುಷ್ಟು ರೋಗ, ನಾಲಿಗೆಯಲ್ಲಿ ಶ್ವೇತ ಕುಷ್ಠು ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಲ್ರಿ, ನಾವು ಪಾಪ ಮಾಡಿದ ಕೂಡ ನಮ್ಮ ಪಾಪದ ಫಲ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಅವರಿಗೆ ಬರುತ್ತೆ, ಮುಂದೆ ಬರುತ್ತೆ ಅಂದ್ರೆ ಹೇಳ್ತಾರೆ, ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ರುತೆ ಅಂತ. ನಾವು ಉತ್ಕಟವಾದ ಅಂದ್ರೆ ವಿಶೇಷವಾದ ಪುಣ್ಯ ಮಾಡಿದ್ರು, ವಿಶೇಷವಾದ ಪಾಪ ಮಾಡಿದ್ರು ಈ ಜನ್ಮದಲ್ಲೇ ಮ್ಯಾಕ್ಸಿಮಮ್ ಅನುಭವ ಕೊಟ್ಟುಬಿಡ್ತಾನೆ ಭಗವಂತ. ಆ ರೀತಿಯಲ್ಲಿ ಇವರು ಭಗವಂತನನ್ನೇ ಸದಾ ಬೈತಾ ಇದ್ರು, ಅಂಥ ಪಾಪ ಯಾಕೆ ಇವರಿಗೆ ಬರಲಿಲ್ಲ? ಅಷ್ಟೇ ಅಲ್ಲ, ದೇವರ ಸನ್ನಿಧಾನ ಸೇರಿದನಲ್ಲ, ಅದಾಗಿಂದ ಎಲ್ಲರಿಗೂ ತಲೆಕಟ್ಟೋಗಲ್ವಾ? ಸಾಯುಜ್ಯ ಮೋಕ್ಷ ಬರಬೇಕಂದ್ರೆ ಏನು ಮಾಡಬೇಕು? ಒಂದು ಗಂಟದ್ದು ಬೈದ್ರೆ ಸಾಕು, ಅನೇಕ ಸ್ನಾನ ಬೇಕಾಗಿಲ್ಲ, ಮಡಿ ಬೇಕಾಗಿಲ್ಲ, ಪುಷ್ಕರ ತೀರ್ಥ ಬೇಕಾಗಿಲ್ಲ, ಮನೆಯಲ್ಲೇ ಬೆಡ್ ಕಾಫಿ ಕುಡಿಯೋದು, ಒಂದು ಗಂಟತ್ತು ಚೆನ್ನಾಗಿ ದೇವರನ್ನ ಬೈದು ಬಿಟ್ಟ ಮುಗಿದೋಯ್ತು, ಮೋಕ್ಷಕ್ಕೆ ಈಸಿಯಾಗಿ ಹೋಗ್ಬಿಡ್ತೀವಿ ಅಂತ ಕನ್ಫರ್ಮೇಶನ್ ಬರುತ್ತೆ ಎಲ್ಲರಿಗೂ. ಆದ್ದರಿಂದ ದೇವರನ್ನ ಬೈದ್ರೆ ಸದ್ಗತಿ ಆಗುತ್ತೆ ಅಂತ ಆಗ ಇಷ್ಟೆಲ್ಲ ಪ್ರಶ್ನೆ ಮಾಡಿದಾಗ ನಾರದರು ಹೇಳ್ತಾ ಇದ್ದಾರೆ, ಅಯ್ಯ ಆ ರೀತಿಯಲ್ಲ, ಒಳಗಿನ ವಿಷಯ ಹೇಳಿದ್ರು. ಒಳಗೆ ಇಬ್ಬರಿದ್ದಾರೆ, ಒಬ್ಬ ದೈತ್ಯ ಒಬ್ಬ ಸುಜೀವಿ, ಜಯ ವಿಜಯರು. ವಿಶೇಷವಾದಂಥ ಸನಕಸನಂದನಾದಿಗಳಿಂದ ಶಾಪ ಪಡೆದು ಬಂದ್ರಯ್ಯ, ಅವರೇ ಇಲ್ಲಿ ಬಂದ್ರು. ಒಳಗಿರುವ ಸುಜೀವಿಗೆ ಸದ್ಗತಿ ಆಯಿತು, ದುರ್ಜೀವಿಗೆ ದುರ್ಗತಿ ಆಯಿತು. ಕ್ವಶ್ಚನ್ ಆನ್ಸರ್ ಮುಗಿತಲ್ಲಿದೆ. ಅಲ್ಲಿ ಹೇಳ ನಿನ್ನ ವಿಶೇಷ ಹೇಳ್ತಾರೆ. ನಿಂದನಸ್ತನ ಸತ್ಕಾರ ನ್ಯಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋಹ ರಾಜನ್ ಅವಿವೇಕೇನ ಕಲ್ಪಿತಂ. ಒಳಗೆ ಹೋಗ್ತಾರೆ ಅಂದ್ರೆ ನಾವು ಸಪ್ತಾಹದಲ್ಲಿ ಪೃಷ್ಠಪದಿಯಲ್ಲಿ ಎಲ್ಲೂ ಹೋಗದೆ ಇರುವಂತಹ ವಿಷಯಗಳನ್ನು ಚೂರು 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 ಒಳಗೆ ಹೇಳ್ತಾ ಬರ್ತಾರೆ. ಇನ್ನು ಭಾಗವತದಲ್ಲಿ ಪೂರ್ಣ ಹೇಳಲಿಕ್ಕೆ ಹೋಗಿಲ್ಲ, ಗುರುಗಳ ಮುಖದಿಂದ ತಿಳಿದುಕೊಳ್ಳಿ ಸ್ವಲ್ಪ ಮಾತ್ರ ಹೇಳಿದ್ದು ಅಂತ ಹೇಳ್ತಾರೆ ವೇದವ್ಯಾಸರು. ಈ ಶರೀರ ನಮಗೆ ದೇವರು ಕೊಟ್ರಲ್ಲ, ಈ ಶರೀರ ಕೊಟ್ಟದ್ದು ಯಾಕೆ ಅದನ್ನ ಬಂಧಕ ಪ್ರಕರಣದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ದೇವ ಶರೀರ ಕೊಟ್ಟದ್ದು ಮಾತ್ರ ಅಲ್ಲ, ಶರೀರದ ಮೇಲೆ ಅಭಿಮಾನವನ್ನು ಕೊಟ್ಟ. ಅಭಿಮಾನ ಹೇಗೆ ಕೊಟ್ಟ ಅಂದರೆ ಅದು ನಾನು ಬೇರೆ ಅಂತ ಎಚ್ಚರವೇ ತೆಗೆದುಬಿಟ್ಟ, ನಾನೇ ದೇಹ ಎಂಬ ಎಚ್ಚರ ಕೊಟ್ಟ. ಅದರಿಂದ ಏನಾಗುತ್ತೆ, ಈ ದೇಹವನ್ನು ನೋಡಿ ಯಾರು ಹೊಗಳುತ್ತಾರೋ ನನ್ನನ್ನೇ ಹೊಗಳಿದಂತೆ, ದೇಹವನ್ನು ನೋಡಿ ಯಾರು ಬೈತಾರೋ ನನ್ನನ್ನೇ ಬೈದಂತೆ. ಬಹಳ ಜನ ಉಪಚಾರ ಮಾಡ್ತಾ ಇರ್ತಾರೆ, ನಾವು ಮಾಮೂಲಾಗೇ ಇರ್ತೀವಿ. ಯಾಕ್ರಿ ಬಡಕಲಾದ್ರಿ ಅಂದ್ರೆ ಅವ್ರಿಗೇನು ಅವಸರ ಇದೆ, ಅದಕ್ಕೆ ಉಪಚಾರದ ಮಾತು ಗೊತ್ತಿಲ್ಲದವರು ಹೌದ್ರಿ ನಾವು ಒಂದು ವಾರ ಆಯಿತು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸಣ್ಣಕ್ಕಾದೆ. ಸಣ್ಣಕ್ಕಾದದ್ದು ಯಾರು, ಈ ಜೀವಿ ಅಲ್ಲ, ಜೀವಿ ಒಂದೇ ತರ ಇರ್ತಾನೆ, ಶರೀರ ಸಣ್ಣಕ್ಕಾದ್ದು ದಪ್ಪಕ್ಕಾದ್ದು. ಮತ್ತೆ ಆ ಎಚ್ಚರ ನಮ್ಗಿರುತ್ತಾ, ಒಂದು ಮಾತ್ರ ನಾನು ಹೇಳ್ತೇನೆ, ಉಪನ್ಯಾಸ ಮಾಡೋರು ನಾವು, ಉಪನ್ಯಾಸ ಕೇಳೋರು ನೀವು. ಎಷ್ಟು ವರ್ಷ ಆಯ್ತು ಉಪನ್ಯಾಸ ಕೇಳ್ತಾ ಅಲ್ರಿ, ಕೇಳ್ರಿ, ಒಬ್ಬರು ಹೇಳ್ತಾ ಬನ್ನಿ. ಆರು ವರ್ಷದಿಂದ ಪುರಾಣ ಕೇಳ್ತಾ ಇದ್ರ, ಸರಿ, 25 ವರ್ಷದಿಂದ ಕೇಳ್ತಾ ಇದ್ರ. ಇನ್ನು ಯಾರ್ಯಾರು, ಎಷ್ಟು ಹೊರಗೆಯವರು, ಸಾಮಾನ್ಯ ಒಂದು 50 ವರ್ಷ ಆಯ್ತಾ, 34-40 ವರ್ಷದಿಂದ ಕೇಳ್ತಾ ಇದ್ರಿ. ನಾರಾಯಣರು 50 ವರ್ಷದಿಂದ ಪುರಾಣ ಕೇಳ್ತಾ ಇದ್ದಾರೆ. ಇನ್ನು ಯಾರು 50 ವರ್ಷ ಬೀಟ್ ಮಾಡೋರು ಯಾರು ಇದ್ದಾರೆ, ಯಾರು? 4 ತಿಂಗಳಿಂದ. ಪುರಾಣ ಎಲ್ಲಿಂದ ಶುರು ಮಾಡಿದ್ರ? ಅಲ್ಲ, ದಿ ಯಂಗೆಸ್ಟ್ ಅಂಡ್ ಓಲ್ಡೆಸ್ಟ್ ಸ್ಟೂಡೆಂಟ್ ಹೇಳಿಲ್ಲ, ನಾಗರಾಜರಾಯರು 50 ಇಯರ್ಸ್ ಇಂದ ಕೇಳ್ತಾ ಇದ್ದಾರೆ. 60 ನೋಡಿ, ಅಲ್ಲ ಪುರಾಣ ಕೇಳಿದ್ದೆ 61 ವಯಸ್ಸು ಇರಬೇಕು ಅಲ್ವಾ? ಎಷ್ಟು
60?
ನೀವು ಪುರಾಣ ಕೇಳ್ತಾ ಇರೋದು ಹೇಳಿದೆ, ಅಕೌಂಟ್ ಯಾಕೆ ಕೇಳಿದೆ? ನೀವಂತೂ ಪುರಾಣ ಹೇಳ್ತಾ ಇದ್ದೀರ. ನಾನಂತೂ ಪುರಾಣ ಹೇಳಲಿಕ್ಕೆ ಶುರು ಮಾಡಿ ಒಂದು 6 ಆಯ್ತಷ್ಟೆ. ಯಾಕೆ ನಾನು ಆ ಬೆಂಗಳೂರು ಬಂದ್ಮೇಲೆ ಪುರಾಣ ಶುರು ಆಯ್ತು ನಂದು. ಹೇಳ್ತಾರೆ ಆಚಾರ್ಯ ನಿಮ್ ಪುರಾಣ ಯಾವಾಗ ಶುರು ಆಯ್ತು? ನಾನು ಪುರಾಣ ಶುರು ಆಗಿದ್ದೆ, ನಿನ್ ಪುರಾಣ ಶುರು ಆಗಿದ್ದೆ 6 ಅಷ್ಟಕ್ಕೆ ಮುಂಚೆ ಪುರಾಣನೇ ಹೇಳ್ತಾ ಇದ್ದಿಲ್ಲ, ನನ್ನ ಪುರಾಣ ಯಾಕೆ ಹೇಳಬೇಕು ಅಂತ ಹೇಳಿಲ್ಲ ಕೂಡ. ಸರಿ, ಪ್ರಶ್ನೆಯಲ್ಲಿ ಯಾಕೆ ಹೀಗೆ ಪುರಾಣ ಮಧ್ಯೆ ತಪ್ಪಿಸಿದ್ದೀರಿ ಹಾದಿ ಅಂದ್ರೆ, ಎಲ್ಲರೂ ಹಾದಿ ತಪ್ಪಬಾರದು, ನಿದ್ದೆಯಲ್ಲಿ ಚೂರು ಮಧ್ಯೆ ಮಧ್ಯೆ ಎಚ್ಚರ ಕೊಡೋಣ ಅಂತ ತಮಾಷೆ ಮಾಡಿದಷ್ಟೇನೇ ಇಲ್ಲ. ಯಾಕಂದ್ರೆ 1 ಪುರಾಣ ಬೆಂಗಳೂರಲ್ಲಿ ಇದ್ಯಾವ ಮಾತಾಡ್ಲಿಕ್ಕಿರಲ್ಲ, ಸೈಲೆಂಟ್ ಆಗಿ ಕೊಟ್ಟೋಗ್ತಾ ಇರ್ತೀವಿ, ಇಲ್ಲಿ ಎಲ್ಲರೂ ಸೇರಿದ್ದೀವಿ, ಇದು ಒಂದು ಡಿಸ್ಕಷನ್ ತರ ಇರಲಿ. ಬರೀ ಪ್ರವಚನ ಅಂದ್ರೆ ನಾನು ಹೋಗ್ತಾ ಇದ್ರೆ ಏನಾಗುತ್ತೆ, ಒಂದೇ ಸಮಯ ಕೇಳ್ತಾ ಇದ್ರೆ ನಾನು ಹೇಳಬೇಕು ನೀವು ಕೇಳಬೇಕು, ಕೇಳಿದ್ರೆ ಕೇಳ್ಬೋದು ಇಲ್ಲದಿಲ್ಲ ಹಾಗಾಗುತ್ತೆ ಅಲ್ಲ. ಮಧ್ಯೆ ಮಧ್ಯೆ ಚೂರು ಪ್ರಶ್ನೆ ಮಾಡ್ತಾ ಇದ್ರೆ ಅಲರ್ಟ್ನೆಸ್ ಬರುತ್ತೆ. ಯಾಕೆ ಕೇಳಿದೆ ಪ್ರಶ್ನೆ? ನಾನು ಇಷ್ಟು ವರ್ಷ ಅಧ್ಯಯನ ಮಾಡಿ ಪಾಠ ಮಾಡಿದ್ರು, ನಂತರ ಪ್ರವಚನ ಮಾಡ್ತಾ ಇದ್ರು, ನೀವಿಷ್ಟು ವರ್ಷಗಳು ಕೇಳ್ತಾ ಇದ್ರು, ನಮ್ಮಲ್ಲಿ ಯಾರಾದರೂ ಈ ಕ್ವಶನ್ಗೆ ಆನ್ಸರ್ ಕೊಡೋರಿದ್ರೆ ಕೈ ಎತ್ತಿ. ಏನು ಇಷ್ಟು ವರ್ಷಗಳಿಂದ ಸ್ನಾನ ಆದ ಮೇಲೆ ಯಾವಾಗೋ ಒಮ್ಮೆ ಕನ್ನಡಿ ನೋಡ್ತಾ ಇದ್ದೀರಾ, ಮುಖ ನೋಡ್ಕೊಂತಾ ಇದ್ದೀರಾ? ಕನ್ನಡಿ ನೋಡಿದಾಗ ಎದುರಿಗೆ ಕಾಣುವಂತ ಪ್ರತಿಬಿಂಬ ನೋಡಿ ನಾನೇ ಅಂತ ಅನ್ನದೇ ಇದು ಬೇರೆ ನಾನು ಬೇರೆ ಅಂತ ಎಚ್ಚರ ಬಂದವರು ಯಾರಾದರೂ ಇದ್ರೆ ದಯವಿಟ್ಟು ಕೈ ಎತ್ತಿ. ಅಂಥವ್ರು ಎಲ್ಲಾದ್ರೂ ಕೈ ಎತ್ತುತ್ತಾರಾ ಅಂತ ನೋಡ್ತಾ ಇದ್ದೇನೆ. ಅಂಥವ್ರು ಯಾರಾದ್ರೂ ಇದ್ದರೆ ಕೈ ಎತ್ತಿ, ಈಗಲೇ ನಮಸ್ಕಾರ ಮಾಡಿಬಿಡ್ತೀನಿ ಸ್ಟೇಜ್ ಹಿಡಿದು. ಅಲ್ಲಲ್ಲ, ನಾನು ಹೇಳೋದಿಷ್ಟೇ ಇಷ್ಟು ಇಲ್ಲ ಇಲ್ಲ, ಅಲ್ಲಲ್ಲ, ಒಂದು ನಿಮಿಷ ಒಂದು ನಿಮಿಷ ಹೇಳೋದಿಷ್ಟೇ. ಪ್ರಾಕ್ಟಿಕಲ್ಲಿ ಜೀವನ ನಡೆಯುವ ಕಾಲಕ್ಕೆ ದೇಹ ಬೇರೆ ನಾನು ಬೇರೆ ಅಂತ ಎಚ್ಚರ ಎಷ್ಟು ಕಾಲ ಬಂದಿದೆ ನೋಡಿಕೊಂಡಿದ್ದೀರಾ? ಅಲ್ಲ, ಬಂದಿದ್ರೆ ಅವ್ರು ಸಾಷ್ಟಾಂಗ ನಮಸ್ಕಾರ ಸಾಮಾನ್ಯ ಬರಲ್ಲ. ಬಂದ ಯಾರಿಗಾದ್ರೂ ಬಂದಿದೆಯಾ? ಇಲ್ಲ. ಯಾಕೆ? ಹೇಳೋದೊಂದು ದ್ವೈತ, ಮಾಡುವುದೇ ಅದ್ವೈತ. ಜೀವ ಜಡಕ್ಕೆ ಭೇದ ಅಂತ ಹೇಳ್ತೀವಿ, ಆ ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾನೇ ನಾನೇ ಅಂತ ನೋಡ್ತಾ ಇರ್ತೀವಿ. ಮತ್ತೆಲ್ಲಿಗೆ ಹೋಯಿತು ದ್ವೈತ? ಈ ಶರೀರವೇ ನಾನು ಅಂತಲೇ ಎಚ್ಚರ ಬರ್ತಾ ಇದೆಯಲ್ಲ, ಇದೇ ಕಳ್ಕೊಂಡಿಲ್ಲ ನಾವು. ಈ ಮಂತ್ರಸಿದ್ಧಿಯೇ ಆಗಿಲ್ಲ, ಇನ್ನು ಮಿಕ್ಕ ಮಂತ್ರಸಿದ್ಧಿಯಲ್ಲಿ ಆಗುತ್ತೆ. ವಾಯ ಆಚಾರದ ಹೇಳ್ತಾ ಇದ್ದಾರಂತೆ, ತಮ್ಮ ಹತ್ರ ಬಂದವರಿಗೆ ಉಪದೇಶ ಕೊಡಿ ಅಂತ ಹೇಳಿದ್ರೆ ಮಂತ್ರೋಪದೇಶ ಕೊಡ್ತೀನಿ ಅಂತ ಕರೆದು, ಏನ್ ಸ್ವಾಮಿ ಮಂತ್ರ ಏನ್ ಕೊಡ್ತೀರಾ? ನೀ ಬಂದ್ರೆ ಸಾಕು, ಏನ್ ತರಬೇಕು? ನೀ ಬಂದ್ರೆ ಸಾಕು. ಬಂದ ಮೇಲೆ ಹೇಳಿದ್ದು, ನಾನು ಬೇರೆ ದೇಹ ಬೇರೆ, ಇದೇನು ಮಂತ್ರ ಅಂದ್ರೆ ಇದೇ ಮಂತ್ರ, ಇದು ಸಿದ್ಧಿ ಆದರೆ ಹೊರತು ಇನ್ಯಾವುದು ಸಿದ್ಧಿ ಆಗಲ್ಲ ಅಂದ್ರು. ನಾವು ಇದೇ ಬೇಸೇ ಹೊರಟೋಗಿರುತ್ತೆ ನಮ್ದು. ಅವಾಗ ನಿಮ್ ಪ್ರಶ್ನೆ ಬರುತ್ತೆ, ಇದಂತ ಸೀರಿಯಸ್ ಸಬ್ಜೆಕ್ಟ್? ಒಂದು ವೇಳೆ ಸೀರಿಯಸ್ ಸಬ್ಜೆಕ್ಟ್ ಆಗಿದ್ದಿದ್ರೆ ನಾನು ಬೇರೆ ದೇಹ ಬೇರೆ ಎಂಬ ಎಚ್ಚರ ಕಂಪಲ್ಸರಿ ನಮಗೆ ಕ್ಷಣ ಕ್ಷಣಕ್ಕೂ ಇರಬೇಕು. ಇರಬೇಕಾಗಿದ್ರೆ ನಮ್ಮವರೆಲ್ಲ ಹುಡುಗಿದ್ದಾಗಲಿ ಅಂದ್ರೆ ಸಂಧ್ಯಾವಂದನ ತರ ಹೇಳ್ಕೊಡ್ತಾ ಇದ್ದಿದ್ರಲ್ಲ. ಅಂತಹ ಎಚ್ಚರ ಅಂತಹ ಇಂಪಾರ್ಟೆಂಟ್ ಏನಲ್ಲ ನಮಗೆ ಹೇಳ್ತಾ ಇದ್ದಾರೆ. ಆಗ್ಲಿ, ಅಂತಹ ಇಂಪಾರ್ಟೆನ್ಸ್ ಇದ್ದಿದ್ರೆ ಕಂಪಲ್ಸರಿ ಹಿಂದೆ ಬಿದ್ದು ಹೇಳ್ತಾ ಇದ್ರು, ಹೀಗೆ ಮಾಡು ಅಂತ ಹೇಳ್ತಾ ಇದ್ರು. ಹೇಳಿಲ್ಲ, ಆದ್ರಿಂದ ನಾ ಮಾಡ್ತಾ ಇಲ್ಲ. ಆನ್ಸರ್ ಅದೇ ತಾನೆ? ಅದಕ್ಕೆ ಒಂದು ಚಿಕ್ಕ ದೃಷ್ಟಾಂತ ಹೇಳ್ತೀನಿ, ಅದು ನನ್ನ ರಕ್ತದಲ್ಲಿ ಆ ದೃಷ್ಟಾಂತ ಕಲ್ತು ಬಿಟ್ಟಿದೆ. ಅದು ನೆನೆಸಿಕೊಂಡಾಗೆಲ್ಲ ಮೈ ಎಲ್ಲ ರೋಮಾಂಚನ ಆಗ್ತಾ ಇರುತ್ತೆ. ಏನದು ಅಂದ್ರೆ, ಒಬ್ಬ ಗೌಡ ಜನಾಂಗದ ವ್ಯಕ್ತಿ, ಅವ್ರನ್ನ ಆಂಧ್ರ ಕಡೆ ರೆಡ್ಡಿಗಳು ಅಂತ ಕರೀತಾರೆ. ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೆ, ಗುರುಕುಲ ನಡೆಸಲಿಕ್ಕಾಗಿ ಜ್ಯೋತಿಷ್ಯ ಪೌರೋಹಿತ್ಯ ಇಟ್ಟುಕೊಂಡಿದ್ದೆ. ಜ್ಯೋತಿಷ್ಯ ಹೇಳ್ತಿದ್ದೆ, ಹೇಳ್ತಾ ಇಲ್ಲ. ಅವಾಗ ಒಬ್ಬ ವ್ಯಕ್ತಿ ಬಂದ್ರವರು ಇಂಜಿನಿಯರು, ನನ್ನ ಹತ್ರ ಬಂದು ಜಾತಕ ನೋಡಿಸುವ ಕಾಲಕ್ಕೆ ಮಾತು ಮಾತು ಬಂದು ನಂದು ಕೇಳಿ, ನಾನು ಮೊದಲು ನಿಮ್ಮಂತೇನೆ ಬಿಟ್ಟು ಹೋಗಿದ್ದೆ, ಮತ್ತ ಸಿಕ್ಕಾಕೊಂಡು ಬಂದೆ ಅಂತ. ಏನ್ ಬಿಟ್ಟಿಯ? ಉದ್ಯೋಗ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ನಾನು ಕೂಡ ನಮ್ಮ ಯೋಗಿಗಳ ಗುರುಗಳ ಸತೆ ಹೊರಟೋಗಿದ್ದೆ, ಮತ್ತ ನನ್ನ ಪ್ರಾರಬ್ಧ ಇತ್ತು ಬಂದೆ ಅಂದ. ಹೌದ? ನಂಗೆ ಆಶ್ಚರ್ಯ ಆಯ್ತು, ನನ್ನಂತ ವ್ಯಕ್ತಿ ಒಬ್ಬ ಸಿಕ್ನಲ್ಲ ಅಂತ ಹೇಳಿ. ಸರಿ, ಏನಪ್ಪ ನಿಮ್ ವಿಷಯ ಹೇಳು ಅಂದ್ರೆ ಅವನಿಗೆ ಹೇಳ್ತಾ ಬಂದ್ರು, ನಮಗೆ ಪ್ರಾಣಾಯಾಮ ಹೇಳಿಕೊಟ್ರು, ಮಂತ್ರ ಜಪ ಮಾಡಿಸ್ತಾ ಇದ್ರು. ಹೌದಾ? ನಾನಂದೆ, ಪ್ರಾಣಾಯಾಮ ಎಷ್ಟೊತ್ತು? ನಾವು ಮೂಗು ಹಿಡಿತೀವಲ್ಲ, ಇಲ್ಲಿ ಹಿಡಿದು ಮಾಡ್ತೀವಿ ಪ್ರಾಣಾಯಾಮ, ಅದೇ ಥರ. ಅದೇ ಪ್ರಾಣಾನಾಯಮ್ಯ ಅಂದ ಕೂಡಲೇ ಎಲ್ಲಿದೆ ಹಿಡಿಯೋದು ಮೂಗು ಹೇಳಿ, ಪ್ರಾಮಾಣಿಕವಾಗಿ ಹೇಳಿ, ಈ ಮೂಗಿಂತದ್ದು ಹೀಗೆ ಹಿಡಿದಿರ್ತದೆ. ಹೌದಾ? ಯಾಕೆ ಹಿಡಿಬೇಕೋ ಗೊತ್ತಿಲ್ಲ, ಮೂಗು ಹಿಡಿದ್ರೇನೆ ಪ್ರಾಣಾಯಾಮ ಅಂತ. ಒಳಗೆ ಗಾಳಿಯನ್ನ ನಿಯಂತ್ರಣ ಮಾಡಬೇಕೆಂಬ ಸಬ್ಜೆಕ್ಟೇ ಬಹಳ ಜನ ಗೊತ್ತಿರಲ್ಲ, ಪ್ರಾಣಾಯಾಮದ ಲಕ್ಷಣವೇ ಗೊತ್ತಿರಲ್ಲ. ಅದಕ್ಕೆ ಹೇಳ್ತಾ ಪ್ರಾಣಾಯಾಮ ಮಾಡ್ತೀವಿ. ನಾನಂದ್ರೆ ನಂತರನೇ ಮಾಡ್ತಾರೆ ಒಂದು ನಿಮಿಷ ಅನ್ಕೊಂಡು ಈಗ ಮಾಡ್ತೀಯ ಅಂದ್ರೆ, ನಾನೊಂದು ಗಂಟೆ ಕಾಲ ನಿಲ್ಲಿಸ್ತೀನಿ ಶ್ವಾಸ ಅಂತ. ನಿಜ? ನಾನಂದೆ ನಿಲ್ಲಿಸು ಅಂತ. ಮಾತು ಬೇರೆ, ಮಾಡೋದು ಬೇರೆ. ಒಂದು ಗಂಟೆ ಹೊತ್ತು ಶ್ವಾಸ ನಿಲ್ಲಿಸಿದ ನನ್ನೆದುರಿಗೆ, ನಾನು ಹಾಗೆ ಕೂತ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಪ್ರೋಗ್ರಾಮ್. ಆ ಗಂಟೆ ಹೊತ್ತು ನಿಲ್ಲಿಸಿದಾಗ ಉಸಿರು ಮೇಲೆ ಹೊಡಿತಾ ಇರುತ್ತೆ, ಅದರ ಕಳಕ್ ತಳ್ಳಬೇಕು, ಆ ಶಬ್ದವೇ ಬರ್ತಾ ಇರುತ್ತೆ. ಒಂದು ಗಂಟೆ ಕೂತ, ಅವನ ಮಾತಿನ ಮೇಲೆ ತುಂಬಾ ನಂಬಿಕೆ ಬಂತು. ನಮಸ್ಕಾರವನ್ನು ಮಾಡಲಿಲ್ಲ, ಆ ಪ್ರಾಣಾಯಾಮ ಮಾಡಿದ ಆ ಒಂದು ಪ್ರಾಕ್ಟೀಸ್ಗೆ ನಮಸ್ಕಾರ ಮಾಡಬೇಕು. ಅಂದ್ರೆ ಬೇರೆಯವರು ಇರಬಹುದು, ಯಾರೋ ಇರಬಹುದು, ಆ ಒಂದು ಅಭ್ಯಾಸದ ತೀವ್ರತಾ ಇದೆಯಲ್ಲ, ನಾನು ಆತನಿಗಲ್ಲ, ಒಳಗಿರುವ ಭಗವದ್ ರೂಪಕ್ಕೆ ನಮಸ್ಕಾರ ಮಾಡಿಬಿಟ್ಟೆ. ಸ್ವಾಮಿ ಎಂಥ ಸಾಧನೆ ಮಾಡಿಸಿದೆಯಾ ಅಂತ. ಸರಿ, ನಂತರ ಕೇಳಿದೆ, ಏನು ಮಂತ್ರ ಹೇಳಿಕೊಟ್ರು ಅಂದ್ರೆ, ನಮ್ಮ ಗುರುಗಳು ಮಂತ್ರೋಪದೇಶ ಕೊಟ್ಟು ಗುಹೆಯಲ್ಲಿ, ಗುಹೆ ಅಂದ್ರೆ ಅಲ್ಲೇನು ಎಸಿ ಇರಲ್ಲ ಏನಿರಲ್ಲ, ಎಲ್ಲ ಈ ಗೂಬೆಗಳು ಬಂದು ಏನ ಬಾವುಲಿಗಳು ಕಣ್ಣಿಗೆ ಚುಚ್ಚುತ್ತಾ ಇರುತ್ತೆ, ಅಂಥ ಕತ್ತಲು ಗುಹೆಯಲ್ಲಿ ಗುರು ಶಿಷ್ಯ ಇಬ್ಬರೇ, ಇನ್ಯಾನಿಲ್ಲ, ಕಾಡು ಏನು ಸಿಗಲ್ಲ, ಅಂಥ ಕಡೆ ಕರ್ಕೊಂಡು ಹೋಗಿ ಕೂಡಿಸಿ ಮಂತ್ರ ಕೊಟ್ಟು ಜಪ ಮಾಡು ಮಾಡು ಅಂತ ಹೇಳಿ ಎದ್ದು ಹೋಗಿಲ್ಲ, ಎದುರಿಗೆ ಕೂತು ಜಪ ಮಾಡೋದು ನೋಡತಾ. ಚೂರು ಜೊಂಬು ಬಂದರೆ ಏನು, ಸಾವಿರಾರು ಜಪ, ಮಾಡುತ್ತಾರೆ. ಚೂರು ಜೊಂಬು ಬಂದಂತಾದರೆ ಪಕ್ಕದಲ್ಲೇ ಮುಳ್ಳಿಟ್ಟುಕೊಂಡು ಚುಚ್ಚುತ್ತಾ ಇದ್ರಂತೆ. ಏಳು ಮಾಡು ಮಾಡು ಅಲ್ಲ, ಇವರು ಜಪ ಮಾಡುವುದಕ್ಕಿಂತ ಅವರು ಜಪ ಮಾಡುತ್ತಾ ಇದ್ದಾರಾ ಇಲ್ಲ ಅಂತ ನೋಡುತ್ತಾ ಇರೋದು ಎಷ್ಟು ಕಷ್ಟದ ಕೆಲಸ ರೀ. ಅದಕ್ಕೆ ಎಷ್ಟು ಆಸಕ್ತಿ ಇರಬೇಕು ಶಿಷ್ಯರ ಮೇಲೆ, ಶಿಷ್ಯರನ್ನ ಉದ್ಧಾರ ಮಾಡಬೇಕೆಂಬ ಆ ಒಂದು ಹಂಬಲ ಶಿಷ್ಯ ಗುರುಗಳಿಗೆ ಎಷ್ಟು ಹಠ ಇದ್ದಿರಬೇಕು. ಹಾಗೆ ಕೂತು ಅವರನ್ನು ಚುಚ್ಚಿ ಎಬ್ಬಿಸಿ ಮಾಡಿಸ್ತಾ ಇದ್ರು. ನನಗಿನ್ನ ಆಸಕ್ತಿ ಬಂತು. ಅಂಥ ಮಂತ್ರ ಏನ್ ಕೊಟ್ರು ನಿಮಗೆ? ಗ್ರಂಥ ಮುಟ್ಟಿ ಹೇಳುತ್ತಾ ಇದ್ದೇನೆ ನಾನು. ಇಷ್ಟು ಹೇಳಿದ್ದು, ನಾನು ಬೇರೆ ದೇಹ ಬೇರೆ, ಈ ಮಂತ್ರ ಕೊಟ್ಟು ಸದಾ ಜಪ ಮಾಡು ಅಂತ ಮಾಡಿಸಿದ್ರು ನನಗೆ. ಹೌದಾ ಅಂತ ಕೇಳಿದೆ ನಾನು. ಒಂದು ಕಡೆಯಿಂದ ಅವರು ಹೇಳ್ತಾ ಇದೆ, ನಾವು ಆಚಾರ್ಯರು ಕೊಟ್ಟ ಮಂತ್ರ ಇದು, ಅದು ದೊಡ್ಡ ಮಂತ್ರ ಅಂತ ಎಚ್ಚರವೇ ನಮಗಿಲ್ಲ. ಇನ್ನೊಂದು ಕಡೆ ಬೇರೆಯವರು ಮಾಡುತ್ತಾ ಇದ್ದಾರೆ. ಹೇಳಿದ್ರಂತೆ, ನಿನ್ನ ಕನಸಲ್ಲಿ ಕೂಡ ನಾನು ದೇಹ ಒಂದೇ ಅಂತ ಬರಬಾರದು, ನಾನು ಬೇರೆ ದೇಹ ಬೇರೆ ಅಂತಲೇ ಬರಬೇಕು, ಅಷ್ಟಾಗೋ ಪರ್ಯಂತ ಜಪ ಮಾಡು ಅಂತ ಮಾಡಿಸಿದ್ರು ನನಗೆ. ಅದು ನೋಡಿದಾಗ ಎಲ್ಲ ನಮ್ಮದಿದು, ನಾವು ಮಾಡಬೇಕಾಗಿದ್ದು, ನಮ್ಮ ಗುರುಗಳು ಹಿಂದೆ ಬಿದ್ದು ಮಾಡು ಮಾಡು ಅಂದ್ರೆ ನಾವು ಮಾಡ್ತಾ ಇರಬೇಕಾಗಿದ್ದು. ಏನು ಮಾಡಬೇಕೋ ಗೊತ್ತಿಲ್ಲ, ಏನು ಏನ್ ಮಾಡಬೇಕೋ ಗೊತ್ತಿಲ್ಲ, ಮಾಡಿದ್ದೇ ಮಾಡಿದ್ದು ಏನೋ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದ್ರೆ ಪ್ರಿಲಿಮಿನರೀಸ್ ಕೂಡ ನಾವಿನ್ನ ಟಚ್ ಮಾಡಿಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗತ್ತೆ. ನಾನು ಅವಶ್ಯ ಒಪ್ಪಲೇಬೇಕು, ನಾ ಅಲ್ಲಿಗೆ ಬಂದೆ. ಯಾರು ಗುರುಗಳು ಸಿಕ್ಕು ಆ ಸಿಕ್ಕಿದ್ದನ್ನ ಉಪಯೋಗ ಪಡ್ಕೊಂಡಿರ್ತಾರೋ ಅವರು ಮಾತ್ರ ಇದಾದ್ರು, ಮಿಕ್ಕ ಎಲ್ಲ ಫ್ಲೋ ಏನಾಗ್ತದೆ, ಸಾಮಾನ್ಯ ಈ ಪ್ಲಾಟ್ಫಾರ್ಮ್ ಅಲ್ಲಿ ಆ ಸಬ್ಜೆಕ್ಟೇ ಬರ್ತಾ ಇಲ್ಲ. ಹೌದಾ? ನಾರ್ಮಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇಂಥದ್ದೊಂದು ಸಬ್ಜೆಕ್ಟ್ ಇದೆ, ನೀವು ಈ ತರ ಚಿಂತನೆ ಮಾಡಲೇಬೇಕು ಅಂತ ಸಾಮಾನ್ಯ ಚಿಂತನೆಯೂ ಎಲ್ಲಿ ಬರ್ತಾ ಇಲ್ಲ. ಯಾರು ಅದಕ್ಕೆ ಅಲ್ಲಿ ಗುರು ಗೋವಿಂದ ದಾಸರು ತಮ್ಮ ಶಿಷ್ಯರಿಗೆ ಹೇಳಿ ನಿಂತು ಮಾಡಿಸ್ತಾ ಇದ್ರು. ಯಾಕೆ? ಅನುಭವದ ಹಾದಿಯಲ್ಲಿ ಹೋದವರವರು, ಅನುಭವದ ಹಾದಿಯಲ್ಲಿ ಹೋದವರವರು. ಹಾಗೆ ತುಂಬಾ ಜನ ಜ್ಞಾನಿಗಳಿದ್ದಾರೆ, ಶಿಷ್ಯರಿಂದ ಮಾಡಿಸಿದ್ದಾರೆ. ಆ ಪಟ್ಟಿಯಲ್ಲೇ ಐಕೂರಾಚಾರ್ಯರು, ಸಿರಿವಾರ ರಾಮಚಂದ್ರಾಚಾರ್ಯರು, ಶ್ಯಾಮಸುಂದರ ದಾಸರು, ಎಲ್ಲ ಪಟ್ಟಿ ಪಟ್ಟಿ ದಾಸರು, ಯತಿಗಳು ಮತ್ತ ಆಚಾರ್ಯರು ಎಲ್ಲ ಕಕ್ಷ ಹಾಗೆ ಬರುತ್ತೆ. ನಮಗಿಲ್ಲ, ಲಭ್ಯ ಆಗ್ತಾ ಇಲ್ಲ. ಆ ರೀತಿಯಾಗಿ ಸಬ್ಜೆಕ್ಟ್ ಹೀಗೆ ಕೂತಿದೆ. ಹಾಗಾದರೆ ನಮ್ಮೊಳಗೆ ವಿಶೇಷವಾಗಿರತಕ್ಕಂಥ ಆ ಭಗವಂತನ ಚಿಂತನೆ ಹೇಗೆ ಬರಬೇಕೆಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಈ ಶರೀರ ಭಗವಂತ ಕೊಟ್ಟು, ಇದರ ಮೇಲೆ ಅಭಿಮಾನವನ್ನ ಕೊಟ್ಟು, ಆ ಅಭಿಮಾನದಿಂದಾಗಿ ಸಂಸಾರದಲ್ಲಿ ಕಟ್ಟಿಹಾಕಿದ್ದಾನೆ ಎಂಬುದನ್ನು ತಿಳಿಸಿಕೊಡುತ್ತಾ, ಹಾಗಾದರೆ ಈ ಸುತ್ತಿರತಕ್ಕಂಥ ಲಿಂಗದೇಹ, ಈ ಲಿಂಗದೇಹದ ಪ್ರಭಾವ ತಾನೇ ನಾನು ಬೇರೆ ಅಲ್ಲ, ಶರೀರ ಬೇರೆ ಅಲ್ಲ, ಒಂದೇ ಅಂತ ತಿಳುವಳಿಕೆ ಯಾವುದರಿಂದ ಬರ್ತಾ ಇದೆ? ಈ ಲಿಂಗದೇಹದ ಪ್ರಭಾವದಿಂದಲೇನೆ. ಇದು ಕಳ್ಕೊಳ್ಳೋದು ಹೇಗೆ ಅಂದ್ರೆ, ಅದಕ್ಕೆ ಚೆನ್ನಾಗಿ ಕೊಡುತ್ತಾ ಇದ್ದಾರೆ. ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವ ಸ್ನೇಹಾತ್ ಕಾಮೇನವ ಯುಜ್ಯಾತ್ ಕಥಂಚಿನ್ಯಕ್ಷತೆ ಪೃಥಕ್. ಚೆನ್ನಾಗಿ ಬೆಣ್ಣೆ ತೆಗೆದು ಕೈ ಕೊಟ್ಟಂತೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಪ್ಪ. ಆದ್ದರಿಂದ ದೇವರಲ್ಲೇ ಮನಸ್ಸಿಡು ಅಂತ ಹೇಳಿದರೆ ಚೂರು ಎಲ್ಲಾದರೂ ಇಡು ಅಂತ ಬಂದೀತು. ಅದಕ್ಕೆ ಹೇಳ್ತಾರೆ ಕಥಂಚಿತ್ ನಾ ಇಚ್ಛಕ್ಕೆ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲೂ ಬೇರೊಂದು ಕಡೆ ಮನಸ್ಸು ಹೋಗ್ಲೇಬಾರದು, ದೇವರಲ್ಲೇ ಮನಸ್ಸು ಬರಬೇಕು. ಈ ತರ ನಿನ್ನ ಸಾಧನೆ ಆಗಬೇಕು. ಸಾಧನೆ ಗುರಿ ಏನು ಅಂದ್ರೆ ದೇವರ ಚಿಂತನೆಯೇ ಬರಬೇಕು, ಬೇರೊಂದು ಬರಬಾರದು. ಇದನ್ನೇ ನಿಷ್ಕರ್ಷ ಮಾಡಿ ಕೊಡುತ್ತಾರೆ ಅಧ್ಯಾತ್ಮ ರಸರಂಜನೆಯಲ್ಲಿ. ಏನ ಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಾಬ್ಜಯೋಹೋ ಇದಮೇವ ಸಾಧನ ಮೀರಿತಂ. ನಮ್ಮ ಮನಸ್ಸು ಶ್ರೀಹರಿಯ ಪಾದದಲ್ಲಿ ಆದರಪೂರ್ವಕವಾಗಿ ಸತತ ಇಡುವುದೇ ಸಾಧನ. ಹ, ಹೇಗೆ ಇಡಬೇಕು? ಅವಾಗ ಹೇಳುತ್ತಾರೆ ಆ ಇಡೋದರಲ್ಲಿ ಎರಡು ರೀತಿಯಾಗುತ್ತಯ್ಯ ಅಂದ್ರೆ, ಭಕ್ತಿಯಿಂದಲೂ ದೇವರಲ್ಲಿ ಮನಸ್ಸಿಡಬಹುದು, ವೈರದಿಂದಲೂ ಇಡಬಹುದು ಅಂತ ಹೇಳುತ್ತಾ ಇದ್ದಾರೆ. ಅಂದ್ರೆ ನಮ್ದಲ್ಲ ಯೋಗ್ಯತಾ, ಬೇರೆಯವರದು. ಯಾರಿಟ್ರು ಅವರದ್ದು, ನಾವು ವೈರದಿಂದ ಇಡ್ಲಿಕ್ಕಾಗಲ್ಲ, ಇಡ್ಲೂಬಾರದು, ನಮಗೆ ಡೈವರ್ಷನ್ ಆಗಿಬಿಡುತ್ತೆ. ಒಳಗೆ ಜಯ ಸೇರಿಕೊಂಡಿದ್ನಲ್ಲ, ಅವರು ವೈರಾನುಬಂಧೇನ ಅಂದ್ರು. ಅವರು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭಕ್ತಿಯಿಂದ ದೇವರಲ್ಲಿ ಮನಸ್ಸು ಎಷ್ಟಿಡ್ತೀವೋ, ವೈರದಿಂದ ಎಷ್ಟಿಡ್ತೀವೋ ಅಂತ ಪ್ರಶ್ನೆ ಬಂದರೆ, ವೈರದಿಂದ ದೇವರಲ್ಲಿ ಮನಸ್ಸಿಟ್ಟಷ್ಟು ಭಕ್ತಿಯಿಂದ ಇಡಲಿಕ್ಕೆ ಸಾಧ್ಯವಿಲ್ಲ ಅಂತ. ಹೌದಲ್ವಾ? ವೈರದಿಂದ ದೇವರಲ್ಲಿ ಮನಸ್ಸಿಟ್ಟಷ್ಟು ಭಕ್ತಿಯಿಂದ ಇಡ್ಲಿಕ್ಕಾಗುತ್ತಾ? ಎಕ್ಸಾಂಪಲ್ ಕೊಟ್ರೆ ಅರ್ಥ ಆಗುತ್ತೆ. ಯಾರನ್ನಾದರೂ ಅಭಿಮಾನದಿಂದ ನೆನೆದ್ರೆ ಎಷ್ಟೊತ್ತು ನೆನೆತೀವಿ? ಒಂದು ಗಂಟೆ ಹೊತ್ತು ಸಾಕಾಗತ್ತೆ, ಸಾಕು ಅಂತ. ಅದೇ ಅವರು ನಮಗೇನಾದ್ರು ಉಪದ್ರವ ಕೊಟ್ಟಿದ್ರೆ, ಹಲ್ಲು ಹಲ್ಲು ಕಡೆದು ನಿತ್ಯ ರಾತ್ರಿ ಪರ್ಯಂತ ಏನು ಗೋಡೆ ನೋಡಿ ಅಂತ ಇರ್ತಾರೆ. ಇವರು ಹೀಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ಕೆಲವರು ಸ್ಕೂಟರಲ್ಲಿ ಹೋಗ್ತಾ ಬೈತಾನೆ ಹೋಗ್ತಾ ಇರ್ತಾರೆ. ಹಾಗೆ ಅನುಸಂಧಾನ ಎದುರಿಗಿದ್ದಂತೆ ಅನುಸಂಧಾನ ಬೈತಾ ಹೋಗ್ತಾ ಇರ್ತಾರೆ. ಅಂದ್ರೆ ಒಬ್ಬರ ಮೇಲೆ ದ್ವೇಷದಿಂದ ಮನಸ್ಸಿಟ್ಟಷ್ಟು ಅಭಿಮಾನದಿಂದ ಇಡ್ಲಿಕ್ಕಾಗಲ್ಲ ಅಂಬುದು ಕ್ಲಿಯರ್ ಕಟ್. ಅದನ್ನೇ ಹೇಳ್ತಾ ಇದ್ದಾರೆ. ಇದರ ವಿಷಯ ಮುಂದೆ ಬರುತ್ತೆ. ಆದ್ದರಿಂದ ಭಗವಂತನಲ್ಲಿ ವಿಶೇಷವಾಗಿ ಮನಸ್ಸಿಟ್ಟವರು ಏನಾಗ್ತಾರೆ? ದೂತ ಪಾಪ್ಮಾನ ತಮಾಪು ಅನುಚಿಂತಯ. ಭಗವಂತನ ಚಿಂತನೆ ಮಾಡಿ 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 ಅವನನ್ನೇ ಪಡಿತಾರಯ್ಯ. ಅದರಿಂದ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಹೇಳ್ತಾರೆ, ತಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತ್ಯ ಈಶ್ವರೇ ಮನಃ ಆವೇಶ ತದ ಗಂಭಿತ್ವಾ ಬಹವಹ ತದ್ಗತಿಂ ಗತಾಹ. ಕಾಮದಿಂದಲೋ ಸ್ನೇಹದಿಂದಲೋ ಭಯದಿಂದಲೋ ದ್ವೇಷದಿಂದಲೋ ಮನಸ್ಸು ದೇವರಲ್ಲಿ ಇಟ್ಟು ಎಲ್ಲರೂ ಮುಕ್ತಿ ಪಡೆದರು. ಹೌದಾ ಅಂದ್ರೆ ಯಾರ್ಯಾರು? ಗೋಪ್ಯ ಕಾಮಾತ್, ಗೋಪಿಕಾಸ್ತ್ರೀಯರು ಕಾಮ ನೆಪ ಮಾಡಿಕೊಂಡು ದೇವರಲ್ಲಿ ಮನಸ್ಸಿಟ್ಟರು. ಭಯಾತ್ ಕಂಸಃ, ಭಯ ನೆಪ ಮಾಡಿಕೊಂಡು ಕಂಸರೊಳಗಿರತಕ್ಕಂಥ ಭೃಗು ಮಹರ್ಷಿಗಳು ದೇವರಲ್ಲಿ ಮನಸ್ಸಿಟ್ಟರು. ದ್ವೇಷ ಚೈತ್ಯಾದಯೋ ನೃಪಾಹ ಶಿಶುಪಾಲ ದಂತವಕ್ರಾದಿ ಇವರೆಲ್ಲರೂ ಕೂಡ ಏನು ಮಾಡಿದರು? ದ್ವೇಷ ನೆಪ ಮಾಡಿಕೊಂಡು, ಅಂದರೆ ಒಳಗೆ ದೈತ್ಯ ಮಾಡುವ ದ್ವೇಷ ನೆಪ ಮಾಡಿಕೊಂಡು ಒಳಗಿರುವ ಸಜ್ಜೀವ ದೇವರಲ್ಲೇ ಮನಸ್ಸಿಟ್ಟಂತಾಯಿತು. ಇನ್ನ ಹೇಳುತ್ತಾರೆ, ಸಂಬಂಧಾತ್ ವೃಷ್ಣಯ ಶ್ರೀಹರಿ ನಮ್ಮಪ್ಪ ನನ್ನ ತಮ್ಮ ಹಾಗೆ ಹೀಗೆ ಅಂತ ಸಂಬಂಧದಿಂದ. ಸ್ನೇಹಾತ್ ಯೂಯಂ ಅರ್ಜುನ, ಧರ್ಮರಾಜ, ಭೀಮಸೇನ ಎಲ್ಲ ಪಾಂಡವರೇನಿದ್ದಾರೆ, ಬಿಟ್ಟನಲ್ಲಿ ಸ್ನೇಹದಿಂದ ಮನಸ್ಸಿಟ್ರು. ಕೊನೆಗೆ ಭಕ್ತ್ಯಾಭಯಂ ವಿಭೋ, ನಾವು ಭಕ್ತಿಯಿಂದ ದೇವರಲ್ಲಿ ಮನಸ್ಸಿಡುತ್ತೇವೆ, ಒಟ್ಟಾರೆ ದೇವರಲ್ಲೇ ಮನಸ್ಸಿಡೋದು ಪ್ರಧಾನ ಅಂತ ಹೇಳಿದರು. ಹೌದಾ? ದೇವರಲ್ಲೇ ಮನಸ್ಸಿಡೋದು ಅಂದ್ರೆ ಒಂದೇ ಕಡೆ ಮನಸ್ಸಿಡೋದು ಎಲ್ಲಾದರೂ ಕಂಡಿದ್ದೀರಾ? ಅದಕ್ಕೆ ದುಷ್ಟ ಅಂತ ಪಡುತ್ತಾರೆ. ಕೀಟ ವೇಷಸ್ಕೃತಾರದ್ಧ ಕುಡ್ಯೇ ಯಾಂತಂ ಅನುಸ್ಮರಣ್ ಸಂಭ್ರಮ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ. ಯಾವುದು? ಚಿಟ್ಟೆ ಹುಳ. ಚಿಟ್ಟೆ ಚಿಕ್ಕ ಹುಳವನ್ನ ಗೂಡಲ್ಲಿ ಬಂಧಿಸುತ್ತೆ. ಬಂಧಿಸಿದ ಮೇಲೆ ಅದಕ್ಕೆ ಯಾವಾಗಲೂ ಆಹಾರ ಕೊಡ್ತಾ ಬರುತ್ತೆ. ಒಳಗಿರುವ ಹುಳದ ಕೆಲಸ ಏನಯ್ಯ ಅಂದ್ರೆ ಸದಾ ಆ ಚಿಟ್ಟೆಯನ್ನೇ ನೆನೆಯುತ್ತಾ ಇರುತ್ತೆ. ಚಿಟ್ಟೆಯನ್ನೂ ನೆನೆಯೋದಲ್ಲ, ಚಿಟ್ಟೆಯನ್ನೇ ನೆನೆಯುತ್ತಾ ಇರುತ್ತೆ. ಹೇಗೆ? ಭಯದಿಂದ. ಏನ್ ಮಾಡುತ್ತೋ ಏನೋ ಅಂತ ಸಂಭ್ರಮ. ವಿಶೇಷವಾಗಿ ಆಹಾರ ಕೊಡ್ತಾ ಇದ್ರೆ ಆನಂದ ಪಡುತ್ತೆ, ಅದು ಬರ್ತಾ ಇದ್ರೆ ಶಬ್ದ, ಆ ರೆಕ್ಕೆಗಳ ಶಬ್ದ ಕೇಳಿ ಭಯ ಪಡ್ತಾ ಇರುತ್ತೆ. ಏನ್ ಮಾಡುತ್ತೋ ಏನೋ, ಯಾವಾಗ ಏನ್ ಮಾಡುತ್ತೋ ಏನೋ ಅಂತ. ಆ ರೀತಿ ಅದರದ್ದೇ ಚಿಂತನೆ ಬಂದು ಏನಾಗುತ್ತೆ ಅಂದರೆ ಅದರಂತೆ ಆಗಿ ಆ ಗೂಡನ್ನ ಸೀಳಿಕೊಂಡು ಅದರ ಜೊತೆಗೆ ಹಾರಿ ಹೋಗುತ್ತ. ಅದೇ ಆಗಲ್ಲ, ಅದರಂತೆ ಆಗುತ್ತೆ. ಅದಕ್ಕೆ ಹೇಳುತ್ತಾರೆ, ಭಗವಂತನನ್ನೇ ಚಿಂತನೆ ಮಾಡುತ್ತಾ ಇದ್ರೆ ಅವನ ಕಡೆಗೆ ಹೋಗ್ತೀವಿ. ಆದರೆ ಇನ್ನೊಂದು ಕಡೆ ಬರ್ತಾ ಇತ್ತು ನೋಡಿ, ಇದೊಂದು ನಾವು ಗಮನ ಕೊಡಬೇಕಾದ ವಿಚಾರ. ಕೆಲವರಿಗೆ ಗುರುಗಳಿಗೂ ದರ್ಶನ ಕೊಡುತ್ತಾರೆ, ಗುರುಗಳ ಮೇಲೆ ಭಕ್ತಿ ಬರುತ್ತವರಿಗೆ, ಗುರುಗಳ ಮೇಲೆ ಭಕ್ತಿ ಬರುತ್ತೆ. ಎಷ್ಟು ಭಕ್ತಿ ಮಾಡುತ್ತಾರೆ ಅಂದ್ರೆ ಸದಾ ಅವರದ್ದೇ ನೆನಪು, ಗುರುಗಳದ್ದೇ ನೆನಪು ಬರ್ತಾ ಇರುತ್ತೆ. ಗುರುಗಳೇ ಗುರುಗಳೇ ಗುರುಗಳೇ, ದೇವರು ನೆನಪಾಗಲ್ಲ ಅಂತ ಕಡೆಗೆ ಇವ್ರು ಗುರುಗಳಾಗಿ ಬಿಡ್ತಾರಾ ಅಂತ ಒಂದು ಸಂಶಯ ಅಲ್ಲ ಅಂತ ಹೇಳ್ತಾರೆ. ಗುರುಗಳನ್ನ ನೆನೆದು 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 ಆ ನೆನಪು ಗುರುಗಳ ಒಳಗಿರುವ ಭಗವಂತನ ಕಡೆಗೆ ಕರ್ಕೊಂಡೇ ಹೋಗಿಬಿಡುತ್ತೆ. ಯಾಕೆ ತುಂಬಾ ಕಡೆ ನೋಡ್ತೀವಿ ಅವರವರ ಜಯತೀರ್ಥರ ಮೇಲೆ ಭಕ್ತಿ ಅಲ್ವಾ, ಪರಾಕಾಷ್ಠ ಬಂದಿರುತ್ತೆ. ಜಯತೀರ್ಥರು ಅಂತ ಹೇಳಿದರೆ ಒಬ್ಬರನ್ನ ಕೇಳಿದ್ರು, ಹೊಸ ಇನ್ನ ಮಾಧ್ಯಮತಕ್ಕೆ ಅವರೇ ಮಾಧ್ವರೇ ತರನಾಗಿದ್ದು ಬಹಳ ಸ್ವಲ್ಪ ದಿವಸದಿಂದ, ಎರಡು ಮೂರು ದಿವಸ ಆಯಿತು, ಎಲ್ಲೋ ಹೋಗಿದ್ರು ಅವರು. ಹೋಗಿ ಬಂದು ನನ್ನ ಕೇಳಿದ್ರು, ಅಲ್ಲ ಮಧ್ವಾಚಾರ ದೊಡ್ಡವರ ಜಯತೀರ್ಥ ದೊಡ್ಡವರ ಅಂತ ಕೇಳಿದ್ರು. ಅದ್ಯಾಕಂತ ಕೇಳ್ತೀವಪ್ಪ, ಮಧ್ವಾಚಾರ್ಯ ದೊಡ್ಡವರು ಅಲ್ಲ, ಅಲ್ಲಿ ಭಕ್ತಿ ಮಾಡೋದು ನೋಡಿದ್ರೆ ಜ್ಯೋತಿರ್ಥರೇ ದೊಡ್ಡವರು ಅಂತ ಅನಿಸ್ಬಿಡ್ತು ನನಗೆ. ಜ್ಯೋತಿರ್ಥರು ಅಂದ್ರೆ ಅಂಥ ಭಕ್ತಿ ಮಾಡ್ತಾ ಇದ್ದಾರೆ, ಮಧ್ವಾಚಾರ್ಯ ಹೆಸರು ಬಹಳ ಸ್ವಲ್ಪ ಬರ್ತಾ ಇದೆ ಬಾಯಿಂದ, ಅದನ್ನ ಅನ್ಕೊಂಡೆ ಜ್ಯೋತಿರ್ಥರು ದೊಡ್ಡವರು. ಅಂದೆ ಜ್ಯೋತಿರ್ಥರಲ್ಲಿ ಅಪರೂಪದ ಭಕ್ತಿ ಮಾಡಿದ್ರು ಅಂದ್ರೆ ಅದು ಮಧ್ವಾಚಾರ್ಯರಲ್ಲಿ ಮಾಡಿದಂತೇನೆ ಡೈರೆಕ್ಟ್ ಆಗಿ ಅದಲ್ಲಿಗೆ ಛಳಕೊಂಡು ಹೋಗುತ್ತೆ. ಜಯತೀರ್ಥರಿಗೆ ನಿಲ್ಲಲ್ಲ. ಯಾಕೆ ಜಯತೀರ್ಥರು ನಿಲ್ಸಲ್ಲ, ಅದನ್ನು ಹಾಗೇ ತಗೊಂಡು ಹೋಗಿ ಅವರ ಹತ್ರ ಇಟ್ಕೊಂಡು ಅವ್ರಿಗೆ ಭಾರ ಆಗತ್ತೆ, ಅದು ತಗೊಂಡು ಹೋಗಿ ಮಧ್ವರ ಆಗತ್ತೆ ಬಿಡ್ಬಿಡ್ತಾರೆ ಎಲ್ಲರನ್ನ ಹಾಕೊಂಡು ಹೋಗಿ. ಆದ್ದರಿಂದ ಇದು ಕೂಡ ರಹಸ್ಯ ವಿಚಾರ ನೋಡಿ. ಭಜನಾ ಮಂಡಳಿ ಮಾಡ್ತಾ ಇರ್ತೀರಾ, ಭಜನೆಗಳು ಮಾಡ್ತಾ ಇರ್ತೀರಾ, ಗುರುಗಳ ಹಾಡುಗಳು ಹೇಳಿ ಹೇಳಿ, ತಾರತಮ್ಯದ ಹಾಡು ಹೇಳಿ ಹೇಳಿ ಸಾಕಾಗಿರುತ್ತೆ. ದೇವರತ್ತ ಬರೋಟೊತ್ತಿಗೆ ಒಂದ್ ಹಾಡು ಹೇಳಿ ದೇವರು ಮುಗಿಸ್ಬಿಡ್ತಾರೆ, ದೇವರ ನೆನಪೇ ಇಲ್ಲ, ಗುಣಚಿಂತ ಏನ್ ಎಲ್ಲ ಕೃಷ್ಣ ಅರ್ಪಣ ಎಲ್ಲ ಗುರುಗಳ ಹತ್ರ ಮುಗೀತಲ್ಲ ಅಂದ್ರೆ ಅಲ್ಲೇ ದೇವರು ಕಾಣಿಸ್ತಾರೆ ಅವರಿಗೆ ಎಂಬುದು ಸತ್ಯ. ಯಾಕೆ ಎರಡು ರೀತಿಯಲ್ಲಿ, ಆ ಬದನೆ ಮಾಡೋಟೊತ್ತಿಗೆ ದೇವರು ಕಾಣಿಸಿರ್ತಾರೆ ಎಂಬುದು ಸತ್ಯ, ಎರಡನೇದು ಗುರುಗಳಲ್ಲೇ ಭಗವಂತ ಕಾಣಿಸ್ತಾನೆ ಎಂಬುದು ಸತ್ಯವಾದ ವಿಚಾರ. ಸರಿ, ಮುಂದಕ್ಕೆ ಹೊರಟರೆ ಜಯ ವಿಜಯರೇ ಶಾಪದಿಂದಾಗಿ ಹೀಗೆ ಬಂದ್ರು ಅಂದಾಗ ಅವಾಗ ಕೇಳ್ತಾ ಇದ್ದಾರೆ, ಅಲ್ಲ ವೈಕುಂಠದಲ್ಲಿದ್ದವರಿಗೂ ಶಾಪ ಬಂತ? ವೈಕುಂಠದಲ್ಲಿದ್ದ ವಿಷ್ಣು ಪಾರ್ಷದರಿಗೆ ಶಾಪ ಬಂತು ಅಂದ್ರೆ ಇವನ ಪುರಕ್ಕೆ ಹೋದವರು ಒಮ್ಮಿಗನ್ನ ತಿರುಗಿ ಬರರು ಅಂತ ಹೇಳ್ತಾರೆ, ಮತ್ತೆ ಬಂದ್ರಲ್ಲ ಗತಿ ಏನು, ನಾವು ಹೋದ್ರೆ ನನ್ನ ಗತಿ ಏನು ಅಂತ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ವೈಕುಂಠದಲ್ಲಿ ಎರಡು ಭಾಗ, ಅಮುಕ್ತ ಸ್ಥಾನ ಮುಕ್ತ ಸ್ಥಾನ ಅಂತ. ಆ ಅಮುಕ್ತ ಸ್ಥಾನದಲ್ಲಿದ್ದವರಿಗೆ ಮಾತ್ರ ತಿರುಗಿ ಬರೋದಿದೆ. ಅಲ್ಲೂ ಹೇಳುತ್ತಾನೆ ರಹಸ್ಯ, ಎಲ್ಲರೂ ತಿರುಗಿ ಬರಲ್ಲ, ಪದದಲ್ಲಿದ್ದವರು ಮಾತ್ರ ಅಂತ ವಿದ್ಯಾಮಾನ್ಯರು ಹೇಳ್ತಾ ಇದ್ರು ಅದನ್ನು ರಹಸ್ಯವನ್ನ. ಅಲ್ಲಿ ಹೇಳುತ್ತಾರೆ, ಹಾಗಾದರೆ ಇವರಿಗೆ ಹೇಗೆ ಈ ಶಾಪ ಬಂದದ್ದು? ಚೂರು ಬಿಸಿಲಲ್ಲಿ ಕೂತವರು ಹಿಂದಕ್ಕಾದ್ರೂ ಬನ್ನಿ ಮುಂದಕ್ಕಾದ್ರೂ ಬನ್ನಿ, ಬಿಸಿಲಲ್ಲಿ ತುಂಬಾ ತಾಪ ಆಗ್ತಾ ಇತ್ತು, ಚೂರು ಹಿಂದಕ್ಕೆ ಸರಿದ್ರು ಆಯ್ತು ಎಲ್ಲರು ಶ್ರೀನಿವಾಸ ಮೂರ್ತಿಗಳೇ, ಎಲ್ಲ ಚೂರು ಹಿಂದಕ್ಕಾದ್ರೂ ಸರಿರಿ ಅಥವಾ ಮುಂದಕ್ಕಾದ್ರೂ ಬಂದ್ಬಿಡಿ, ಈ ಸ್ಟೇಜ್ ವರೆಗೂ ಜಾಗ ಇದೆ, ಎಲ್ಲರೂ ಮುಂದಕ್ಕಾದ್ರೂ ಬರ್ಬೋದು. ಬಿಸಿಲಿದೆ, ಬಿಸಿಲಲ್ಲಿ ಕೂತಿದ್ರೆ ಅದು ಮುದ್ರಾಧಾರಣೆ ಮಾಡಿದಂತೆ ಸದಾ ತಲೆ ಸುಡ್ತಾ ಇರುತ್ತೆ, ನಿದ್ದೆ ಬರುತ್ತೆ ಅದರಿಂದ, ಅದ ಕಾರಣ ಚೂರು ಹಿಂದಕ್ಕೆ ಸರಿದ್ರೆ ಸರಿ ಹೋಗುತ್ತೆ ಎಲ್ಲರೂ ಕೂಡ. ಸರಿಯಪ್ಪ, ಗೊತ್ತು ಕಥ. ಸನಕ ಸನಂದನಾದಿಗಳು ಬಂದ್ರು, ದೇವರ ದರ್ಶನಕ್ಕಾಗಿ ಬಂದ್ರು. ದರ್ಶನಕ್ಕೆ ಬಂದಾಗ ಇವರು ತಡೆದ್ರು, ಶಾಪ ಕೊಟ್ರು, ದೈತ್ಯರಾಗಿ ಹುಟ್ಟ್ರಿ ಅದಕ್ಕೆ ಹುಟ್ಟಿದ್ರು ಅಂತ. ಅಷ್ಟೇ ಹೋದ್ರೆ ಹೇಗೆ, ಚೂರು ನೋಡಬೇಕಲ್ಲ. ಅವರು ಬಂದ್ರಂತೆ. ಯಾರು ಬಂದ್ರು? ಸನಕ ಸನಂದನಾದಿಗಳು ಬಂದ್ರು. ಎಂಥವರವರು? ಬ್ರಹ್ಮಣ ಪುತ್ರ, ಬ್ರಹ್ಮದೇವರ ಮಾನಸ ಪುತ್ರರು ಅವರು ಅಲ್ಲಿಗೆ ಬಂದ್ರು. ಅವರ ಲಕ್ಷಣ ಏನು? ಪಂಚಷಡ್ಡಾಯ ನರ್ಭಾಭಾಹ, ಐದಾರು ವರ್ಷದ ಹುಡುಗರಂತೆ ಶರೀರ. ಐದಾರು ವರ್ಷದವರಲ್ಲ, ತುಂಬಾ ವಯಸ್ಸಾಗಿದೆ ಹೌದಾ ಅಂತ ಹೇಳುತ್ತಾರೆ. ಅಂಥ ಅಷ್ಟೇ ಅಲ್ಲ, ಪೂರ್ವೇಶಾಮಪಿ ಪೂರ್ವಜಾಹ, ಮೊದಲು ಹುಟ್ಟಿದ್ರು ಅಂತ ಏನು ದೇವತೆಗಳು ಅಂದುಕೊಂಡಿದ್ರಲ್ಲ, ದೇವತೆಗಳು ಉದಯಿತರು ಅವರು ಇವರು ಎಲ್ಲರಕ್ಕಿಂತ ಮೊದಲು ಹುಟ್ಟಿದವರೇ ಅವರು. ಪೂರ್ವೇಶಾಮಪಿ ಪೂರ್ವಜಾಹ ದಿಗ್ವಾಸ ಸಹ, ದಿಕ್ಕೆ ಅನ್ವರ ದಿಗಂಬರರಾಗಿದ್ದಾರೆ. ಅವರನ್ನ ನೋಡಿ, ಅಲ್ಲ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಮತ್ತು ಪ್ರಶ್ನೆ ಮಾಡಲಿಕ್ಕಿದೆ ನಿಮ್ಮನ್ನ, ಚೆನ್ನಾಗಿ ಕೇಳಿ. ದಿಗ್ವಾಸ ಸಹ ದಿಗಂಬರರಾಗಿದ್ದಾರೆ. ಅವರು ಹೇಗಿದ್ದಾರೆ? ಶಿಶುವನ್ನು ಮತ್ವ, ಅವರನ್ನು ನೋಡಿ ಜಯ ವಿಜಯರು ಅಂದುಕೊಂಡ್ರಂತೆ, ಅಯ್ಯೋ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ ಅಂತ ತಡೆದು ಬಿಟ್ರಂತೆ, ಬರಬೇಡಿ. ದ್ವಾಸ್ಥೌ ತಾನ್ ಪ್ರತ್ಯಷೇಧತಾಂ, ಚೆನ್ನಾಗಿದೆ ಅಲ್ವಾ. ಐದಾರು ವರ್ಷದ ಹುಡುಗರಂತೆ ಅವ್ರು ಬರ್ತಾ ಇದ್ದಾರೆ, ಸೇರಿದ ಹಾಗೆ ಅದು ನೋಡಿದ ಕೂಡಲೇ ಯಾರಿಗೆ ಸನ ಜಯ ವಿಜಯರಿಗೆ ಅನ್ನಿಸ್ತು, ಎಲ್ಲ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ ಹೇಗೆ ಬಿಡಬೇಕು, ಬರಬೇಡಿ ಅಂತ ಹೇಳಿದ್ರು. ಅವ್ರು ಮಾಡಿದ ಸರಿಯೋ ತಪ್ಪೋ? ತಪ್ಪು ಅಂತಾರ ಹೇಳ್ತಾರ? ಯಾಕೆ ತಪ್ಪು, ಯಾಕೆ ನಿಲ್ಲಿಸಬಾರ್ದು? ಅಂದ್ರೆ ಅವರು ಜ್ಞಾನಿಗಳು, ಅದನ್ನು ತಿಳ್ಕೊಳ್ಳದೆ ಇವರು ಚಿಕ್ಕ ಮಕ್ಕಳು ಅಂದ್ಕೊಂಡು ನಿಲ್ಲಿಸಿದ್ರು, ಅದು ತಪ್ಪಾಯಿತು. ಇಷ್ಟು ನಮ್ಮ ಫ್ಯಾಕ್ಟರಿಲಿ ಒಂದು ಕೆಲಸ ಆಗಿತ್ತು. ನಾ ಫ್ಯಾಕ್ಟರಿ ಇವಾಗಲ್ಲ, ಅವಾಗ ಪೂರ್ವಾಶ್ರಮದಲ್ಲಿ ನಾನು ಇಂಜಿನಿಯರ್ ಆಗಿದ್ದಾಗ ಎಲ್ಲರೂ ಗೇಟಲ್ಲಿ ಹೋಗ್ಬೇಕು, ಸೆಕ್ಯೂರಿಟಿ ಇರುತ್ತಾನೆ. ಸಾಮಾನ್ಯವಾಗಿ ಈ ಹೈ ಗ್ರೇಡ್ ಅವರೆಲ್ಲರೂ ಬರ್ತಾ ಇರ್ತಾರಲ್ಲ, ನಾವೆಲ್ಲ ಇಂಜಿನಿಯರ್ಸ್, ಸೀನಿಯರ್ ಇಂಜಿನಿಯರು, ಆಮೇಲೆ ಡೆಪ್ಯೂಟಿ ಮೇನ್, ಅವರೂ ಬರ್ತಾರೆ ಗೇಟಿಂದ. ಬರುವ ಕಾಲಕ್ಕೆ ಅವನು ಸಲ್ಯೂಟ್ ಮಾಡಿ ಕಳಿಸ್ಬೇಕಷ್ಟೇ, ಅವನು ಚೆಕ್ ಮಾಡಲ್ಲ ಎಲ್ಲಿ ಕಾರ್ಡ್ ನೋಟ್ಸು ಇವೆಲ್ಲ ಕೇಳಲ್ಲ ಅವರು, ಸಾಮಾನ್ಯವಾಗಿ ಹೊಟ್ಟೋಗ್ತಾ ಇರ್ತಾರೆ. ಒಂದ್ ದಿವಸ ಏನಾಯಿತು, ನಮ್ಮ ಡೆಪ್ಯೂಟಿ ಮ್ಯಾನೇಜರ್ ಆತ ಕಾರಲ್ಲೂ ಬರಲ್ಲ ಏನು ಬರಲ್ಲ, ಪಕ್ಕದಲ್ಲಿ ಕ್ವಾರ್ಟರ್ಸ್ ಇತ್ತು ಅದರಿಂದ ಬರ್ತಾ ಇದ್ದಾನೆ, ನಡ್ಕೊಂಡೇ ಬರ್ತಾನೆ, ನಡ್ಕೊಂಡು ಹೋಗ್ತಾನೆ ಊಟಕ್ಕೆ. ಅವತ್ತು ಹೊಸ ಗಾರ್ಡ್ ಬಂದಿದ್ದಾನೆ, ಹೊಸ ಗಾರ್ಡ್ ಬಂದಿದ್ದಾನೆ, ನಾನೇ ಇದ್ದೇನೆ ಅಲ್ಲಿ, ನನ್ನ ಎಲ್ಲ ಆಭರಣ ಕಿತ್ತು ಬಿಟ್ಟ, ಎಲ್ಲ ನೋಡಿಸಿ 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 ಅಂತ ಬಿಟ್ಟ. ಆಗ ನಾನು ನೋಡ್ತಾ ಇದ್ದೀನಿ ಪಕ್ಕದಲ್ಲಿ ಮ್ಯಾನೇಜರ್ ಬರ್ತಾ ಇದ್ದಾನೆ, ಡೆಪ್ಯೂಟಿ ಮ್ಯಾನೇಜರ್ ಆತ ಬರ್, ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಆತ, ಆತ ಬರ್ ನೋಡ್ತೇನೆ ಈ ತರ ಪರಿಸ್ಥಿತಿ ಏನಾಗುತ್ತೋ ಅಂತ ಹೀಗೆ ಕೈ ಇಟ್ಬಿಟ್ಟ. ಇದನ್ನು ಶಾಕ್, ನನ್ನ ಕೈ ಹಿಡಿತಾ ಇದ್ದಾರ, ಯಾರು ಇವನು ನೋಡ್ತಾ ಇದ್ದಾರೆ, ನೋಡಿ ನಿಮ್ ಕಾರ್ಡಲ್ಲಿ ತೆಗೀರಿ ಅಂತ ಎಲ್ಲ ಹೇಳಿ ತೆಗೆದು ಎಲ್ಲ ಮಾಡಿ ಎಲ್ಲ ಮೈ ಎಲ್ಲ ಮುಟ್ಟಿ ಚೆಕ್ ಮಾಡಿ ಎಸ್ ಯು ಕ್ಯಾನ್ ಗೋ ಅಂತ ಹೀಗೆ ನೋಡಿದ್ರು ಅವ್ರಿಗೆ ನನ್ನ. ಆರ್ ಯು ನ್ಯೂ? ಎಸ್ ಐ ಆಮ್ ನ್ಯೂ. ಅವಾಗ ಒಳಗಿದ್ದ ಸೆಕ್ಯೂರಿಟಿ ಆಫೀಸರ್ ಓಡ್ತಾ ಬಂದ, ಅವನು ಬಂದು ಬುದ್ಧಿಲ್ಲವಾ ಇದ್ದ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಈತನ ಹೀಗೆ ಚೆಕ್ ಮಾಡ್ತೀಯ ಅಂತ ಬೈಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಸಿಂಪಲ್ ಆನ್ಸರ್ ಚೀಫ್ ಇಂಜಿನಿಯರ್ದು, ಹಿ ಡಿಡ್ ಎ ಗುಡ್ ಜಾಬ್, ಅವನು ಒಳ್ಳೇದೇ ಮಾಡಿದ್ದಾನೆ, ಹೊಸವ, ನನ್ನ ಪರಿಚಯ ಇಲ್ಲ, ಅವನು ಬಿಟ್ರೆ, ಅವನು ಬಿಟ್ಟಿದ್ರೆ ಅವನು ಜಾಬ್ ಅನ್ನು ತೆಗಿಬೇಕಾಗಿತ್ತು, ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅವನಿಗೆ ಇನ್ಕ್ರಿಮೆಂಟ್ ಕೊಡಿಸಿದ್ರು. ಇನ್ನ ಜಾಯಿನ್ ಆಗಿ 6 ದಿವಸ ಆಗಿಲ್ಲ, ಇನ್ಕ್ರಿಮೆಂಟ್ ಕೊಡಿಸಿದ್ರು. ಅಂದ್ರೆ ವರ್ಕ್ ಓರಿಯೆಂಟೆಡ್ನೆಸ್ ಹೇಗಿರಬೇಕು ಅಂತ ಕಾಲಕ್ಕೆ ನೀವೇನು ಹೇಳಿದ್ರಿ, ಆ ಬಂದಂಥ ಅವರು ಅವ್ರು ಯಾರೇ ಆಗ್ಬೋದು, ಗೊತ್ತಿಲ್ಲದಿದ್ದಾಗ ಚಿಕ್ಕ ಮಕ್ಕಳು ಅಂತ ಹೇಳ್ಕೊಂಡ್ರೆ ನಿಲ್ಲಿಸಿದ್ರಪ್ಪ, ತಪ್ಪೇನು? ಅಲ್ಲಿಗೆ ಬಂದೆ ನಾನು. ಭಾಗವತ ಕೇಳಿದ್ರಲ್ಲ, ಪ್ರಶ್ನೆಗಳು ಬರಲಿಲ್ವಾ ಅಂತ ಕೇಳ್ತಾ ಇರ್ತೀವಿ. ಬಂದ್ರು ನಿಲ್ಲಿಸಿದ್ರು ಶಾಪ ಕೊಟ್ರು, ಮುಂದಕ್ಕೆ ಹೋಗ್ಬೋದು ಊಟಕ್ಕಷ್ಟೇ. ನೀವು ಹೇಳ್ತಾರೆ ಇವ್ರು ಯಾರು ಅವ್ರು ಯಾರು ಅಂತ ಪರಿಚಯ. ಇವ್ರು ಯಾರು? ವಿಷ್ಣು ಪಾರ್ಷದರು, ನಮ್ಮಂಥವರಲ್ಲ, ಅಪರೋಕ್ಷ ಜ್ಞಾನಿಗಳು. ವೈಕುಂಠದಲ್ಲಿ ದ್ವಾರದಲ್ಲಿ ಇರುವಂತವ್ರು ಹೇಗಿರ್ತಾರೆ, ಅಪರೋಕ್ಷ ಜ್ಞಾನಿಗಳಿರ್ತಾರೆ, ಅಲ್ಲಿ ಹೋಗ್ಲಿ ಇಲ್ಲ ಸಾಧ್ಯವೇ ಇಲ್ಲ. ಅಂತ ಅಪರೋಕ್ಷ ಜ್ಞಾನಿಗಳಾದಂಥವರಿಗೆ ಸಿಂಪಲ್ ಕ್ವಶನ್, ದೇವತೆಗಳಿಗಿಂತ ಮೊದಲು ಹುಟ್ಟಿದ ಸನಕಸನಂದನಾದಿಗಳ ಪರಿಚಯವೇ ಇಲ್ಲವ? ಜ್ಞಾನಿಗಳು ಜಗತ್ತೆಲ್ಲ ನಮಸ್ಕಾರ ಮಾಡುವಂಥವರ ಪರಿಚಯವೇ ಇಲ್ಲವ? ಎದುರಿಗೆ ಬರ್ತಾ ಇದೆ ಜ್ಞಾನಿಗಳು ಅಂತ ಗೊತ್ತಾಗಿಲ್ಲವ? ಅಥವಾ ಮೊದಲನೇ ಬಾರಿ ಬಂದ್ರ ಅವರು ವೈಕುಂಠಕ್ಕೆ, ಅಥವಾ ಬೇರೆ ದ್ವಾರದಿಂದ ಹೋಗ್ತಾರೆ ಇವರಿಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಇವೆಲ್ಲ ಹೇಳಿದಾಗ ಅವರ ಅಪರೋಕ್ಷ ಜ್ಞಾನಿಗಳೇ ಅಂತ ಒಪ್ಪಬೇಕು, ಅವರು ಇವರ ಪರಿಚಯ ಇದ್ದವರೇ ಅಂತ ಒಪ್ಪಬೇಕು. ಏನು ನಮಕ್ಕಿಂತ ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ಅಂತ ತಿಳಿದಾಗ ಅವರಿಗೆ ಸದಾ ನಮಸ್ಕಾರ ಮಾಡುತ್ತಿದ್ರು ಅಂತಾನೆ ಹೇಳಬೇಕು. ಪ್ರತಿ ಸಲ ಬಂದಾಗ ನಮಸ್ಕಾರ ಮಾಡಿ ಒಳಗೆ ಬಿಡ್ತಿದ್ರು ಇವರೇ ಅಂತ ಒಪ್ಪಲೇಬೇಕು. ಇಲ್ಲದಂಗಿದ್ರೆ ಮೊದಲನೇ ಸಲ ದ್ವಾರಕ್ಕೆ ಬಂದ್ರ ಅಂತ ಹೇಳಿದಾಗ ಆಗುತ್ತೆ. ಹಾಗಾದರೆ ಪ್ರತಿಯೊಂದು ಸಲ ಬಂದಾಗೆಲ್ಲ ನಮಗಿಂತ ದೊಡ್ಡವರು ಅಂತ ತಲೆಬಾಗುವಂತ ಇವರೇ ಇವತ್ತಿನ ದಿವಸ ನೋಡಿದ ಕೂಡಲೇ ಮಕ್ಕಳು ಅಂತ ಅಡ್ಡಿ ಮಾಡಿದ್ರು. ಇದು ಹೇಗೆ ಕೊಡುತ್ತೆ? ಅಲ್ವಾ ಸೋದ್ ಬಂತ? ನಾನು ಕೇಳೋದಿಷ್ಟೇ, ಸಾಮಾನ್ಯ ಭಾಗವತ ಕೇಳೋಕ್ಕಲ್ಲ ಇಷ್ಟೆಲ್ಲ ಪ್ರಶ್ನೆ ಬರುತ್ತಾ, ಸೇರಿಸ ಹೊರಟೋಗ್ತಾ ಇರತ್ತೆ. ಅದಕ್ಕೆ ಕೇಳಿದ್ದೆ ನಾನು, ಸ್ವಲ್ಪ ಬರೋಣ ಒಳಕ್ಕೆ ಹೋಗೋಣ. ಅವಾಗ ಹೇಳ್ತಾರೆ ಇವರು ಹಾಕಿ ಕೇಳಲಿಕ್ಕೆ ಕಾರಣ ಇಲ್ಲ, ನೀನು ಹೇಳಿದ್ದೆ ಪಕ್ಕ ಮನೆಯವರು ಚೆನ್ನಾಗಿ ಮಾತಾಡ್ತಾ ಇದ್ದ ದಿನಾಗೆ, ಅವತ್ತು ಹೋದಾಗ ಮಾತ್ರ ನೀವ್ಯಾರು ಅಂತ ಕೇಳಿದ್ರೆ ದೆವ್ವ ಬಡ್ದಿತ್ತು. ಆ ದೆವ್ವಕ್ಕೆ ಗೊತ್ತಿಲ್ಲ, ಇವರಿಗೆ ಗೊತ್ತಷ್ಟೇ. ಆ ದೆವ್ವ ಕೇಳ್ತು ನೀನ್ ಯಾರು ಅಂತ. ಹೌದವರು ದೆವ್ವ ಇಲ್ಲ ಅಂತೀರಾ, ದೆವ್ವ ಇದೆ, ತುಂಬಾ ಕಥೆ ಇದೆ, ಅದು ಬೇರೆ ಭಾಗವತದಲ್ಲಿ ಹೇಳೋದು ಬೇಡ. ಆ ರೀತಿಯಲ್ಲಿ ಒಳಗೆ ಅಸುರಾವೇಶ ಬಂದಿದೆ, ಅಸುರಾವೇಶ ಪ್ರಯುಕ್ತವಾಗಿರತಕ್ಕಂಥ ಇದು ಅಸುರ ನೋಡುತ್ತಾ ಇದ್ದಾರೆ ಆವೇಶ ಪ್ರಯುಕ್ತವಾಗಿ. ಅದರಿಂದಾಗಿ ಅಯ್ಯೋ ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡು ನೋಡಿ, ಕಣ್ಣು ಇದ್ರೂ ಕೂಡ ಕಾಣಲ್ಲ ಅಸುರಾವೇಶ ಆದ್ರೆ. ನಮ್ಮ ಮೈ ತುಂಬಾ ಅಸುರವೇ ಕೂತಿದ್ದ, ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಅವರು ಕ್ಷಣಕಾಲ ಅವರಿಗೆ ಬಂದ್ರೇನೆ ಆ ಥರ ಆಗಿಬಿಟ್ರೆ ಸದಾ ನಮ್ಮಲ್ಲಿ ಏನು ಪರ್ಮನೆಂಟ್ ಹೌಸ್ ಕಟ್ಕೊಂಡು ಎಲ್ಲ ಗ್ರೀನ್ ಕಾರ್ಡ್ ಹೊರಡಿಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಸೊ ಅವರದೇ ಮೇನ್ ಅಲ್ಲ, ಅಂಥ ಕೆಲಸ ಆಗುವಾಗ ನಮ್ಮಿಂದ ಸಾಧನೆ ಎಂಥದ್ದಾಗ್ತಾ ಇರಬೇಕು. ಸರಿ, ಅವಾಗ ಶಾಪ ಕೊಟ್ಟರಲ್ಲ ಯಾರು, ಸನಕಸನಂದನಾದಿಗಳು. ಇಷ್ಟೇ ನೋಡಿ, ಸನಕಸನಂದನಾದಿಗಳು ಮೊದಲೇ ಹುಟ್ಟಿದ್ರಲ್ಲ ಅವರು, ಅವರಿಗೆ ಜಯ ವಿಜಯರೆಲ್ಲ ಯಾವ ಸ್ಥಾನ, ಮಕ್ಕಳ ಸ್ಥಾನ. ಹೌದಾ, ಬ್ರಹ್ಮದೇವರ ಮಕ್ಕಳು ಎಲ್ಲ ದೇವತೆಗಳು. ಅಂಥ ಕಾಲಕ್ಕೆ ಅದರಲ್ಲಿ ಸೀನಿಯರ್ಸ್ ಜೂನಿಯರ್ಸ್ಗೆ ದೊಡ್ಡವರಾಗಲ್ವಾ. ಅಂಥ ಕಾಲಕ್ಕೆ ಅವರಲ್ಲಿ ಅಸುರಾವೇಶ ಬಂದಿದೆ ಅಂತ ಗೊತ್ತಾದರೆ ಅವರನ್ನ ಅಯ್ಯೋ ಪಾಪ ಅಂತ ಬಿಡಬೇಕಾ ಶಾಪ ಕೊಡಬೇಕಾ, ನೀವೇ ಹೇಳಿ. ಅಲ್ಲರಿ, ಅದೇನೇ ಇರಲಿ ಶಾಪ ಕೊಡಬಹುದಾ, ಮಕ್ಕಳಿರ್ತಾರೆ ಒಳ್ಳೇದಾಗಲಿ ಅಂತ ಕೊಟ್ರ. ನೀವು ಮನೆಯಲ್ಲಿ ಹೇಳ್ತೀರಾ ಮಕ್ಕಳಿಗೆ ನೀನ್ ಹಾಳಾಗಿ ಹೋಗು ಅಂದ್ರೆ, ನೀನ್ ಒಳ್ಳೇದಾಗ್ಲಿಕ್ಕೆ ಹಾಳಾಗಿ ಹೋಗು ಅಂತ ಹೇಳಿದ್ವಿ. ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟು ತಪ್ಪು ಮಾಡದೇ ಇರಲಿ ಅಂತ ಕೊಟ್ಟು. ಇಷ್ಟು ಸ್ವಲ್ಪ ಹೋಗೋಣ, ಚೂರು ಮುಂದಕ್ಕೆ ಹೋಗೋಣ, ಅಲ್ಲಿ ಬರ್ತೇನೆ ನಾನು. ಅದಕ್ಕೆ ಇಲ್ಲಿ ಕನೆಕ್ಷನ್ ಕೊಟ್ರು. ಏನದು ಅಂದ್ರೆ, ಇಡೀ ನಾಲ್ಕು ಕಡೆ ದ್ವಾರಗಳಲ್ಲಿ ಇರುವಂತಹ ದ್ವಾರಪಾಲಕರು ಯಾರಿಗೂ ಶಾಪ ಬಂದ ವೃತ್ತಾಂತ ಇಲ್ಲ ಎಲ್ಲಿ. ಹೌದಾ, ಎಲ್ಲಾದ್ರೂ ಕೇಳಿದ ಪುರಾಣದಲ್ಲಿ ಯಾರಿಗೂ ಶಾಪ ಬಂದಿಲ್ಲ, ಇವರಿಬ್ಬರಿಗೆ ಮಾತ್ರ ಬಂದು. ಅಲ್ಲ ಇರಲಿ, ಇವರಲ್ಲದೆ ಬೇರೆ ಯಾರಾದರೂ ಮಾಡಿದ್ರ, ಯಾರು ಮಾಡಿಲ್ಲ, ಇವರೇ ಮಾಡ್ತಾ ಬಂದರು. ಕಾರಣ ಏನು ಅದಕ್ಕೆ ನೋಡುತ್ತಾರೆ. ದೈತ್ಯಾವೇಶ ಅದರಿಂದ ಮಾಡಿದರು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ನಮ್ಮ ದೃಷ್ಟಿ ಬದಲಾಗಬೇಕು, ಅದನ್ನು ಹೇಳ್ತಾ ಇದ್ದೇನೆ ನಾನು. ಯಾವ ವ್ಯಕ್ತಿಯಾದರೂ ಹೇಗೆ ಪ್ರವರ್ತನೆ ಮಾಡಿದರೆ ಇವರು ಹೀಗೆ ಮಾಡಿದ್ರು ಅಂತ ನೋಡಿ ಅವರಿಗೆ ಒಗ್ಗರಣೆ ಕೊಡುತ್ತೇವೆ. ಆ ಕಾರಣ ಏನು ಅಂತ ನಾವು ನೋಡ್ಲಿಕ್ಕೆ ತಾಕತ್ತಿಲ್ಲ, ನೋಡಲ್ಲ. ಅವರು ನೋಡ್ತಾರೆ ಅಸುರಾವೇಶ ಬಂದಿದೆ, ಯಾವಾಗಲೂ ಬಿಡುವವರು ಹೀಗೆ ನೋಡ್ತಾ ಇದ್ದಾರೆ ಅಂದ್ರೆ ಅಸುರಾವೇಶ ಬಂದಿದೆ ಅಂತ ಅವ್ರಿಗೆ ಗೊತ್ತಾಯಿತು. ಅಸುರಾವೇಶ ಬರಲಿಕ್ಕೆ ಕಾರಣ ಏನು, ಕರ್ಮ ಕೂತಿದೆ, ಭೀಕರವಾದ ಕರ್ಮ ಕೂತಿದೆ, ಅದಕ್ಕೆ ಅಸುರಾವೇಶ ಆಗಿದೆ. ಆ ಕರ್ಮ ಕಳೆಯಬೇಕಾದ್ರೆ, ಆ ಪಾಪ ಕಳೆಯಬೇಕಾದ್ರೆ ಯಾವುದರಿಂದ ಕಳೆಯುತ್ತೆ, ಯಾವುದರಿಂದ ಕಳೆಯಲಿಕ್ಕೆ ಸಾಧ್ಯ ಅಂದರೆ ಒಂದೇ ಒಂದು ಮೆಡಿಸಿನ್. ಯಾವುದದು ಅಂದರೆ ಶ್ರೀಹರಿಯ ತೀವ್ರವಾದ ನೆನಪು, ಎಡಬಿಡದ ನೆನಪೇ ಈ ಪಾಪವನ್ನು ಕಳೆಯಲಿಕ್ಕೆ ಸಾಧ್ಯ. ಆ ದೇವರ ಎಡಬಿಡದ ನೆನಪು ಯಾವುದರಿಂದ ಬರಲಿಕ್ಕೆ ಸಾಧ್ಯ ಅಂತ ಮತ್ತು ಅಲ್ಲಿ ಟೆಸ್ಟ್ ಮಾಡಿದರು. ಮಾಡಿದರೆ ಹೇಳ್ತಾರೆ, ಭಕ್ತಿಯಿಂದ ಅಷ್ಟು ನೆನಪು ಬರಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದರು, ವೈರದಿಂದಾದರೆ ಹಗಲು ರಾತ್ರಿ ನೆನೆಯುತ್ತಾರೆ. ಹೌದಾನೆ, ಅದಕ್ಕೆ ವೈರದಿಂದ ಸತತ ದೇವರಲ್ಲಿ ಮನಸ್ಸಿಟ್ಟು ಈ ಪ್ರಾರಬ್ಧ ಕಳಕೊಂಡು ಮೇಲಕ್ಕೆ ಬರಲಿ ಅಂತ ಅನುಗ್ರಹದಿಂದಲೇ ಶಾಪ ಕೊಟ್ರು. ಇಷ್ಟು ಮೆಡಿಸಿನ್ ಕೊಟ್ಟರಷ್ಟು ಶಾಪ ಕೊಟ್ಟದ್ದಲ್ಲ, ಅವರು ವಿಶೇಷವಾಗಿ ಅವರಿಗೆ ಮೆಡಿಸಿನ್ ಕೊಟ್ರು. ಅಪ್ಪ, ನೀವಲ್ಲಿಗೆ ಹೋಗಿ ತೀವ್ರವಾಗಿ ಭಗವಂತನ ಚಿಂತನೆ ಮಾಡಿ ಆ ಒಳಗಿನ ಕೊಳಕು ಕಳಕೊಂಡು ಪುನಃ ಬರಿ ಅಂತ ವಿಶೇಷವಾಗಿ ಹೇಳಿದರು. ಮತ್ತೆ ಜ್ಞಾನಿಗಳಾದವರು ಶಾಪ ಕೊಡುವುದು ಅಂದ್ರೆ ಒಳಗಿಂದ ಅವರ ಒಳ್ಳೆಯದನ್ನೇ ಬಯಸ್ತಾರೆ, ಅವರ ಮನಸ್ಸಲ್ಲೂ ಕೂಡ ಯಾರನ್ನ ಸಜ್ಜನರನ್ನ ಹಾಳಾಗಿ ಹೋಗಲಿ ಅಂತ ಎಂದೂ ಬರೋದಿಲ್ಲ. ಆ ರೀತಿಯಾಗಿ ಶಾಪಕ್ಕೆ ಪಾತ್ರರಂಥ ಅವರು ಹುಟ್ಟಿ ಬಂದ್ರಯ್ಯ ಅವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣ ನಂತರ ವಿಶ್ವಪಾಲ ದಂತಕಥರಾಗಿ ಬಂದಿದ್ದಾರೆ. ಹಿರಣ್ಯಾಕ್ಷನನ್ನ ವರಾಹ ರೂಪಿ ಸಂಹಾರ ಮಾಡಿದ ಹಿರಣ್ಯಕಶಿಪನ್ನ ಅಲ್ಲಿ ಹೇಳುತ್ತಾರೆ. ತನ್ನ ಮಗನನ್ನೇ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟ ಹಿರಣ್ಯಕಶಿಪನ್ನ ನರಸಿಂಹ ರೂಪದಿಂದ ಸ್ವಾಮಿ ಕೊಂದ ಅಂತ ಹೇಳಿದಾಗ ಅಲ್ಲಿ ಪ್ರಶ್ನೆ ಬರ್ತಾ ಇದೆ. ಹೌದಾ? ವಿದ್ವೇಷ ದೈತೆ ಪುತ್ರೆ ಕಥಾಮಾಸೀತ್ ಮಹಾತ್ಮನಿ ಬ್ರೂಹಿಮೇ ಭಗವನ್ಯೇನ ಪ್ರಹ್ಲಾದೇಪಿ ಅಚ್ಯುತಾತ್ಮನಿ. ಅದು ಅಚ್ಯುತಾತ್ಮರಂತೆ, ಅಚ್ಯುತಾಂಗ್ರಿ ನಿಷ್ಠರ ಎದುರ್ಚ್ಛಾಲಾಭ ತುಷ್ಟರ. ಅಚ್ಯುತಾಂಗ್ರಿ ಅಚ್ಯುತ ಅಚ್ಯುತ ಶಬ್ದ ಬರುತ್ತೆ. ಅಚ್ಯುತಾಂಗ್ರಿ ಯಾರು? ದೇವರು. ಚ್ಯುತಿ ಇಲ್ಲ. ಯಾವುದರಿಂದ? ಪಾಪದೋಷ ಚ್ಯುತಿ ಇಲ್ಲ. ಚ್ಯುತಿ ಇಲ್ಲ ಅಂದ್ರೆ ಅವನನ್ನ ಬಿಡಲ್ಲ, ಅವನಿಗೆ ಚ್ಯುತಿ ಇಲ್ಲ. ಸರಿಯಾಗಿ ಬರ್ತಾ ಇಲ್ಲ, ಕನೆಕ್ಷನ್ ಸರಿಯಾಗಿ ಬರ್ತಾ ಇಲ್ಲ. ಚ್ಯುತಿ ಇಲ್ಲ, ಅವನಿಂದ ಬಿಟ್ಟು ಹೋಗಲ್ಲ. ಯಾವುದು? ಅವನ ಗುಣಗಳು ಅವನನ್ನ ಬಿಡಲ್ಲ, ಅವನ ಜ್ಞಾನ ಅವನನ್ನ ಬಿಡಲ್ಲ. ಜ್ಞಾನದಿಂದ ಗುಣಗಳಿಂದ ನಾನಾ ರೀತಿಯಾದ ಶಕ್ತಿಯಿಂದ ಅವನಿಗೆ ಚ್ಯುತಿ. ಅದೇ ಗುಣ, ಅದರಿಂದ ಅವನ ಚ್ಯುತಿ ಇಲ್ಲ. ಇನ್ನೊಂದು ಇದು ನೋಡಿ, ಜೀವರ ಹೃದಯದಿಂದ ಚ್ಯುತಿ ಅವನಿಗಿಲ್ಲ. ಹಾಗಲ್ಲ, ಇಲ್ಲಿ ನೋಡಿ ಒಂದು ನಿಮಿಷ. ಚ್ಯುತಿ ಇಲ್ಲದೆ ಇರುವುದು ಅಂದ್ರೆ ಸ್ವಾತಂತ್ರ್ಯದಿಂದ. ಯಾರು? ಅಷ್ಟೇ, ಕ್ಲೀನ್ ಬೌಲ್. ಹೌದಾ? ನೀವೆಷ್ಟೇ ಬಾಲ್ ಹಾಕ್ರಿ, ಒಂದೇ ಬ್ಯಾಟ್. ಸ್ವತಂತ್ರ ಭಗವಂತ ಅಂತ ಅದರಿಂದ ಎಲ್ಲ ಬಾಲ್ ಪಡೆಬಿಡ್ತೀವಿ ನಾವು. ಆ ರೀತಿಯಲ್ಲಿ ಭಗವಂತ ಸ್ವತಂತ್ರವಾಗಿ ಚ್ಯುತಿರಹಿತ, ನಮ್ಮ ಶರೀರದಿಂದ ನಮ್ಮ ಹೃದಯ ಕಮಲದಿಂದ ಎಂದೂ ಬಿಡಲ್ಲ, ಎಲ್ಲಿಗೂ ಹೋಗಲ್ಲ. ಅದಕ್ಕೆ ಅವನು ಅಚ್ಯುತ ಅಂತ ಕರೀತಾರೆ. ಅಂದ್ರೆ ಅಚ್ಯುತೋಪಾಸಕರು ಅಂದ್ರೆ ಭಾಗವತ ಯಾವ ದೃಷ್ಟಿಯಲ್ಲಿ ಹೇಳ್ತಾ ಇದೆ? ಬಿಂಬೋಪಾಸಕರು ಅಚ್ಯುತ. ಆ ರೀತಿಯಲ್ಲಿ ಬಿಂಬೋಪಾಸಕರಾದಂತಹ ಪ್ರಹ್ಲಾದರಾದರಲ್ಲಿ ಅಪ್ಪನಿಗೆ ಹೇಗೆ ದ್ವೇಷ ಬಂತು? ಅದೇನ್ ಪ್ರಶ್ನೆ ಅಂದ್ರೆ ಹೇಳುತ್ತಾರೆ, ಚೂರು ಭಾರವಾದ್ದು. ಬಿಂಬೋಪಾಸಕರ ಲಕ್ಷಣ ಏನು ಅಂದ್ರೆ, ಮಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ವಪತಿರೇವಚ ಅಂತ ಬಿಂಬೋಪಾಸನೆ. ಅದರ ಫಲವೇನು ಅಂದ್ರೆ ಹೇಳುತ್ತಾರೆ, ಇಡೀ ಜಗತ್ತು ವಶ ಆಗಿ ಬಿಡುತ್ತವರಿಗೆ. ಪ್ರಹ್ಲಾದನಾದರೂ ಬಿಂಬೋಪಾಸಕರು ಎಂಬುದೇನೋ ಸತ್ಯ, ಅವರು ಮಾಡಿದ್ದೇನೋ ಸತ್ಯ, ಭಾಗವತ ಹೇಳ್ತಾ ಇದೆ. ಆದರೆ ಅದರ ಫಲ ಇಡೀ ಜಗತ್ತು ವಶ ಆಗಬೇಕು. ಅಪ್ಪನೇ ವಶ ಆಗ್ಲಿಲ್ಲ, ಅಪ್ಪನೇ ದ್ವೇಷ ಮಾಡಿದೆ ತನ್ನ ಮೇಲೆ. ಹಾಗಾದರೆ ಅವರು ಬಿಂಬೋಪಾಸನೆ ಮಾಡಿದರ ಅಂತ ಪ್ರಶ್ನೆ. ಮಾಡಿದ್ರು ಒಂದು ಫಲ ಯಾಕೆ ಕಾಣಿಸಿಲ್ಲ ಅಂತ ಇಷ್ಟು ಭಾರ ಪ್ರಶ್ನೆಯಲ್ಲಿ. ಭಾಗವತ ಆದ್ರೆ ಸುಮ್ಮನೆ ಅಲ್ಲ. ಹೌದಾ? ಮತ್ತೆ ಹೇಗಿದು ಅಂದ್ರೆ, ಅವರು ಬಿಂಬೋಪಾಸನೆ ಮಾಡಿಯೇ ಮಾಡಿದ್ರು, ಅದರ ಫಲವಾಗಿಯೇ ಅಪ್ಪನಿಗೆ ಮಗನ ಮೇಲೆ ದ್ವೇಷ ಬಂತು ಅಂದ್ರು. ಹೌದಾ? ಅದು ಯಾಕೆ ಅಂತ ಹೇಳಿದರೆ, ಬಿಂಬೋಪಾಸನೆಯಿಂದ ಈ ಇಡೀ ಜಗತ್ತಿನಲ್ಲಿರುವ ಸಜ್ಜೀವಿಗಳು ನಮಗೆ ಒಲವು ಮಾಡುತ್ತಾರಷ್ಟೇ ಹೊರತು, ಭಗವಂತನ ದ್ವೇಷಿಗಳಿಂದ ನಮಗೆ ದ್ವೇಷವೇ ಬೆಳೆಯುತ್ತೆ. ಅದಕ್ಕೆ ಭಕ್ತಿಯ ಲಕ್ಷಣವನ್ನು ಹೇಳುತ್ತಾರೆ, ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ. ಇದೇ ಬಿಂಬೋಪಾಸನೆಯ ಲಕ್ಷಣ. ಹಾಗಾದರೆ ಒಳಗಿರತಕ್ಕಂತಹ ದೈತ್ಯ ಮಿಥ್ಯೋಪಾಸಿ, ಆದ್ದರಿಂದ ಮಿಥ್ಯೋಪಾಸನೆ ಮಾಡತಕ್ಕಂಥವರಲ್ಲಿ ಪ್ರಹ್ಲಾದರಾದರೂ ವಿದ್ವೇಷವೇ ಮಾಡಿದರು, ಅದಕ್ಕೆ ಅವನಿಗೆ ಅವರ ಮೇಲೆ ವಿದ್ವೇಷ ಹಾಕುವುದು ಲಕ್ಷಣ, ಸಹಜವಾಗಿ ಬರ್ತಾ ಇದೆ. ಸಜ್ಜನರಿಗೆ ಬಂದಿದ್ರೆ ಹಾ ಎಲ್ಲಿಯಪ್ಪ ಅಂತ ಕೇಳಬಹುದಾಗಿತ್ತು ಅಂತ ಹೇಳಿದರು. ಸರಿ, ಅವಾಗೆ ಉತ್ತರ ಕೊಡ್ತಾ ಇದ್ದಾರೆ ಅಣ್ಣ. ತನ್ನ ಸೋದರನಾಗಿರತಕ್ಕಂಥ ಹಿರಣ್ಯಾಕ್ಷ ಸತ್ತು ಹೋಗಿದ್ದಾನೆ ವರಾಹ ಮೂರ್ತಿಯಿಂದ. ಎಲ್ಲರನ್ನ ಕರೀತಾ ಇದ್ದಾನೆ ಹಿರಣ್ಯಕಶಿಪು. ವಿಪ್ರಚಿತ್ತೆ ಯಾರ್ಯಾರನ್ನ ಕರೆದ? ದ್ವಿಮೂರ್ಧನ್, ತ್ರಕ್ಷ, ಶಂಬರ, ಶತಬಾಹು, ಹಯಗ್ರೀವ, ನಮುಚೆ, ಪಾಕ, ಇಲ್ವಲ, ಎಲ್ಲ ಮಿನಿಸ್ಟರ್ಸ್ ಕರೀತಾ ಇದ್ದಾನೆ. ದೈತ್ಯರಲ್ಲಿ ಅವರೆಲ್ಲ ಮಿನಿಸ್ಟರ್ಸ್, ನಮುಚಿ ಮೊದಲಾದವರೆಲ್ಲ ಎಲ್ಲರ ಕರೆದು ಅದರಲ್ಲಿ ನೋಡಿ ಒಬ್ಬ ಹೆಸರು ಹಯಗ್ರೀವ. ದೈತ್ಯನ ಹೆಸರು ಹಯಗ್ರೀವನೇ. ನಾವು ಓಂಕಾರವೋ ಶ್ರೀಕಾರವೋ ಇಲ್ಲದೆ ಹಯಗ್ರೀವಾರ್ಪಣ ಮಸ್ತು ಅಂದ್ರೆ ಆ ಹಯಗ್ರೀವಾರ್ಪಣ ಮಸ್ತಾಗ್ಬಿಡುತ್ತೆ. ದೇವರ ಹೆಸರು ಏನೇನಿದೆ ಎಲ್ಲಾ ಹೆಸರಿಟ್ಟುಕೊಂಡು ದೈತ್ಯರು ಬಂದಿದ್ದಾರೆ. ಓಂಕಾರವೋ ಶ್ರೀಕಾರವೋ ಹಾಕದೆ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳದಿದ್ದರೆ ಡೈರೆಕ್ಟ್ ಆಗಿ ಅವರೇ ಎಗ್ರೋಚ್ ಮಾಡಿಬಿಡ್ತಾರೆ, ಎಲ್ಲ ತಗೊಂಡ್ಬಿಡ್ತಾರೆ, ಏನು ನಾವು ಇದು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸರಿ ಎಲ್ಲನ ಕರೆದ ಹೇಳ್ತಾ ಇದ್ದಾನೆ, ಈ ಹರಿ ನನ್ನ ಸೋದರನನ್ನ ಕೊಂದಿದ್ದಾನೆ. ಇವನು ಹೇಗಿದ್ದಾನೆ, ಪಾರ್ಷ್ಣಿಗ್ರಾಹೇಣ ಹರಿಣ ಸಮೇನಾಪಿ ಉಪಧಾವನೈ. ಈ ಹರಿ ಸಮನಾಗಿರಬೇಕಾದವ, ಯದ್ಯಪಿ ನಾವೆಲ್ಲ ಅವನ ಮಕ್ಕಳೇ. ಇವನು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾನೆ. ಪಾರ್ಷ್ಣಿಗ್ರಾಹೇಣ ಅಂದ್ರೆ ಒಂದು ಪಕ್ಷವನ್ನು ಆಶ್ರಯಿಸ್ತಾನೆ, ಯಾವಾಗೂ ದೇವತೆಗಳಿಗೆ ಒಳ್ಳೇದು ಮಾಡ್ತಾನೆ ನೋಡಿ, ನಮಗೂ ಇರಬೇಕಾಗಿತ್ತು, ಅವರಿಗಾಗಿ ನಮ್ಮನ್ನ ಬಡಿತಾ ಇದ್ದಾನೆ. ಯಾಕೆ ಅಂದ್ರೆ ಅವ್ರ ತಲೆಯಲ್ಲಿ ಉಪಧಾವನೈಹಿ ಈ ದೇವತೆಗಳೆಲ್ಲ ನೈವೇದ್ಯಗಳು ಕೊಟ್ಟು 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 ಅವನನ್ನ ಹತ್ರ ಕರ್ಕೊಂಡ್ಬಿಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಅಲ್ಲ ಹಾಗಾಗುತ್ತಾ ಅಂದ್ರೆ ದುಷ್ಟ ಅಂತ ಕೊಡ್ತಾ ಇದ್ದಾನೆ. ಬಾಲಸ್ಯೇವ ಅಸ್ಥಿರಾತ್ಮನಃ ಭಜಂತಂ ಭಜಮಾನಸ್ಯ. ಮಕ್ಕಳಿರ್ತಾರೆ, ಯಾರು ಚಾಕ್ಲೇಟ್ ಕೊತ್ತರ ಅವ್ರ ಹತ್ರ ಹೋಗ್ತಾರೆ. ಆ ತರ ಈ ದೇವರು ಏನಿದ್ದಾರಲ್ಲ ಹುಡುಗರಂತೆ, ಈ ದೇವತೆಗಳು ಕೊಟ್ಟರೆ ಸಾಕು, ನೈವೇದ್ಯಗಳು ಕೊಟ್ಟರು ಕೂಡ ಹೋಗ್ಬಿಡ್ತಾರೆ, ನಾವೇನು ಕೊಡಲ್ಲ ಬೈತೀವಿ ಅದಕ್ಕೆ ನಮ್ಮನ್ನ ಹೊಡಿತಾರೆ ನೋಡು. ಈ ತರ ಕಲ್ಪನೆ ಬರ್ತಾ ಇದೆ. ಸರಿ ಇವಾಗೇನ್ ಮಾಡ್ತೀಯ? ಏನಿಲ್ಲ, ನನ್ನ ತಮ್ಮನ ಕೊಂದಿದ್ದಾನಲ್ಲ ಅದಕ್ಕೆ ಆ ಹರಿಯನ್ನ ಕೊಂದು ಹೇಳ್ತಾರೆ. ಮಚ್ಚೂಲ ಭಿನ್ನ ಗ್ರೀವಸ್ಯ ಭೂರಿಣ ರುಧಿರೇಣ ವೈ ಯುದ್ಧ ಪ್ರಿಯಂ ತರ್ಪಯಿಷ್ಯೆ ಭ್ರಾತರಮ್ಮೆ ಗತವ್ಯಥಃ. ಈ ಹರಿಯನ್ನ ಕೊಂದು ಬಿಟ್ರೆ ನನ್ನ ಶೂಲದಿಂದ ಏನಾಗುತ್ತೆ, ಇವನಲ್ಲಿ ತುಂಬಾ ರಕ್ತ ಇದೆ. ಎಷ್ಟು ರಕ್ತ ಇದೆ, ಒಂದು ಚೂರು ಪೆಟ್ಟಾಗಿದ್ದಕ್ಕೆ ಸತ್ತ ತಾಳ ಪ್ರಮಾಣಿಕ ಶ್ರೀನಿವಾಸ ಸುರಿಸಿದ ಏಳು ತಾಳೆ ಗಿಡದಷ್ಟು ಏನು ವಿಶೇಷವಾದ ಎತ್ತರ ಘೋರ ಬಂತು ಆ ರಕ್ತವೃಷ್ಟಿ. ಅದು ನೋಡಿದ್ರೆ ದೈತ್ಯರಿಗೆಲ್ಲ ಕನ್ಫರ್ಮೇಶನ್ ಬಂದ್ಬಿಟ್ಟದೆ ಆಲ್ರೆಡಿ, ಇವನಲ್ಲಿ ತುಂಬಾ ಬ್ಲಡ್ ಇದೆ, ಬ್ಲಡ್ ಬ್ಯಾಂಕ್ಗಳು ಓವರ್ ಫ್ಲೋ ಆಗೋಷ್ಟು ತುಂಬಾ ಬ್ಲಡ್ ಇದೆ ಇವನಲ್ಲಿ ಅಂತ. ಅಂದ್ರೆ ಇಲ್ಲಿ ಕನ್ಫರ್ಮೇಶನ್ ಏನು, ನಾನು ಅವನು ಒಂದೇ, ಅದು ಬರ್ತಾ ಇದೆ ಇಲ್ಲಿ. ಅಹಂ ಬ್ರಹ್ಮಾಸ್ಮಿ ಎಂಬುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಅವನು ನನ್ನಂತವನೇ, ನಾನು ಅವನಂತವನೇ, ಬೇರೆ ಅಲ್ಲ. ಈ ಒಂದು ತಿಳುವಳಿಕೆ ಅವನಿಗಿದೆ. ಕೊನೆ ಹೇಳ್ತಾ ಇದ್ದಾರೆ ಇವನಿಗೆ ತುಂಬಾ ಬಲ ಇದೆ. ಈ ಬ್ರಾಹ್ಮಣರು ಎಲ್ಲಾ ಸೇರಿಕೊಂಡು ಯಜ್ಞಗಳು ಮಾಡಿ 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 ಆ ನೈವೇದ್ಯಗಳು ಕೊಟ್ಟು ಕೊಟ್ಟು ತುಂಬಾ ದಪ್ಪಗೆ ಮಾಡಿಬಿಟ್ಟಿದ್ದಾರೆ ಈ ಹರಿಯನ್ನ. ಅವನಿವಾಗ ಏನ್ ಮಾಡ್ಲಿಕ್ಕಿಲ್ಲ, ಏನ್ ಮಾಡೋಣ? ಹಾಗಾದರೆ ಹೇಳ್ತಾ ಇದ್ದಾರೆ, ಆ ವೃಕ್ಷಕ್ಕೆ ಬುಡದಲ್ಲಿ ಬಲ, ಬುಡವೇ ಕತ್ತರಿಸಿ ಹಾಕಿದರೆ ವೃಕ್ಷ ಬಿದ್ದು ಹೋಗುತ್ತೆ. ಹಾಗೆ ಈ ವಿಷ್ಣುವಿಗೆ ಬಲ ಕೊಡತಕ್ಕಂತಹ ಬ್ರಾಹ್ಮಣರನ್ನ ಆಕಳುಗಳನ್ನ ಯಜ್ಞಗಳನ್ನ ಎಲ್ಲ ಧ್ವಂಸ ಮಾಡಿಬಿಟ್ಟಿರ್ಬೋದು. ಮಾಡಿಬಿಟ್ರೆ ಏನಾಗುತ್ತೆ, ಆ ವಿಷ್ಣುವಿಗೆ ಊಟ ಇರಲ್ಲ, ಊಟ ಇಲ್ಲದ ಕಾಲಕ್ಕೆ ಬಡಕಲಾಗ್ತಾನೆ, ಒಂದೇ ಬಿಡಬಹುದು. ಒಳ್ಳೆ ಪ್ಲಾನ್ ಹಾಕ್ತಾ ಇದ್ದಾನೆ, ಚೆನ್ನಾಗಿದೆ ನೋಡಿ. ಸರಿ ಅವ ಹೇಳ್ತಾನೆ, ಹೀಗೆ ಯಾಕೆ ತಿಳ್ಕೊಂಡಿದ್ದೀಯಾ ಅಂದ್ರೆ, ವಿಷ್ಣು ದ್ವಿಜಕ್ರಿಯಾ ಮೂಲ. ಈ ವಿಷ್ಣು ಇದ್ದಾನಲ್ಲ, ಈ ಬ್ರಾಹ್ಮಣರ ಯಜ್ಞವನ್ನೇ ಇಟ್ಟುಕೊಂಡು ಬದುಕುವವ. ನೋಡಿ ವೇದವ್ಯಾಸರ ಅದ್ಭುತವಾದ ಶೈಲಿ, ಒಂದೇ ಮಾತು ಎರಡರ್ಥ, ಒಂದೇ ವ್ಯಕ್ತಿ ಇಬ್ಬರು ಒಳಗೆ ಕೂತಿದ್ದಾರೆ, ಒಂದೇ ಶರೀರ ಇಬ್ಬರು ಕೂತಿದ್ದಾರೆ, ಬರುವ ಮಾತು ಒಂದೇ, ಎರಡರ್ಥ ಬರಬೇಕಲ್ಲ, ಇಬ್ಬರು ಹೇಳಿದ್ರೆ ಎರಡರ್ಥ ಬರಬೇಕಲ್ಲ. ಹೇಳ್ತಾರೆ ವಿಷ್ಣು ದ್ವಿಜಕ್ರಿಯಾ ಮೂಲ, ದೈತ್ಯ ಅಂತಾನೆ ವಿಷ್ಣುವಿಗೆ ದ್ವಿಜರ ಕ್ರಿಯೆಗಳು ಮೂಲ, ಅದರಿಂದ ಬದುಕಿದ್ದಾನೆ. ಜಯ ಅಂತಾನೆ ವಿಷ್ಣು ದೇವ ದ್ವಿಜಕ್ರಿಯಾ ಮೂಲ, ಬ್ರಾಹ್ಮಣರ ಕ್ರಿಯೆಗಳಿಗೆ ಅವನೇ ಮೂಲ, ಅವನಿಗೆ ಕ್ರಿಯೆಗಳು ಮೂಲ ಅಲ್ಲ, ಎಲ್ಲರಿಗೆ ಅವನೇ ಮೂಲ ಅಂತ ಒಂದೇ ವಾಕ್ಯ ಅರ್ಥ ಎರಡಾಗಿ ತೆರೆದುಕೊಳ್ಳುತ್ತೆ. ಆ ರೀತಿಯಲ್ಲಿ ಎಲ್ಲ ಹೋಗಿ ಧ್ವಂಸ ಮಾಡಿ ಎಂದ್ರು, ಎಲ್ಲ ಹೋಗಿ ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಷ್ಟರೊಳಗೆ ಹಿರಣ್ಯಕಶಿಪು ಇತ್ತ ತಿರುಗಿದ, ಯಾರ ಕಡೆಗೆ, ಮಗ ಸತ್ತು ಹೋದದ್ದಕ್ಕೆ ಅಳುವಂತಹ ತಾಯಿ, ತಮ್ಮನ ಹೆಂಡತಿ, ಅವರ ಮಕ್ಕಳು ಎಲ್ಲರೂ ಅಳತಾ ಇದ್ದಾರೆ. ಅಳಬೇಡಿ ಅಂತ ಹೇಳ್ತಾ ಇದ್ದಾನೆ. ಅಂಬ ಅಂಬ ಹೇ ವಧು ಪುತ್ರ ವೀರಂ ಮಾರ್ಹತ ಶೋಚಿತು. ವೀರ ಸಂಗ್ರಾಮದಲ್ಲಿ ಸತ್ತಿದ್ದಾನೆ ನನ್ನ ತಮ್ಮ, ಅದಕ್ಕಾಗಿ ಅವನಿಗಾಗಿ ಅಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಯ್ಯ ಯಾಕೆ ಅಳಬಾರದು? ಸತ್ತಿದ್ದಾನೆ ಅಳತೀವಿ, ಯಾಕೆ ಅಳೋದು ಅಂದ್ರೆ ಅವರು ಸತ್ತದ್ದಕ್ಕೆ ಅಳೋದು. ಅವಾಗ ಹೇಳ್ತಾ ಇದ್ದಾರೆ ಜೀವನಿಗೆ ಸಾವೇ ಇಲ್ಲ, ಅದು ನಿಮ್ಗೆ ಗೊತ್ತಿಲ್ವಾ? ಹಿರಣ್ಯಕ್ಕೆ ಸತ್ತಿಲ್ಲ ಅಂದ್ರೆ ಸಾಯೋದು ಅಂದ್ರೆ ಆ ಜೀವನೇ ಇಲ್ಲದೆ ಆಗೋದು. ಹಾಗಲ್ಲ, ಜೀವ ಇದ್ದಾನೆ, ಶರೀರ ಮಾತ್ರ ಬಿಟ್ಟದ್ದು. ಯಾಕೆ ಅಳತೀರಾ? ಕ್ವಶನ್ಸ್ ಅಳ್ಳಿಕ್ಕೆ. ಅವಾಗ ನೋಡಿದ್ರು ಬೇಡ, ನಾವು ಹಾಗಳಲ್ಲ, ಇನ್ನೊಂದು ರೀತಿ ಅಳತೀವಿ. ಏನಂತ? ಅವನು ಸತ್ತದ್ದಕ್ಕಳಲ್ಲ, ನಮ್ಮನ್ನ ಬಿಟ್ಟೋದದ್ದಕ್ಕೆ ಅಳತೀವಿ ಅಂದ್ರು. ಅವಾಗಂತಾರೆ ಭೂತಾನಾಮಿಹ ಸಂವಾಸ ಪ್ರಭಾಯಾಮಿಹ ಸೂರತೆ. ಈ ಅರವಟ್ಟಿಗೆಯಲ್ಲಿ ಚೆನ್ನಾಗಿ ನೀರೆಲ್ಲ ಕೊಡತಾ ಇರ್ತಾರೆ, ನೀರು ಕುಡಿದಕ್ಕೆ ಬಂದವರು ಎಲ್ಲರೂ ಸೇರ್ತಾರೆ. ಸೇರಿದ ಮೇಲೆ ಕುಡಿಯೋ ಕಾಲಕ್ಕೆ ಎಲ್ಲ ಒಟ್ಟಿಗೆ ಮಾತಾಡಿ ಎಲ್ಲ ಕ್ಲೋಸ್ ಆಗ್ತಾರೆ, ಮತ್ತು ಯಾರ ಪಾಡಿಗೆ ಅವ್ರು ಹೋಗ್ತಾರೆ ಹಾಗೆ ಅಂತ. ಅರ್ಥ ಆಗಿಲ್ಲಲ್ವಾ? ಯಾಕೆ? ನಮ್ಗೆ ಅರವಟ್ಟಿಗಳು ನೋಡೇ ಅಭ್ಯಾಸ ಇಲ್ಲ. ಮನೆಯಲ್ಲಿ ಫ್ರಿಜ್ಜು ಕೂಲರು ಎಲ್ಲ ಇದ್ದ ಕಾಲಕ್ಕೆ ಅರವಟ್ಟಿಗಳು ಯಾರು ಹೋಗ್ತಾರೆ? ಹಾದಿಯಲ್ಲಿ ಈಗ ಬೆಂಗಳೂರಲ್ಲಿ ಇಡ್ತಾರೆ, ಅಲ್ಲಲ್ಲಿ ಇಟ್ಟರು ಕೂಡ ಸ್ಕೂಟರ್ ಅಲ್ಲಿ ಬರ್ತಾರೆ, ಡ್ರರ್ ಅಂತ ನಿಲ್ಲಿಸ್ತಾರೆ, ಅಲ್ಲಿಗೆ ಲೋಟ ಕುಡಿತಾರೆ, ಅವ್ರು ಬಿಸಾಡ್ತಾರೆ, ಹೋಗ್ತಾ ಇರ್ತಾರೆ. ಇದೆಲ್ಲ ಹಳೆ ಕಾಲಕ್ಕೆ ಹೇಗೆ ಅಂದ್ರೆ ಹಳ್ಳಿಗಳಿಂದ ನಡ್ಕೊಂಡು ಬರ್ತಾ ಇದ್ರು, ಗುಂಪು ಗುಂಪು ತಲೆ ಮೇಲೆ ಗಂಟುಗಳಿಟ್ಕೊಂಡು, ಚಪ್ಪಲಿ ಇಲ್ಲಾಂಗೆ ಚಪ್ಪಲಿ ಹಾಕೊಂಡು, ಕಡಗು ಸುಡುತ್ತೆ ಮೇಲು ಸುಡುತ್ತೆ. ಅಂತ ಕಾಲಕ್ಕೆ ನಡ್ಕೊಂಡು ಬರುವವರಿಗೆ ಮಾರ್ಗದಲ್ಲಿ ಏನು ದಾಹ ಆಗ್ತಾ ಇರುತ್ತೆ, ಭೀಕರ ದಾಹ, ಹಾದಿ ಹೋಗ್ಬೇಕು. ಕತ್ತಲಾದ್ರೆ ಮತ್ತೆ ಅನ್ನ ಹಾಕೋಣ ಆಟ ಇಲ್ಲ, ನಡಿಲೇಬೇಕು. ಅಂತ ಕಾಲಕ್ಕೆ ಒಳ್ಳೆ ಚಪ್ಪರ ವಿಶೇಷವಾಗಿ ಹಾಕಿ ನೀರೆಲ್ಲ ಇಟ್ಟುಕೊಂಡಿರ್ತಾರೆ, ನೀರು ಮಜ್ಜಿಗೆ ಎಲ್ಲ. ಅದು ಕಾಣಿಸಿದ ಕೂಡಲೇ ಪ್ರಾಣ ಬರುತ್ತೆ ಅವರಿಗೆ, ಅಪ್ಪ ಅಂತ ಬಂದು ನೀರು ಕುಡಿದು ಯಾರು ಹೋಗಲ್ಲ, ಸುಸ್ತಾಗಿರುತ್ತೆ, ಅಲ್ಲೇ ಕೂತು ಗಂಟುಗಳೆಲ್ಲ ಬಿಸ್ತಾ ಇರ್ತಾರೆ. ಅಂಥದ್ದೇ ಗುಂಪು ಇನ್ನೊಂದು ಕೂತಿರುತ್ತೆ, ಏನಾಗುತ್ತೆ? ಗಳಸ್ಯ ಕಂಠಸ್ಯ ಅಂತ ಎಲ್ಲ ಸ್ನೇಹ ಆಗುತ್ತೆ. ಇವರ ಗಂಟವರಿಗೆ ಅವ್ರ ಗಂಟಿವರಿಗೆ ಬೇಡಪ್ಪ, ಇನ್ನ ಎಕ್ಸಾಂಪಲ್ ಚೇಂಜ್ ಮಾಡಿದ್ರೆ ಟ್ರೈನ್ ಆಗಿ ಹೋಗ್ತಾ ಇರ್ತೀರಾ, ನೋಡ್ತಾ ಇರ್ತೀವಲ್ಲ, ಅವಾಗವಾಗ ಫ್ರೆಂಡ್ಶಿಪ್ ಆಗುತ್ತೆ. ಎಷ್ಟು ಫ್ರೆಂಡ್ಶಿಪ್, ಇವರ ಬಾಕ್ಸ್ ಅವರಿಗೆ, ಅವ್ರ ಬಾಕ್ಸ್ ಇವರಿಗೆ, ಎಲ್ಲ ಎಕ್ಸ್ಚೇಂಜ್ ಎಲ್ಲ ಆಗಿ ಏನ್ ಕ್ಲೋಸ್ ಆಗಿಬಿಡ್ತಾ ಇರ್ತಾರೆ. ಸರಿ, ಬಹಳ ಕ್ಲೋಸ್ ಆದ್ರು ಅವ್ರ ಸ್ಟೇಷನ್ ಮೊದಲು ಬಂತು, ನಮ್ ಸ್ಟೇಷನ್ ನಂತರ. ಒಂದ್ಸಲ ಹೇಳಿ, ಅಯ್ಯೋ ಇಳಿಬೇಡ್ರಿ, ನಮ್ ಸಲ ಬಂದ್ರಿ, ಏ ಹೋಗ್ರಿ ಅಂತ ಹೋಗ್ತಾರೆ, ಹೋಗ್ತಾನೆ. ಮತ್ತೆ ಯಾರಿಗೆ ಯಾರು, ಇದು ಮೊದಲೇ ಗೊತ್ತಿದೆ, ಇವ್ರು ಬಿಟ್ಟೋಗ್ತಾರೆ ಅಂತ ಗೊತ್ತಿದ್ದು ಕೂಡ ಅವರು ಬಿಟ್ಟೋದಕ್ಕೆ ದುಃಖ ಪಟ್ಟರೆ ನಿಮ್ಮನ್ನ ಏನನ್ನಬೇಕು, ಮೂರ್ಖರನ್ನಬೇಕಾ, ಏನನ್ನಬೇಕು ಅಂತ ಕೇಳ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಮತ್ತೆ ಅಳುವರೆಲ್ಲ ಮೂರ್ಖರ ಅಂತ ನಮ್ಮ ಅಂದು ಚೆನ್ನಾಗಿರುತ್ತಾ, ಸಿಟ್ಟು ಬರುತ್ತಲ್ಲ. ಅಂದ್ರೆ ಅವರು ಬಿಟ್ಟೋಗ್ತಾರೆ ಎಂಬುದನ್ನ ಸತತ ನೆನಪಿನಲ್ಲಿ ನಾವು ಇಟ್ಟುಕೊಡ್ತಾ ಇಲ್ಲ, ಮರೆತು ಹೋಗ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎರಡನೇ ಬ್ಲಂಡರ್ ಏನು ಮಾಡ್ತೇವೆ ಗೊತ್ತಾ, ಇವರು ಸತತ ನಮ್ ಜೊತೆಗಿರಬೇಕು ಅಂತ ಬಯಸ್ತಾ ಇರ್ತೇವೆ. ಬಿಟ್ಟು ಹೋಗ್ಲೇಬೇಕಾದವರನ್ನ ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಂಡು ಅದನ್ನ ತಲೆಯಲ್ಲಿಟ್ಟುಕೊಂಡು ನಿರ್ಮಲವಾಗಿ ಇರದೆ ಬಿಟ್ಟು ಹೋಗುವಂತವರನ್ನ ಬಿಟ್ಟು ಹೋಗ್ಲೇಬಾರದು ಅಂತ ದೇವರ ಹತ್ರ ಕಾಣಿಕೆ ಕೂಡ ಹಾಕ್ತಾ ಇದ್ರೆ ಮತ್ತೆ ಅದನ್ನೇನಂತಾರೆ, ಮೂರ್ಖತನದ ಪರಾಕಾಷ್ಠ ಅಂದ್ರೆ ಅದೇ ಸಂಸಾರ ಅಂತ ಹೇಳ್ತಾರೆ. ಯಾವ ಪದಾರ್ಥ ಆಗಲಿ ವ್ಯಕ್ತಿಗಳು ಎರಡೇ ಇರೋದು ನಮ್ಮ ಕೈಯಲ್ಲಿ, ಆ ಎರಡೂ ಕೂಡ ದೇವ ಯಾವ ಕ್ಷಣದಲ್ಲೂ ತೆಗಿಬಹುದು. ಅದು ಗಂಡ ಆಗ್ಬಹುದು, ಹೆಂಡತಿ ಆಗ್ಬಹುದು, ಮಕ್ಕಳಾಗ್ಬಹುದು, ಯಾರೇ ಆಗ್ಬಹುದು, ಸ್ವಾಮಿ ಯಾವ ಕ್ಷಣದಲ್ಲಾದರೂ ತೆಗೆಯಬಹುದು. ನಾನು ಮೆಂಟಲ್ಲಿ ಪ್ರಿಪೇರ್ ಆಗಿರಬೇಕು ಅಂತ ಮಾಡುವುದೇ ಸಾಧನೆ. ಆ ತರ ಮೆಂಟಲಿ ಪ್ರಿಪರೇಷನ್ ಯಾರಿಗಿರುತ್ತೋ ಅವರ ಸಾಧನೆ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ. ಅದಿಲ್ಲ, ಯಾವಾಗಲೂ ನನ್ನ ಸುತ್ತು ಪದಾರ್ಥಗಳಾಗ್ಲಿ ವ್ಯಕ್ತಿಗಳಾಗ್ಲಿ ನನ್ನ ಹಿಂದೆ ಬಿದ್ದಿರಬೇಕು ಅಂತ ಕೇಳ್ತಾ ಇದ್ದಾನ. ಮೇಲಿನ ಎಲ್ಲ ಸಾಧನೆ ನಾಟಕ ಆಗ್ತಾ ಇದೆ ಅಂತ ಗುರುಗಳು ದೊಡ್ಡವರು ಹೇಳುತ್ತಾರೆ. ಹಾಗಾದರೆ ಸಾಧನೆಯ ಲಕ್ಷಣವೇ ಇದು. ಏನ್ ಸಾಧನೆ? ಬಿಂಬೋಪಾಸನ ಅಂತ ಹೇಳಿದ್ರಲ್ಲ, ಬಿಂಬೋಪಾಸನ ಅಂದ್ರೆ ಏನು? ಅದನ್ನ ಅರಣ್ಯಕಾಚಾರ್ಯ ಎರಡು ಭಾಗ ಮಾಡುತ್ತಾರೆ. ಆತ್ಮ ಆತ್ಮೀಯ ಸಮರ್ಪಣ, ಆತ್ಮ ಸಮರ್ಪಣ ಆತ್ಮೀಯ ಸಮರ್ಪಣ ಅಂದ್ರು. ಆತ್ಮ ಸಮರ್ಪಣ ಅಂದ್ರೆ ನಮ್ಮನ್ನು ನಾವು ದೇವರೇ ಕೊಡೋದು. ಅಂದ್ರೆ ಒಂದು ತಂಬಿಗೆ ನೀರು ತಂದು ದೇವರು ಸಮರ್ಪಣ ಅಂದ್ರೆ ಹಣ್ಣು ಸುತ್ತು ನೀರು ಹಾಕ್ತೀವಿ. ಇವಾಗ ಆತ್ಮ ಸಮರ್ಪಣ, ನಮ್ಮನ್ನ ಸಮರ್ಪಣ ಮಾಡ್ಕೋಬೇಕಲ್ಲ, ನಮ್ಮ ಸುತ್ತೇ ನೀರು ಹಾಕೊಂಡು ಭೂರ್ಭುವಸ್ವ ಅಂತೇಳಿ ಕೊಟ್ಟಾರ್ಪಣ ಅನ್ಬಹುದು. ಆತ್ಮ ಸಮರ್ಪಣ ಅಂದ್ರೆ ಇನ್ನೇನ್ ಮಾಡಬೇಕು ಅಂದ್ರೆ, ನಾನು ದೇವರ ಅಧೀನ ಅಂತ ಸದಾ ಚಿಂತನೆ ಬರುವುದೇ ಆತ್ಮಸಮರ್ಪಣ. ಸುಲಭ ಇದು, ನಾನ್ ದೇವರ ಅಧೀನ, ನಾನ್ ದೇವರ ಅಧೀನ ಅಂತ. ಹಾಗೆ ನನ್ನ ಸುತ್ತು ಇದ್ದ ಪದಾರ್ಥಗಳು, ನನ್ನ ಸುತ್ತು ಇದ್ದ ವ್ಯಕ್ತಿಗಳು ದೇವರಧೀನ ಅಂತ ಚಿಂತನೆ ಮಾಡೋದು, ದೇವರ ಉಪಾಸನೆ ಅದು ಮಾಡಬಹುದು. ಅಲ್ಲೇನು ದಾಸರೆ, ನಮ್ಮ ಸುತ್ತು ಇದ್ದ ವ್ಯಕ್ತಿಗಳು ಪದಾರ್ಥಗಳು ದೇವರ ಅಧೀನ ಅಧೀನ ಅಂತ ಹೇಳೋ ಸುಲಭ, ಆಗ ಹೇಳಬೇಡಿ ಅಂತ ಹೇಳಿದ್ರು. ಅದರ ಅರ್ಥ ಏನು ಗೊತ್ತಾ? ಇಷ್ಟು ಮಾಡ್ತೀರಾ ಇವತ್ತಿಂದ ನಮ್ಮನ್ನು ನಾವು ನೋಡಿಕೊಂಡಾಗೆಲ್ಲ ದೇವರ ಅಧೀನ ಅಂದ್ರೆ ಸ್ವಾಮಿ ಯಾವ ಕ್ಷಣದಲ್ಲಾದರೂ ಇದನ್ನ ತೆಗೆದು ಬಿಡಬಹುದು, ಈ ಶರೀರ ಠಾಪ್ ಅಂತ ಹೋಗ್ಬಿಡುತ್ತೆ, ಹೋದ ಕೂಡಲೇ ಪಿಕ್ಚರ್ ಬೀಳಲಿ ಅಂತ ಹೇಳ್ತಾರೆ. ಏನದು, ನಮ್ಮನ್ನೇ ಹೊತ್ತುಕೊಂಡು ಕರ್ಕೊಂಡು ಹೋಗೋದು, ಮೂಗಲ್ಲಿ ಎರಡು ಹತ್ತಿ ಇಟ್ಟು ಬಾಯಿ ತುಂಬ ಅಕ್ಕಿ ಎಳ್ಳು ಹಾಕಿ ಯಾವಾಗ ಹಾಕೊಂಡ್ರ ಆ ಪಿಕ್ಚರು, ಇನ್ನೊಬ್ರಿಗೆ ಹಾಕಿದ್ದೆ ಆಯಿತು, ನಮಗೆ ಒಂದು ವೇಳೆ ನಮ್ ಫುಲ್ ಸೈಜ್ ಫೋಟೋ ತೆಕ್ಕೊಂಡು ಅದನ್ನ ಮುಂದಿಟ್ಕೊಂಡು ಅದರಲ್ಲಿ ಎಳ್ಳು ಹಾಕಿದಂತೆ ಕಟ್ಟೆ ಹಾಕಿದಂತೆ ನಮ್ಮನ್ನು ಹೊತ್ಕೊಂಡು ಹೋಗ್ತಾ ಇದ್ದಂಗೆ ಎಲ್ಲರೂ ಅಳತಾ ಇದ್ದಂಗೆ ಎಂದಾದ್ರೂ ಪಿಕ್ಚರ್ ಬಿತ್ತಾ? ಬಿದ್ದಿಲ್ಲ. ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೇಫ್ ಸೈಡ್ ಅಲ್ಲ, ನಿತ್ಯ ಮಾಡಿಕೊಳ್ಳಿ ಎಂದು ಅರಣ್ಯಕಾಚಾರ ಹೇಳ್ತಾರೆ. ನಿತ್ಯವೂ ಮುಂದೆ ನಾವು ಸಾಯೋದು, ಸತ್ತಾಗ ಹೆಣವನ್ನ ಹೊರಿಯೋದು, ಹೆಣವನ್ನ ಸುಡೋದು, ಅನುಸಂಧಾನ ಮಾಡಿ ಕೃಷ್ಣಾರ್ಪಣ ಬಿಡಿ ಎಂದು ನಾವು ಬಾಯಿಂದ ಹೇಳ್ಬಿಡ್ತೀವಿ ನೋಡಿ. ನಾನು ಸತ್ತದ್ದು, ಹೋತದ್ದು, ಸುಟ್ಟದ್ದು, ಕೃಷ್ಣಾರ್ಪಣೆ ಹಾಗಲ್ಲ ಅಂದು ಚೂರು ಪ್ರಾಕ್ಟಿಕಲ್. ಸತ್ತದ್ದು ಆ ಪಿಕ್ಚರ್ ಬಂತ ತಲೆಯಲ್ಲಿ, ಸತ್ತಾಗ ಬಿದ್ದದ್ದು ಹೊಟ್ಟೆಟ್ಟು ಬಣ್ಣಾಗಿರುತ್ತೆ, ಕೈಕಾಲೆಲ್ಲ ಆಗಿರುತ್ತೆ. ಒಂದ್ಸಲ ಪಿಕ್ಚರ್ ಬಂತ? ಬಂದಿಲ್ಲ. ಬಾಯಿ ತುಂಬ ಎಳ್ಳು ಅಕ್ಕಿ ಹಾಕಿ ನಮ್ಮನ್ನ ಕಟ್ಟಿ ಹಾಕಿ ಎಲ್ಲರೂ ಅಳತಾ ಕರ್ಕೊಂಡು ಹೋಗೋದು, ಅನುಸಂಧಾನ ಮಾಡಿ ಅಲ್ವಾ? ಯಾರು ಹೇಳಿದ್ದು? ಏನು ಆಗಲ್ಲ ಅಲ್ವಾ? ಏನಿಲ್ಲ. ಹಾಗೆ ಚಿಂತನೆ ಮಾಡಿದರೆ ಅಪಮೃತ್ಯು ಏನಾದರೂ ಬರೋದಿದ್ರೆ ಹೋಗ್ಬಿಡುತ್ತೆ. ಅಪಮೃತ್ಯು ಏನಾದರೂ ಇದ್ರೆ ಬರೋದು ಹೋಗಿಬಿಡುತ್ತೆ. ಹಾಗೆ ಹೇಳಿದ ಕೂಡ ಸತ್ತು ಬಿಡುತ್ತಾರೆ ಅಂತ ಏನಿಲ್ಲ. ಅದಕ್ಕೆ ಇಲ್ಲ ಗರುಡ ಪುರಾಣ ಹೋದ ಕಾಲಕ್ಕಲ್ಲದೆ ಮಿಕ್ಕ ಕಾಲಕ್ಕೆ ಹೇಳಿದ್ರೆ ಎಲ್ಲ ಹೊಟ್ಟೋಗ್ಬಿಡ್ತಾರೆ ಅಂತ ಅಪಪ್ರದ ಬಂದಿದೆ. ಹಾಗೇನಿಲ್ಲ. 365 ದಿವಸ ಯಾವಾಗಾದ್ರೂ ಪ್ರೇತ ಕಾಂಡವೂ ಕೇಳಬಹುದು. ಏನೂ ಇಲ್ಲ, ದೇವರ ಮಾತದು. ಹೌದು ನೋಡಿ, ಅಲ್ಲ ಕೇಳುವವ್ರ ಮೇಲಿಗಿರುತ್ತೆ, ಹೇಳೋರ ಮೇಲಿಗಿರಲ್ಲ. ಆಚಾರ ಎಲ್ಲ ಹೊಡ್ಬೇಕಾಗಿತ್ತು. ಹಾಗಾದ್ರೆ ಯಾವ ಆಚಾರ ಉಳಿಬಾರದು? ಗರುಡ ಪುರಾಣ ಹೇಳಿದ ಕೂಡಲೇ ಆಚಾರ ಕೊಡೋದು ಅಲ್ಲ, ಅದು ತಪ್ಪು. ತಪ್ಪು ಕಲ್ಪನೆ ಇದೆ, ಆಗ್ಲಿ, ಆ ಕಲ್ಪನೆ ಇರಲಿ. ನಮ್ ತಲೆಯನ್ನು ತೆಗೆದು ಸಾಕಲ್ಲ, ಜಗತ್ತಲ್ಲಿ ತೆಗೆದು ಬೇಡ, ನಮ್ ತಲೆಯನ್ನು ತೆಗೆದು ಸಾಕು. ಹರಕೆ ಹೇಳ್ತಾ ಇದ್ದಾರೆ, ಚಿಂತನೆ, ನಾನು ಯಾವಾಗಾದ್ರೂ ಹೋಗಬಹುದು, ಸ್ವಾಮಿ ಯಾವಾಗ ಕರೆದ್ರೂ ಹೋಗ್ಬೇಕು. ಅಷ್ಟೇ ಅಲ್ಲ, ಒಂದು ಸಲ ಕೈ ಕಾಲು ಗಟ್ಟಿ ಚೆನ್ನಾಗಿ ನೋಡ್ತೀವ ಚೆನ್ನಾಗಿದೆ ಅಂತ ನೋಡಿಕೊಂಡಾಗ ಎಲ್ಲಾ ಇಂದ್ರಿಯಗಳು ದೇವರಾಧೀನ ಅಂದ್ರೆ ಯಾವಾಗ ಏನು ಬೇಕಾದ್ರೂ ಮುರಿದು ಹೋಗ್ಬೋದು, ಕೈ ಮುರಿಬಹುದು, ಕಾಲು ಮುರಿಬಹುದು, ತಲೆ ಆಗ್ಬೋದು, ಏನಾದ್ರೂ ಆಗ್ಬೋದು. ನಿತ್ಯ ಸ್ಮರಣೆ ಮಾಡಿ ನಿನ್ನ ಅಧೀನ ಹರಿಯೇ. ಅವಾಗ ಟೆನ್ಷನ್ ಆಗುತ್ತೆ, ಯಾವಾಗೇನು ಮುರಿತಾನೋ ಅಂತ. ಅವಾಗ ಹೇಳ್ತಾರೆ, ನೀನು ಏನು ಮಾಡಿದ್ರೂ ಸರಿಯೇ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಕರುಣೆಯಿಂದ ಕೊಟ್ಟ, ಕೈ ಮುರಿದ, ಸ್ವಾಮಿ ನೀನು ಬಹಳ ಕರುಣಾವಂತನಯ್ಯ ಅದಕ್ಕೆ ಕೈ ಮುರಿದೆಯ ಅಂತ ಮನಸ್ಸಲ್ಲಿ ನಿಜವಾಗಿ ಬಂತ, ಅವನು ಸಾಧಕ ಅಂತ ಹೇಳ್ತಾರೆ. ಅದು ಸುಮ್ಮನೆ ಪುಕ್ಸಾಡಿ ಬರಲ್ಲ, ನಿತ್ಯ ಚಿಂತನೆ ಮಾಡಬೇಕಂದ್ರೆ ಟ್ಯಾಬ್ಲೆಟ್ ಹಾಕೊಂಡಂತೆ. ಸ್ವಾಮಿ ನಿನ್ನ ಅಧೀನ, ನಿನ್ನ ಅಧೀನ, ನೀನು ಇಟ್ಟದ್ದು ಒಳ್ಳೆದೆ, ತೆಗೆದದ್ದು ಒಳ್ಳೆದೆ. ಅದನ್ನೇ ಪ್ರಹ್ಲಾದನಾದರು ಹೇಳ್ತಾರೆ ಮುಂದೆ ಬಲಿಮಹಾರಾಜನ ಘಟ್ಟದಲ್ಲಿ. ತ್ವಯೈವ ದತ್ತಂ ಪದವೈಂದ್ರ ಮುದ್ದಿತಂ, ಇಂದ್ರ ಪದವಿ ನೀನೇ ಕೊಟ್ಟದ್ದು, ನೀನೇ ಕಸ್ಕೊಂಡದ್ದು, ಕೊಟ್ಟದ್ದು ಒಳ್ಳೆದೆ, ತೆಗೆದದ್ದು ಒಳ್ಳೆದೆ, ಎಲ್ಲ ಒಳ್ಳೆದೆ, ನೀನು ಮಾಡುವುದೆಲ್ಲ ಒಳ್ಳೆದೆ, ಆ ಬುದ್ಧಿ ನಮಗೆ ಕೊಡುಹರಿ ಅಂತ ಕೇಳುತ್ತಾರೆ. ಆ ಎಚ್ಚರ ಬಂತ, ಕಣ್ಣಲ್ಲಿ ನೀರು ಬರುವುದೇ ಇಲ್ಲ, ದುಃಖವೇ ಬರಲ್ಲ, ಸ್ವಾಮಿ ಒಳ್ಳೆದೇ ಮಾಡ್ತಾ ಇದ್ದಾನೆ ಎಂಬ ಎಚ್ಚರ ನಮಗೆ ಬರ್ತಾ ಇರುತ್ತೆ. ಆ ತರ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಶರೀರ ಎಂದಾದರೂ ಬಿಟ್ಟು ಹೋಗೋದೆ? ನಮ್ಮ ಸುತ್ತು ಇರುವ ಪದಾರ್ಥಗಳು ನಿತ್ಯ ನೋಡಿಕೊಂಡಾಗ, ಟಿವಿ, ಕಾರು, ಫ್ರಿಜ್ ಎಲ್ಲ ನೋಡಿ ನೋಡಿ ಸಂತೋಷ ಪಡ್ತಾ ಇರ್ತೀವಲ್ಲ, ಯಾವಾಗಾದ್ರೂ ಬಿಟ್ಟು ಹೋಗ್ಬೋದು, ಈ ಮನೆಯಿಂದ ನಾವು ಯಾವಾಗಾದ್ರೂ ಹೋಟೆಲ್ ಕೂಡಿಸ್ಬೋದು ದೇವರು. ಈ ತರ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡ್ತಾ ಕೊನೆಗೆ ಮತ್ತು